ம்ஸ்ரவணாநமோ ஜயதி ஹரிரச்சிந்தியேவைக்கவந்திய பரமகுருரீஷ்டாவாப்ஜனாணோ நித்தியதோஷ சரசிஜனயனோசோ ஸ்ரீபதிர்மான யஸ்மாத்ரமேந்திரருத்ராதிதேவதானாம் ஸ்ரீயோபி ச தானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிகிருந்தது. வாணிதே கரவாண்யம்ப சரணௌ ஹ்ருதி சர்வதா மத்வாக்கிய சரணிர்பூயாத் ஸ்ரீமதாச்சாரிய பாவகா. ஹராய பஜகாரிஷ்ட ஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோகம் வீடே சேதோபிமானினஹ யூயம் சர்வே பிரபுருதா மனோமே மத்வபாவகம். ஸ்ரீமத்வஹ கல்பவிஷ்டஸ்து ஜயார்யஹ காமசுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹృதம். வாதிராஜகுரூன் வந்தே ரகூத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மே. பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தான் நமஸ்யே குரூன் மம. நமஸ்ரீபாதராஜாய நமஸ்தே வியாசயோகினே நமஃ புரந்தராரியாய விஜயாரியாய தே நம. அஜானதிவிரேதம் புதிசம்பிரதாயகம் விஜான விமலம் சாந்தம் விஜயாக்கியகுரும் பஜே. இவத்தின திவச பிராத்தஸ்மரணீயராக பரமபூஜ்யராதந்த ஸ்ரீ விஜயதாசர புண்ணியதிவச. ஸ்ரீ விஜயதாசரு ஹரிதாச சாஹித்யத்தில் அத்தியந்த விசிஷ்டவாத ஸ்தானவன்னு கழிச்சிருத்தக்கந்த மகானுபாவரு. ஹரிதாச சதுஷ்டய தாச சதுஷ்டய அந்தி நாலக்கு ஜனகளன்னு கொண்டாடுத்தார். ஸ்ரீ புரந்தரதாசரு, ஸ்ரீ விஜயதாசரு, ஸ்ரீ கோபாலதாசரு மற்றும் ஸ்ரீ ஜெகநாதாசரு நாலு ஜனகளன்னு தாச சதுஷ்டய அந்தரே. அதில் எரடனேவரே ஸ்ரீ விஜயதாசரு. விஜயதாசரு அநேக திருஷ்டியில் அத்தியந்த முக்கியவாக ஹரிதாச சாஹித்யத்தில் புரந்தரதாசர் அனந்தரத ஸ்தான அந்த அனந்தரத ஸ்தானே. அது அநேக காரணங்களே. ஸ்ரீ புரந்தரதாசரு ஹொச ஒன்று கிராந்தியன்னு ஸ்ரீ வியாசராஜர நிர்தேசனதே மாடினர். ஏனது சம்ஸ்கிருத பந்தவரிகே வியாச சாஹித்யதிந்தாகி பகவத் விசார தெளிலிக்கே அத்யாத்மத பிரவேச மாடலிக்கே விசேஷவாத அனுகூலவாகித்து. ஆதரே அது சுத்த சம்ஸ்கிருதத்தில்தது ஒன் கடிகே ஜட்டிலவாத விஷய ஜட்டிலவாத பாஷை எரடு சேரித்து. சம்ஸ்கிருத ஜட்டில சாஸ்திர ஜட்டில எரடரிந்தாகி சம்ஸ்கிருத பாரதவரு விசேஷவாத அனுசந்தான மாடிக்கொள்ளதற்காகலி பரிஜானக்காகலி சாத்தியத்தை பகல கடமையாகிது. ஆ ஹிந்தியிலே ஸ்ரீமத் ஆச்சாரியரு தேவர ஸ்தோத்திராதிகளை அனுகூலக்கோஸ்கர மாடிதந்த கிருதி துவாதச ஸ்தோத்திர. துவாதச ஸ்தோத்திர விசிஷ்டவாதந்த ஒன்று ரச்சனை. 12 அத்தியாயங்கள அத்வா 12 ஸ்தோத்திரங்கள குச்ச. அதரில் பரமாத்மனன் எஷ்டு ரீதியிலே ஸ்தோத்திர மாடக்கு சாத்திய இது அஷ்டு ரீதியிலே மாடி ஒன்று ஸ்தோத்திரக்கே ஹொச ஆயாமவன்னு கொட்டவரு ஸ்ரீமத் ஆச்சாரியர். ஆ ஸ்தோத்திரத சாத்தியத்த ஸ்ஃபூர்த்தியன்னு வந்துவிட்டு அல்லே ஒன்று மாத்தன்னு ஹெடுத்தாரு ஸ்ரீமத் ஆச்சாரியரு. கன்னடதல்லும் கெலவு கிருதிகளன்னு பரதிதரு. கும்பகோண பிராந்தத்தில் பிரச்சாரதல்லே அந்த கெலவு ஹெடுத்தாரு. பட் அதுக்கு இவத்து எஷ்டோ கிரந்தங்களும் சிகதில்ல. அதுதான் அது ஹாகே லுப்த ஆகிருது. அது கன்னடதல்லும் கிருதிகளும் பரதிதரு அந்த ஹெடுத்தாரு. சிக்கரே பால தொட அத்யுதவாதந்த விஷய நமக்கு வரகு பரத்த அது கொத்தில. ஆனால் நரஹரி தீர்த்தரு பரந்த ஸ்பஷ்டவாக நம்ம கிருதிகள் சில பிராரம்பவாயிச்சு. நரஹரி தீர்த்தரு கன்னடதல்ல தேவர நாமகளன்னு பரது ஜனகளிக தம்ம பாஷையிலே தேவர ஆராதனை மாடக்கு அனுக்கூலவன்னு மாடிக்கொண்டு அது முந்தை கிரமமாக ஜெயதீர்த்தரு ஒன்று கிருத்தியன்னு பரதரு. நீலமேக சியாமனா கோமலாங்கன கண்டேனா அந்த ஒன்று தேவஸ்தாவன் பரது. அவரும் சா ஹரிதாச சாகித்யக்கு ஒன்று விசேஷவாதந்த ஸ்ஃபூர்த்தியன்னு கொட்டு. முந்தே அது பல வியாபகவாக பெடதித்து ஸ்ரீபாதராஜரந்தே பெடவணிக கண்டித்து. ஸ்ரீபாதராஜரு அதுக்கு எல்ல விதவாதந்த வைசால்யவன்னு தந்துக்கொண்டு முதலு கீர்த்தனைகள் மாத்திரம் ஆயிட்டு. ஸ்ரீபாதராஜர காலக்கே ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು, ದಂಡಕ, ವೃತ್ತನಾಮ ಎಲ್ಲ ರೀತಿಯಾದಂಥ ರೀತಿಯಲ್ಲಿ ವ್ಯಾಪ್ತಿ ಬೆಳೀತಾರೆ. ಅದಕ್ಕೆ ಕಾರಣ ಅವರು ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡಿದಾಗ ಅಲ್ಲಿ ತಮಿಳಿನ ಪ್ರಭಾವದಿಂದಾಗಿ ಆಳ್ವಾರಗಳ ಹಾಡುಗಳನ್ನು ಜನ ಹೇಳ್ತಕ್ಕಂಥ ಅಭ್ಯಾಸ ಮಾಡಿದರು. ಯಾರಿಗೆ ಸಂಸ್ಕೃತ ಬರ್ತಿರಲಿಲ್ಲ ಅವ್ರು ಹಾಡೋದಕ್ಕೋಸ್ಕರ ಅದನ್ನೇ ಉಪಯೋಗಿಸಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ವೈಷ್ಣವರಿಗೂ ಕೂಡ ಅದು ಅನಿವಾರ್ಯವಾಗಿ ಒಂದು ಹಾಡಲಿಕ್ಕೆ ಏನಾದ್ರು ಬೇಕಾಗಿತ್ತಾರ, ಇವತ್ತು ಏನಿಲ್ಲದವರು ಸಿನಿಮಾ ಹೇಳ್ತಾರಲ್ಲ ಆ ಥರ ಆಗಿತ್ತು. ಶ್ರೀಪಾದರಾದರು ಏನು ಮಾಡಿದ್ರಾಗ ಒಳ್ಳೆ ರೀತಿಯ ಸಾಹಿತ್ಯವನ್ನು ಕೊಡೋದಕ್ಕೋಸ್ಕರ ನೂರಾರು ಹಾಡುಗಳನ್ನು ಬರೆದು ಪ್ರತಿನಿತ್ಯ ದೇವ್ರ ಪೂಜೆಯ ಕಾಲಕ್ಕೂ ಹೇಳಬೇಕು, ಒಂದು ಭಜನೆಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾಹಿತ್ಯ ನಿರ್ಮಾಣವನ್ನು ಮಾಡಿದರು. ಅವರ ಹತ್ರ ಬಂದ ವ್ಯಾಸರಾಜರಿಗೆ ಅದೇ ದೀಕ್ಷೆಯನ್ನು ಕೊಟ್ಟರು. ರಂಗವಿಠಲ ಕೃತಿಗಳಿಂದ ಅವರು ಬರೆದರೆ ಇವರು ಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ ಒಟ್ಟು ಕೃಷ್ಣ ಅಂಕಿತ ಇವರದಾಯಿತು. ಅವರ ಇಷ್ಟದೇವ ರಂಗವಿಠಲ, ಇವರಿಗೆ ಕೃಷ್ಣ, ಹೀಗಾಗಿ ಅವರು ಮುಂದುವರೆಸಿದರು. ಅದೇ ಕಾಲಕ್ಕೆ ವಾದ್ಯರಾಜಸ್ವಾಮಿಗಳು ವ್ಯಾಸರಾಜರ ಹತ್ರ ಬಂದರು. ಅವರು ತಮ್ಮ ಆರಾಧ್ಯದ ಹೈವದನ ಅಂಕಿತ ಅವರು ಬರೆದರು. ಹೀಗೆ ಯತಿತ್ರಯರಿಂದ ವಿಶೇಷವಾದ ಬೆಳಕನ್ನು ಕಂಡಿತು. ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದ್ಯರಾಜರು ಮೂರು ಜನ ಯತಿತ್ರಯರು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ಬರೆದಾಗ ಅದಕ್ಕೆ ಭಾರಿ ಮಹತ್ವ ಯಾತಕ್ಕೆ ಬಂತು ಅಂದರೆ ಯತಿಗಳು ಪೀಠಾಧೀಶರು, ಶುರು ಮಾಡಿದ್ದು ಅವರೇನೆ, ತುಂಬ ವ್ಯಾಪಕವಾಗಿ ನಗರತೀರ್ಥರು ಪೀಠಾಧೀಶರು ಎರಡೂ ಆಗಿದ್ರಲ್ಲ, ಇವರು ವಿಶೇಷವಾಗಿ ಬೆಳೆದಿರೋದು ಅದು ಸಂಸ್ಕೃತದ ಬಗ್ಗೆ ಇದ್ದ ಒಂದು ವಿಶೇಷ ಒಲವು ಅತ್ಯಧಿಕ ಕನ್ನಡದಲ್ಲೂ ಬರಲಿಕ್ಕೆ ಕಾರಣವಾಯಿತು. ತುಂಬ ನನ್ನ ವಿದ್ವಾಂಸರು ಸಹ ಕನ್ನಡದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟಂಥ ಸಾಹಿತ್ಯವಾಗಿ ಬಂತು. ಅದೇ ಕಾಲಕ್ಕೆ ಪುರಂದರದಾಸರು, ಕನಕದಾಸರು, ಮೊದಲು ಬಂದವರು ಪುರಂದರದಾಸರು, ಆಮೇಲೆ ಕನಕದಾಸರು, ಅವರಿಂದ ಗೃಹಸ್ಥರು ಮೊಟ್ಟ ಮೊದಲ ಬಾರಿಗೆ ಗೃಹಸ್ಥರು ಬಹಳ ವ್ಯಾಪಕವಾಗಿ ಕೃತಿ ಬರಲಿಕ್ಕೆ ಸಾಧ್ಯವಾಗಿತ್ತು ಪುರಂದರದಾಸರ ಕಾಲದಿಂದ. ಅಲ್ಲಿವರೆಗೂ ಯತಿಗಳೆ, ನರಹರಿತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವಾದಿರಾಜರು, ವ್ಯಾಸರಾಜರು ಎಲ್ಲರೂ ಕೂಡ ಯತಿಗಳು. ಗೃಹಸ್ಥರಾಗಿ ಪುರಂದರದಾಸರು ಶುರು ಮಾಡಿದ ದಾಸಕೂಟ ಅಂತಕ್ಕಂಥ ಹೆಸರು ಬಂತು. ಅದು ಹೇಗೆ ನಮಗೆ ಮಠಗಳು ಹೇಗೋ ದಾಸಕೂಟ ವ್ಯಾಸಕೂಟ ಹಾಗೆ ಮಠಗಳು ಕೂಡ ಜನಗಳ ಉಪಯೋಗಕ್ಕೋಸ್ಕರ ಬೆಳೆದು ಬಂದಿತ್ತು. ದಾಸಕೂಟ ವ್ಯಾಸಕೂಟನೂ ಹಾಗೆ ಅದು ಬೆಳೆದು ಬಂದು ಪುರಂದರದಾಸರು ಒಬ್ಬರೇನೆ, ಮೊದಲು ಎಷ್ಟೇ ಕೃತಿಗಳನ್ನು ಬರೆದಿದ್ದರೂ ಕೂಡ ಅತಿ ಹೆಚ್ಚು ಬರೆದಿದ್ದು ಅಂದರೆ ಪುರಂದರದಾಸ. ಇವತ್ತಿಗೂ ಅವರದೇ ದಾಖಲೆ, 4,75,000 ಕೃತಿಗಳನ್ನು ಬರೆದರು ಅಂತ ಅವ್ರ ಬಗ್ಗೆ ಪ್ರತಿ 4,75,000 ಊಹೆ ಮಾಡೋದೇ ಕಷ್ಟ, ಅಷ್ಟು ಕೃತಿಗಳನ್ನು ಬರೆದ್ರಂತೆ. ಅದು ಬರಲಿಕ್ಕೆ ಶುರು ಮಾಡಿದಾಗ 40 ವರ್ಷ ಆಗಿತ್ತಾಗಲೇ ಅವರಿಗೆ, 40 ವರ್ಷದ ಅವರು ಇದ್ದಿದ್ದು ಸುಮಾರು 84 ವರ್ಷ. ಅಷ್ಟರಲ್ಲಿ 44 ವರ್ಷದಲ್ಲಿ 4,75,000 ಕೃತಿಗಳನ್ನು ಬರೆದು ವಿಶ್ವದಾಖಲೆಯ ಕನ್ನಡ ಕೃತಿ ಬರೆದವರು ಪುರಂದರದಾಸರೇ. ಅನಂತರ ಅವರ ಮಕ್ಕಳು, ಅವರ ಹೆಂಡತಿ ಎಲ್ಲರೂ ಹರಿದಾಸ ಸಾಹಿತ್ಯಕ್ಕೆ ಸೇರಿಕೊಂಡು ಅವರೆಲ್ಲರೂ ತಮ್ಮ ಅಂಕಿತಗಳಿಂದ ಬರಲಿಕ್ಕೆ ಶುರು ಮಾಡಿದರು. ಈ ದೀಕ್ಷೆ ಕೊಟ್ಟ ಗುರುಗಳು ಅಂದರೆ ವ್ಯಾಸರಾಜರೇ, ಎಲ್ಲರಿಗೂ ಗುರುಗಳಾಗಿ ವ್ಯಾಸರಾಜರು ಬಂದರು. ಮುಂದೆ ವಿಜಯನಗರ ಸಾಮ್ರಾಜ್ಯ ಹಾಳಾಯಿತು. ಅವೇ ಸುಮಾರು 100 ವರ್ಷಗಳ ಕಾಲ ಅಲ್ಲಲ್ಲಿ ಹರಿದಾಸರು ಇಲ್ಲ ಅಂತಲ್ಲ, ಪ್ರಸಿದ್ಧರು ಯಾರೂ ಬರಲಿಲ್ಲ. 100 ವರ್ಷಗಳ ಗ್ಯಾಪ್ನಲ್ಲಿ ಪ್ರಸಿದ್ಧರು ಯಾರೂ ಬರದೆ ಹೋದಾಗ ಆಗ ಬಂದವರು 3 ಜನ ಬಂದರು. ಆ ಗ್ಯಾಪ್ ಆದಮೇಲೆ 3 ಜನಗಳಲ್ಲಿ ಒಬ್ಬರು ಪ್ರಸನ್ನ ವೆಂಕಟದಾಸರು, ಇನ್ನೊಬ್ಬರು ವಿಜಯದಾಸರು, ಮತ್ತೊಬ್ಬರು ಮಹಿಪತಿದಾಸರು. 3 ಜನ ಕೂಡ ಕಂಟೆಂಪರರಿಗಳಾಗಿ ಬಂದರು. ಅವರಿಂದ ದಾಸ ಸಾಹಿತ್ಯ ಭಾರಿ ಬೆಳೆಯಿತು. ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದು ವಿಜಯದಾಸರು. ಇದರಿಂದ ವಿಜಯರಾಯರಿಗೆ ಭಾರಿ ಮನ್ನಣೆವು. ಪ್ರಸನ್ನ ವೆಂಕಟದಾಸರ ಶಿಷ್ಯ ಪರಂಪರೆ ಅಂತ ಬೆಳೆದು ಬರಲಿಲ್ಲ, ಮಹಿಪತಿದಾಸ ಶಿಷ್ಯ ಪರಂಪರೆ ಬೆಳೆದು ಬರಲಿಲ್ಲ, ಒಂದು ಕಡೆ ಬ್ರೇಕ್ ಆಯ್ತದೆ. ವಿಜಯದಾಸರು ಇವತ್ತಿಗೂ ನಡೆದುಕೊಂಡಿದೆ. ಎಷ್ಟು ವಿಜಯದಾಸರ ವೈಶಿಷ್ಟ್ಯ ಆಗಿದೆ ಅಂದರೆ ಅವತ್ತಿವತ್ತು ಕೂಡ ದಾಸಕೂಟದಲ್ಲಿ ಎಲ್ಲರೂ ಮೂಲ ಹುಡುಕಲಕ್ಕೂ ವಿಜಯದಾಸರಿಗೆ ಹೋಗುತ್ತೆ ಹೊರತು ಇನ್ನೊಬ್ಬರ ಕಡೆ ಹೋಗೋದಿಲ್ಲ ಅಂದರೆ ಎಷ್ಟು ಪ್ರಭಾವಿಯಾದ ದಾಸರಾಗಿ ವಿಜಯದಾಸರು ಬಂದರು ಅಂತ ಗೊತ್ತಾಗ. ಇನ್ನು ಅವರ ಪೂರ್ವ ಸಿದ್ಧತೆಗಳೆಲ್ಲ ನೋಡಿದರೆ ಕೆಲವು ದೊಡ್ಡ ಸಾಧನೆ ಮಾಡಿದಾಗ ಪೂರ್ವ ಸಿದ್ಧತೆ ಅನುಕೂಲ ತುಂಬ ಜಾಸ್ತಿ ಇರುತ್ತೆ. ಅವರ ಮನೆತನದಲ್ಲಿ, ಶ್ರೀಮಂತಿಕೆಯಲ್ಲಿ, ಅವರ ಸಮಕಾಲಿಕರಲ್ಲಿ ಎಲ್ಲ ಒಂದು ಅನುಕೂಲ ಸೇರಿಬಿಟ್ಟು ಅಂಥ ಮಟ್ಟಕ್ಕೆ ಬರೋದು ಸಾಮಾನ್ಯವಾದ ಪರಿಕಲ್ಪನೆ. ಆದರೆ ವಿಜಯರಾಯ ಅದು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಆಗಿರಬೇಕು, ಏನೂ ಆಗಿರಲಿಲ್ಲ. ಅದು ಬಹಳ ಆಶ್ಚರ್ಯ. ಅದು ಹುಟ್ಟಿದ್ದು ಚಿಕ್ಕಲಪರಿವೆಯಲ್ಲಿ, ಕುಗ್ರಾಮ ಮೊದಲನೇದಾಗಿ, ದೊಡ್ಡ ಪಟ್ಟಣಗಳಲ್ಲ ಕುಗ್ರಾಮ. ಇವತ್ತಿಗೂ ಕುಗ್ರಾಮದಲ್ಲಿದ್ದರೆ ಹೈಯರ್ ಎಜುಕೇಷನ್ಗೆ ಅವಕಾಶ ಇರೋದಿಲ್ಲ. ಮೊದಲನೇದಾಗಿ ಕುಗ್ರಾಮ ಚಿಕ್ಕಲಪರಿವೆ ಅಂದರೆ ತೀರಾ ಇವತ್ತಿಗೆ ಕುಗ್ರಾಮ, ಅವತ್ತಿಗಿನ್ನೂ ಕುಗ್ರಾಮ. ಅದರಲ್ಲಿ ಎರಡನೇದಾಗಿ ತಂದೆ ತಾಯಿಗಳು ಭಾರಿ ಬಡವರು, ಶ್ರೀನಿವಾಸಪ್ಪ ಕೂಸಮ್ಮ ಅಂತ ತಂದೆ ತಾಯಿಗಳು ತುಂಬ ಬಡತನ. ಅದು ಚಿಕ್ಕ ಊರು, ಅದರ ಕ್ಷೇತ್ರ ಅದು ಸಮಸ್ಯೆ ಆಯಿತು. ಚಿಕ್ಕ ಊರು ಜೊತೆ ಕ್ಷೇತ್ರ ಆಗಿದ್ದರಿಂದ ಆ ಬಡತನಕ್ಕೆ ಇನ್ನೂ ಹೆಚ್ಚು ಅದಕ್ಕೆ ಒಂದು ಒತ್ತು ಕೊಟ್ಟಂತೆ ಆಯಿತು. ಹೇಗೆ ಅಂದರೆ ತೀರ್ಥಕ್ಷೇತ್ರದ ಜನ ಬರ್ತಾಯಿದ್ರು, ಜನ ಬಂದು ಆತಿಥ್ಯ ಮಾಡಬೇಕಲ್ಲ, ಇವ್ರ ಮನೆಗೆ ಬರ್ತಿದ್ರು. ಹೀಗಾಗಿ ಇನ್ನೂ ಹೆಚ್ಚು ಸಮಸ್ಯೆ ಆಗ್ತಿತ್ತು. ಮನೆಗೆ ಅತಿಥಿಗಳು ಬಂದರೆ ಇವತ್ತು ಯಾರೇ ಬಂದರೂ ಸಮಸ್ಯೆನೆ ಅಂತ ಕಾಲ ಬಂದುಬಿಟ್ಟಿದೆ. ಆಗ ಬಡವರ ಮನೆಗೆ ಬಂದರೆ ಭಾರಿ ಸಮಸ್ಯೆ ಆಗುತ್ತೆ. ಆದರೆ ಅವರು ಯೋಚನೆ ಮಾಡಲಿಲ್ಲ. ಆತಿಥ್ಯವನ್ನು ಮಾಡಿದರು ಮಾಡಿದರು, ಬೇಕಾದಷ್ಟು ಮಾಡ್ತಾ ಇದ್ರು. ಮನೆಯಲ್ಲಿ ಏನೂ ಇರ್ತಿರಲಿಲ್ಲ, ಕಷ್ಟಪಟ್ಟು ತಾವು ಉಪವಾಸ ಇದ್ದರೂ ಪರವಾಗಿಲ್ಲ ಅಂತ ಆತಿಥ್ಯವನ್ನು ಮಾಡ್ತಾಯಿದ್ರು. ಅತಿಥಿ ದೇವೋ ಭವ ಅಂತಾಯಿತು. ಶೀಘ್ರಪರಿ ಸಾಮಾನ್ಯ ಕ್ಷೇತ್ರ ಅಲ್ಲ. ಶ್ರೀಪಾದರಾಜರು ಕಾಲಿಟ್ಟ ಜಾಗ ಅದು. ಅಲ್ಲಿ ಅಶ್ವತ್ಥ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದರು. ಇವತ್ತಿಗೂ ಅಶ್ವತ್ಥ ವೃಕ್ಷ ಇದೆ. ನದಿ ತೀರದಲ್ಲಿ ಅಶ್ವತ್ಥ ವೃಕ್ಷ ಇದ್ದು ಬಿಟ್ಟರೆ ಬಹಳ ಪವಿತ್ರವಾದ ಕ್ಷೇತ್ರ ಅಂತ ಕರೀತಾರೆ. ಮೊದಲೇ ನದಿ ಪವಿತ್ರ, ಅದರ ತೀರ ಪವಿತ್ರ. ಅಲ್ಲಿ ಅಶ್ವತ್ಥ ವೃಕ್ಷ ಇದ್ದರೆ ಭಾರಿ ಪವಿತ್ರ ಅಂತ ಹೇಳಿ ಅವತ್ತರಿಂದ ಆ ಕ್ಷೇತ್ರಕ್ಕೆ ಇನ್ನೂ ಮಹತ್ವ ಬಂದ್ಬಿಟ್ಟಿದೆ. ಶೀಕಲ ಪರವಿಗೆ ಇನ್ನೊಂದು ಹೆಸರು ಹೇಳ್ತಾರೆ, ಚಿಕ್ಕ ಬದರಿ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಸಿದ್ಧಿ ಬಂದಿತ್ತು. ಅದರಿಂದಾಗಿಯೇ ಜನಗಳು ತುಂಬ ಬರ್ತಾ ಇದ್ರು. ಅದರಿಂದಾಗಿ ಇವರ ಆತಿಥ್ಯ ಎಲ್ಲ ಸೇರಿ ಬಡತನ ಇನ್ನೂ ಹೆಚ್ಚು ತೀವ್ರವಾಗಿ ಅವ್ರನ್ನ ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ಅವರಿಗೆ ಮೂರು ಜನ ಮಕ್ಕಳಾದರು. ದೊಡ್ಡ ಮಗನೇ ಇವರು ದಾಸಪ್ಪ ಅಂತ ಇವ್ರ ಹೆಸರಿಟ್ಟು, ಎರಡನೇ ಮಗ ಆನಂದ ಅಂತ ಹೆಸರಿಟ್ಟು, ಮೂರನೇವಳು ಮಗಳು ಮತ್ತು ತಂಗಿ, ಹೀಗೆ ಮೂರು ಜನ ಮಕ್ಕಳು ಅವರಿಗಾದರು. ಯಥಾ ಪ್ರಕಾರ ಮೊದಲೇ ಇಬ್ಬರು ಅತಿಥಿಗಳು, ಮನೆಯಲ್ಲಿ ಮತ್ತೆ ಮೂರು ಜನ ಸೇರಿ ಇನ್ನೂ ದಾರಿದ್ರ್ಯ ಜಾಸ್ತಿ ಆಯಿತು. ಜೀವನ ದುರ್ಭರ ಅನ್ನೋ ವಿಷಯಕ್ಕೆ ಬಂತು. ಇವತ್ತಿನ ಬಡತನಕ್ಕೂ ಅವ್ರ ಬಡತನಕ್ಕೂ ತುಂಬ ವ್ಯತ್ಯಾಸ ಇದೆ. ಅವತ್ತಿನ ಬಡತನದಲ್ಲಿ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಳ್ಳೋಕ್ಕಾಗದೆ ಹೋದರೆ ಅದೇ ಬಡತನ ಅಂತ ತಿಳ್ಕೊತಿದ್ರು. ನಮಗೆ ಇನ್ನೊಬ್ಬರಿಗೆ ಕೊಡೋದಕ್ಕಿಲ್ಲ ಅನ್ನೋ ಕಲ್ಪನೆ ನಮಗೇ ಇರಬೇಕು ಅಂತೇಳಿ. ಅವತ್ತಾಗಲ್ಲ, ಇನ್ನೊಬ್ಬರಿಗೆ ಕೊಡೋಕ್ಕೋಸ್ಕರ ಜೀವನ ಅಂತಕ್ಕಂಥ ಶಾಸ್ತ್ರೀಯ ಜೀವನ ಅವರದಾಗಿತ್ತು. ಆ ಸ್ಥಿತಿಯಲ್ಲೇ ಭಾರಿ ದಾರಿದ್ರ್ಯ, 16 ವರ್ಷ ಆಯ್ತು ಇವರಿಗೆ ದಾಸಪ್ಪ, 16 ವರ್ಷ ಆಯಿತು. ದಾರಿದ್ರ್ಯ ಭಾರಿ ಜಾಸ್ತಿ ಇತ್ತು. ಅದೇ ಕಾಲಕ್ಕೆ ಎಲ್ಲೋದ್ರೂ ಅವಮಾನ, ದರಿದ್ರಿಗೆ ಅವಮಾನ ಮಾಡೋ ಮನುಷ್ಯನ ಪದ್ಧತಿ ಅದು. ಶ್ರೀಮಂತಿಕೆ ಇದ್ದಾಗ ಎಷ್ಟೋ ದೋಷ ಇದ್ದರೂ ಕೂಡ ಸನ್ಮಾನ ಮಾಡಿಬಿಡುತ್ತಾರೆ. ಬಡತನ ಇದ್ದ ಗುಣ ಇದ್ದರೂ ಅದಕ್ಕೆ ಬರದಂತೆ ಹೋಗಿಬಿಡೋದು, ಅದೊಂದು ದುಸ್ಥಿತಿ. ಹೀಗಾಗಿ ತುಂಬ ಅವಮಾನವಾಯಿತು ಅವರಿಗೆ. ಅವರ ತಾಯಿ, ಅವರು ಎಲ್ಲರೂ, ಅವರು ತಮಾಷೆ ಅಂದರೆ ಅವ್ರ ಸೋದರ ಮಾವ ಒಬ್ಬರು, ಅವರು ಭಾರಿ ಶ್ರೀಮಂತ, ಜಮೀನ್ದಾರ್ ಭಾರಿ ಶ್ರೀಮಂತರಾಗಿದ್ದವರು. ಆದರೆ ಯಥಾ ಪ್ರಕಾರ ಅವರವರಿಗೆ ಸಂಪರ್ಕ ಸರಿ ಇರಲಿಲ್ಲ. ಯಾವುದೋ ಒಂದು ಮದುವೆಗಂತ ಹೋದ ಕಾಲ ಅವಮಾನವಾಯಿತು, ತುಂಬ ಅವಮಾನವಾಯಿತು. ಕೊನೆಗೆ ರಾಯರಿಗಾದಂತೆ ಆಯಿತು. ಗಂಧತೆಯ ಕೆಲಸ ಇವರಿಗೂ ಗಂಧತೆಯ ಕೊಟ್ಟರಂತೆ. ಇಡೀ ದಿವಸ ಗಂಧತೆ ಇದ್ರು. ಭಾರಿ ಶ್ರೀಮಂತನು ತುಂಬ ಜನ ಬರ್ತಿದ್ರು. ಬರೀ ಗಂಧತೆಯ ಕೆಲಸ ಆಯಿತು. ಎರಡು ಪಂಕ್ತಿ, ಮೂರು ಪಂಕ್ತಿ, ನಾ ಎಲ್ಲ ಪಂಕ್ತಿನೂ ಆಯಿತು. ಇವರಿಗೆ ಊಟ ಇಲ್ಲದೆ ಅಂತ ಆಯಿತು. ಯಾವ ಪಂಕ್ತಿಗೆ ಊಟನೇ ಹಾಕಲಿಲ್ಲ ಅವರಿಗೆ, ಭಾರಿ ಸುಸ್ತಾಗಿ ಹೋಯ್ತು. ಕೊನೆಗೆ ಒಂದು ಕಡೆಗೆ ಮಲ್ಕೊಂಡಿದ್ರೆ ಅವ್ರ ಮಾವನೇ ಬಂದು ಬೈದು ಕಳಿಸಿಬಿಡ್ತಾನೆ, ಹೋಗು ದಾಸ ಅಂತ. ಜನ ಇವರನ್ನು ತಮಾಷೆ ಮಾಡಲಿಕ್ಕೆ, ಇವರ ತಾಯಿ ಕೂಸಮ್ಮ, ಇವರು ದಾಸಪ್ಪ, ಕೂಸಿ ಮಗ ದಾಸ ಅಂಥೇಳಿ ಪ್ರಾಸಬದ್ಧವಾಗಿ ಬೈತಾ ಇದ್ರು. ಕೂಸಿ ಮಗ ದಾಸ, ಅಷ್ಟು ಅವಮಾನ ಮಾಡ್ತಾ ಇದ್ರು. ಅವತ್ತಿನ ದಿವಸ ತುಂಬ ತಡ ಹಸಿವಾಯಿತು ಒಂದು ಕಡೆಗೆ, ಇದೆಲ್ಲ ಅವಮಾನ ಒಂದು ಕಡೆಗೆ. ತುಂಬ ಮತ್ತು ವಿದ್ಯಾಭ್ಯಾಸ ಏನೂ ಆಗೇ ಇರಲಿಲ್ಲ, ಏನು ವಿದ್ಯಾಭ್ಯಾಸ ಇಲ್ಲ. ಹಿಂದಿನ ಕಾಲಕ್ಕೆ ಹಳ್ಳಿಗಳಲ್ಲಿ ಸ್ಕೂಲ್ ಇತ್ತೀಚಿನವರೆಗೂ ಇರಲಿಲ್ಲ. ಒಂದು 50 ವರ್ಷ ಇತ್ತೀಚೆಗೆ ಇವೆಲ್ಲ ಶುರುವಾಗಿತ್ತು ಅಷ್ಟೇ. ತುಂಬ ಕಷ್ಟ ಇತ್ತು. ಕಣಿಗೆ ಏನೂ ಇರಲಿಲ್ಲ, ಆದ್ದರಿಂದ ಅವಮಾನ ತಡ್ಕೊಳ್ಳೋಕ್ಕಾಗದೆ, ಹಸಿವು ತಡ್ಕೊಳ್ಳೋಕ್ಕಾಗದೆ ಅವರಲ್ಲಿಂದ ಹೊರಟು, ಮನೆ ಬಿಟ್ಟೆ ಹೊರಟುಬಿಟ್ಟು ಊರಿಗೆ ವಾಪಸ್ ಹೋಗಲೇ ಇಲ್ಲ. ಅಲ್ಲಿಂದ ದಾಟಿಕೊಂಡು ಆದವಾರಿಯಿಂದ ಚಾಗಿ ಅಂತ ಒಂದು, ಇವತ್ತಿಗೂ ಚಾಗಿ ಅಂತಿದೆ, ಆ ಚಾಗಿ ಊರಿಗೆ ಹೋಗಿಬಿಟ್ಟು ಅಲ್ಲಿ ಒಬ್ಬ ಕೇಶವರಾಯ ಅಂತ ಒಬ್ಬ ವ್ಯಕ್ತಿ, ಧನುರ್ಮಾಸವಾಗಿತ್ತಂತೆ. ಇವ್ರು ನೋಡ್ತಾರೆ, ಇವ್ರು ತುಂಬ ಹಸಿವು ಒದ್ದಾಡಿಬಿಟ್ಟಿದ್ದಾರೆ, ಹೋಗಿದ್ದಾರೆ. ಆಗ ನೋಡಿದ್ದಾರೆ, ಪ್ರಾರಬ್ಧ ಅಂದ್ರೆ ಅದೇನೆ, ಅವ್ರಿಗೆ ಜ್ಞಾನವಿದ್ದು ಬಂದು ಭೀಮಸೇನ ದೇವರು ವನವಾಸ ಮಾಡ್ತಾರೆ. ಸಂಪೂರ್ಣ ಜ್ಞಾನ ಅವರಿಗೆ, ದುಃಖದ ಹೆಸರು ಕೂಡ ಇಲ್ಲ, ಆಗಲೂ ಆನಂದ ತೀರ್ತಾರೆ ಅವರು. ಭಾರತೀಯ ದ್ರೌಪದಿ ದೇವಿ ಅವರು ದುಃಖ ವನವಾಸ ಮಾಡ್ತಾರೆ, ದುಃಖದ ಹೆಸರೇ ಇಲ್ಲ. ಇವ್ರಿಗೆ ಹಾಗಲ್ಲ, ಉಳಿದವರಿಗೆ ದುಃಖ ಬರುತ್ತೆ, ದುಃಖ ಅನುಭವನೂ ಬರುತ್ತೆ ಅವರಿಗೆ. ಅವರಿಗೆ ದುಃಖಾನುಭವ ಇಲ್ಲ ರುಜುಗಳಿಗೆ. ಇವರಿಗೆ ಬಂತು, ಅಜ್ಞಾನನೂ ಕೂಡ ಬಂದಿತ್ತು ಆ ಕಾಲಕ್ಕೆ, ಎರಡೂ ಇರಲಿಲ್ಲ. ಅಲ್ಲಿ ಹೋದರು ಅಥವಾ ಭಾಳ ಧನುರ್ಮಾಸ ಅಂತ ಒಳ್ಳೆ ಬ್ರಾಹ್ಮಣ ಬಂದಿದ್ದಾನೆ ಅಂತೇಳಿ ಬಹಳ ಸಂತೋಷದಿಂದ ಆತಿಥ್ಯವನ್ನು ಮಾಡಿದರು. ಇವರು ಇವತ್ತು ಮಾಡಿದ ಆತಿಥ್ಯ ಆತನ ಹ್ಯಾ ಕಾಪಾಡುತ್ತೆ ನೋಡಬೇಕು. ಆತ ಅವಮಾನ ಮಾಡಿ ಆತ ಕಳಿಸಿದ, ಇವರು ಸನ್ಮಾನ ಮಾಡಿ ಇವ್ರು ಕಳಿಸ್ತಾರ, ಊಟ ಹಾಕಿಬಿಟ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ, ಎಲ್ಲಿ ಹೋಗ್ಬೇಕು ಇವರಿಗೆ. ಸ ಹಿಂದಿನ ಕಾಲದ ಪದ ಕೆಟ್ಟ ಸುಡುಗಾಡ ಸೇರೋದೊಂದು ಪದ್ಧತಿ, ಕೆಟ್ಟ ಸುಡುಗಾಡ ಸೇರೋ ಹತ್ತತ್ತ ಹಾಳಾಗೋದು ಅಂತ ಅರ್ಥ. ಇವತ್ತು ಅಂತ ಸುಡುಗಾಡು ಅಂದರೆ ಕಾಶಿನ ಸುಡುಗಾಡು ಅಂತ ಕರೀತಾರೆ. ಅದು ಸ್ಮಶಾನ, ಮಹಾಶ್ಮಶಾನ ಅಂತ ಹೇಳಿದ್ರು. ಅದು ರುದ್ರದೇವರಿರ ಜಾಗ. ರುದ್ರಭೂಮಿ ಅಂದರೆ ಅದೇ, ರುದ್ರಭೂಮಿ ಅಂದರೆ ಒಂದೇ, ಸುಡುಗಾಡು ಅಂದರೆ ಒಂದೇ. ಅದಕ್ಕೆ ಅಲ್ಲಿಗೆ ಹೋಗೋದು ಪದ್ಧತಿ, ಕಾಶಿಗೆ ಹೋಗೋದಕ್ಕೆ ಅನೇಕ ಕಾರಣ. ಒಂದು ಕಾರಣ, ಅಂತ್ಯಕಾಲ ಅಲ್ಲಿ ಕಳೆದು ಬಿಟ್ಟರೆ ಸದ್ಗತಿ ಆಗ್ತದೆ ಅಂದರೆ ಪದ್ಧತಿ. ಇವ್ರು ಬೇಸರವಾಗಿ ಸೀದ ಅಲ್ಲಿಗೆ ಹೋದರು. ಹೋದವರು ಅಲ್ಲಿ ಏನು ತಿಳುವಳಿಕೆನೇ ಇರಲಿಲ್ಲ. ನಾವು ಮಾಧವ ಬ್ರಾಹ್ಮಣನ ಕಥೆ ಕೇಳ್ತೇವಲ್ಲ, ಅದರಲ್ಲಿ ಆ ರೀತಿಯಾಗಿತ್ತು. ಯಾರೋ ಬಾವಾಜಿಗಳ ಒಂದು ಗುಂಪು ಸಿಕ್ತು, ಬಾವಾಜಿಗಳು ಅಂತ ಇರ್ತಿದ್ರು, ಈಗೆಲ್ಲ ಕಡಿಮೆ ಆಗಿದೆ. ಆ ಕಡೆ ಇವರು ಬರ್ತಾ ಇದ್ರು, ಅವ್ರ ಜೊತೆ ಸೇರಿಕೊಂಡು ಕಾಶಿಯಲ್ಲಿ ವಾಸ ಮಾಡಿ 4 ವರ್ಷ ಇದ್ರು. ಆಮೇಲೆ ಸಂಚಾರ ಕ್ರಮೇಣ ಈ ಕಡೆಗೆ ಬಂದು, ಸಂಚಾರ ಕ್ರಮೇಣ ಬಾವಾಜಿಗಳು ರಾಮೇಶ್ವರಕ್ಕೆ, ಕಾಶಿಯಿಂದ ರಾಮೇಶ್ವರ, ರಾಮೇಶ್ವರದಿಂದ ಕಾಶಿ, ಇದು ಪದ್ಧತಿಯಾಗಿತ್ತು. ಬದರಿ ಕಾಮನ್ ಆಗಿರಲಿಲ್ಲ ಆಗ, ಬದರಿಗೆ ಹೋದ್ರು ಅಂದ್ರೆ ಹೋದ್ರು ಅಂತಲೇ ಅರ್ಥ, ಬರೋ ಸಂಭವ ಇರಲಿಲ್ಲ. ದಾರಿಯಲ್ಲೇ ಹೋಗಿಬಿಡ್ತಾ ಇದ್ರು ಎಷ್ಟೋ ಜನಗಳು, ದಾರಿಯಲ್ಲೇ ಹೋಗಿಬಿಡ್ತಾ ಇದ್ರು. ಅಥವಾ ಕ್ರೂರ ಮೃಗಗಳು ಕರಡ್ರು ತರಡು ಕರೋ ಹೊಡೆದಾಕ್ಬಿಡ್ತಾ ಇದ್ರು. ಬದರಿಗೆ ಹೋದ್ರೆ ಬಿಲ್ ಮಾಡೇ ಹೋಗ್ಬೇಕು, ಬದರಿಗೆ ಹೋಗ್ಬೇಕಾದ್ರೆ ಪೂರ್ತಿ ವ್ಯವಸ್ಥೆ ಮಾಡೇ ಹೋಗ್ಬೇಕಾಗಿತ್ತು. ಈಗ ಹೆಚ್ಚು ನಮ್ಮ ಹಿಂದಿನವರು ತುಂಬ ಜನ ಬದರಿಗೆ ಹೋದವರಲ್ಲ, ಸೌಕರ್ಯ ಆಗ್ತಾ ಶುರುವಾದ ಈ ಬದರಿ ಆಯ್ತು ಅಷ್ಟೇ. ವರ್ಷಕ್ಕೊಮ್ಮೆ ಹೋಗೋ ಬದರಿ ಇದ್ದಾರೆ, ವರ್ಷಕ್ಕೆ 2 ಸತ್ತು ಹೋಗೋರು ಇದ್ದಾರೆ. ಮೊನ್ನೆ ಒಬ್ಬ ಸಾವುಗಳು ವಾರದಲ್ಲಿ 2 ದಿವಸ 2 ಸತ್ತು ಹೋಗಿದ್ದಾರೆ. ಆದ್ದರಿಂದ ಈಗಿನ ಕಾಲಕ್ಕೆ ಸುಲಭ ಆಗಿದೆ, ಹಿಂದೆ ತುಂಬ ಕಷ್ಟ ಇತ್ತು. ಆದ್ದರಿಂದ ಕಾಶಿ ರಾಮೇಶ್ವರ, ರಾಮೇಶ್ವರ ಕಾಶಿ ಅಷ್ಟೇ. ಅವ್ರ ರಾಮೇಶ್ವರಕ್ಕೆ ಆ ಗುಂಪು ಹೊರಟಿತ್ತು. ಆ ಗುಂಪಿನಲ್ಲಿ ಇವರು ಸೇರಿಕೊಂಡ್ರು, ಸೇರಿಕೊಂಡು ಸಂಚಾರ ಕ್ರಮೇಣ ಅದಕ್ಕೆ ಹೇಳ್ತಾರೆ. ಒಂದು ಧರ್ಮಕರ್ಮ ಸಂಯೋಗ ಅಂದರೆ ಆ ಬಾಬಾಜಿಗಳು ಹೇಗೆ ಬಂದರು ಸೀದಾ ಇವರು ಹುಟ್ಟಿಯೋಗೆ ಬರಬೇಕು, ಚಿಕ್ಕಲು ಪರಿವೇ ಬರಬೇಕು ಅವರು, ಅದು ಕ್ಷೇತ್ರ ಆಗಿತ್ತಲ್ಲ ಅಲ್ಲಿಗೆ ಬಂದರು ಇಳ್ಕೊಂಡ್ರು. ಇವರೆಲ್ಲ ಜೂನಿಯರ್ಸ್ನೆಲ್ಲ ಭಿಕ್ಷೆ ಕಳಿಸೋದು ಪದ್ಧತಿ ಅದು, ಸೀನಿಯರ್ಸು ಜೂನಿಯರ್ಸು ಬಾಬಾಜಿಗಳು ಸೀನಿಯರ್ ಇದ್ದರೆ ಅವರು ಅಲ್ಲೇ ಇರ್ತಾರೆ, ಭಿಕ್ಷೆ ಕೇಳ್ಕೊಂಡು ಬರಬೇಕು, ಅವ್ರು ತಿನ್ನಬೇಕು ಪದ್ಧತಿ ಅದು. ಇವರು ಜೂನಿಯರ್ ಆಗಿದ್ದರಲ್ಲ ಭಿಕ್ಷೆ ಬೆಳ್ಳಕ್ಕೆ ಕಳಿಸಿದ್ರು, ತಮಾಷೆ ಅಂದರೆ ತಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಭಿಕ್ಷೆಗೋಸ್ಕರ, ಅಮ್ಮ ಭಿಕ್ಷೆ ಅಂತ ಕೂಗಿದ್ದಾರೆ. ಯಾ ದೇವ್ರು ಹೇಗೆ ಸಂಕಲ್ಪ ಮಾಡಿಸ್ತಾರೆ ಅಂದರೆ ವಿಚಿತ್ರ, ಭಿಕ್ಷೆ ಅಂತ ಕೇಳಿದ್ದಾರೆ. ತಂದೆ ತಾಯಿ 4 ವರ್ಷ ಹುಡುಕಿ ನಿನ್ನ ಮಗ ಬರಲಿಕ್ಕಿಲ್ಲ ತಿಳ್ಕೊಂಡ್ಬಿಟ್ಟಿದ್ರು, ಪಾಪ ಮಗನ ಗುರ್ತೇ ಸಿಗಲಿಲ್ಲ ಅವರಿಗೆ, ಮಗ ಗುರ್ತೇ ಸಿಗಲಿಲ್ಲ, ವಯಸ್ಸು ಎರೆಯಕ್ಕೆ ಬದಲಾವಣೆ ಆದಾಗ ಸಿಗದೆ ಹೋಯಿತು. ಆ ಹೊತ್ತಿಗೆ ಪಕ್ಕದ ಮನೆ ಒಬ್ಬ ಹೆಂಗಸು ಗುರುತಿಡಿದಂತೆ, ಓ ದಾಸಪ್ಪನ ಧ್ವನಿ ಇದ್ದಾಗಿದೆ ಅಂತೇಳಿ ಗುರುತಿಸ್ಬಿಟ್ರಂತೆ. ಕನ್ಫರ್ಮ್ ಆಯಿತು ತಕ್ಷಣ, ಅವರು ವಿಷಯ ಎಲ್ಲ ತಿಳ್ಕೊಟ್ರು. ಬಾ ಆಗ ಇಲ್ಲೇ ಇರೋದು ಇರೋದಿಲ್ಲ, ಬಾಬಾಜಿ ಬಂದಿದ್ದೆ ನನಗೆ ಅದು ಕಮಿಟ್ಮೆಂಟ್, ಅವ್ರು ಒಪ್ಪಿಗೆ ಕೊಟ್ಟರೆ ಇರ್ತೀರಿ ಅಂದರು. ಇಷ್ಟು ಮಟ್ಟಿಗೆ ಸಂಬಂಧ ಪಡೆದಿದ್ದು, ಈಗ ನೈಟ್ ಓವರ್ ನೈಟ್ ಓಡೋಗ್ಬಿಟ್ಟಿರ್ತಾರೆ. ಹಿಂದಿನ ಕಾಲಕ್ಕೆ ಒಂದು ಅಟ್ಯಾಚ್ಮೆಂಟ್ ಇದ್ದರೆ ಆ ಥರ ಒಂದು ಋಣ ಅಂತ ಭಾವಿಸ್ತಾ ಇತ್ತು. ಅವ್ರು ಹೋಗಿ ಹೇಳಿದರು ಅವ್ರು ಒಪ್ಪಿದ್ರೆ ಇರ್ತೀರಿ ಅಂತ ಹೇಳಿ. ಇವ್ರು ಹೋಗಿಬಿಟ್ಟು ತುಂಬ ಕೇಳ್ಕೊಂಡ ಮೇಲೆ ಬಾಬಾಜಿಗಳು, ನಮಗೆ ಗೊತ್ತೇ ಇಲ್ಲ, ತುಂಬ ಸಂತೋಷ ಇಟ್ಕೊಂಡಿದ್ದು ಬಿಟ್ಟು ಹೋಗಿಬಿಡ್ತಾರೆ ಅವರು. ಮತ್ತೆ ಆಗ ನೋಡಿದರು ಮತ್ತೆ ಮಗ ಮನೆ ಬಿಟ್ಟು ಅವ್ರಿಗೆ ಕಷ್ಟ ಆದ್ರೆ ಮದುವೆನೇ ಮಾಡಿಬಿಟ್ರು. ಮದುವೆ ಮಾಡಿ ಅರಳಮ್ಮ ಅಂತ ಹೆಸರು, ಇವ್ರು ಕೂಸಮ್ಮ ತಾಯಿ, ಅರಳಮ್ಮ ಸೊಸೆ, ಮದುವೆ ಮಾಡಿದರು. ಅದರಿಂದ ದಾರಿದ್ರೇನೂ ಉಪಯೋಗ ಇಂಪ್ರೂವ್ ಆಗಲಿಲ್ಲ, ಯಾವ ರೀತಿ ಇಂಪ್ರೂವ್ ಆಯಿತು ಅಂದರೆ ಇನ್ನೂ ಜಾಸ್ತಿ ಆಯಿತು, ಇಂಟೆನ್ಸಿಫೈ ಆಯಿತು ಅಷ್ಟೇ. ಬನ್ನಿ, ಇನ್ನೊಬ್ಬರು ಮನೆ ಬಂದಿದ್ದರಿಂದ ಇನ್ನೂ ಜಾಸ್ತಿ ಆಯಿತು. ಅರಳಮ್ಮ ಅಂತ ಸುತ್ತಮುತ್ತಿನ ಒಬ್ಬ ಊರಿನ ಒಬ್ಬ ಹುಡುಗಿ, ಅಲ್ಲಿ ಅಶ್ವತ್ಥ ಅಶ್ವತ್ಥಮ್ಮ ಕರೆಯೋದು ಪದ್ಧತಿ, ಕನ್ನಡದಲ್ಲಿ ಅಶ್ವತ್ಥ ವರ್ಷ ಅರಳಿ ಮರ ಅಂತ ಕರೀತಾರೆ, ಅದಕ್ಕೆ ಅಶ್ವತ್ಥಪ್ಪ ಅಶ್ವತ್ಥಾಚಾರ ಅಂತ ಕರೀತಾರೋ, ಅರಳಪ್ಪ ಅಂತ ಅರಳಮ್ಮ ಅಂತ ಹೆಸರಾಗಿತ್ತು ಅಷ್ಟೇ. ತುಂಬ ಯೋಗ್ಯರು, ಆದರೆ ಸಿಂಪತ್ತಿ ಅವ್ರಿಗೂ ಇರಲಿ, ಮಾವನ ಮನೆಗೂ ಇರಲಿಲ್ಲ, ಇವ್ರಿಗೂ ಇರಲಿಲ್ಲ. ಅದೇ ಹೊತ್ತಿಗೆ ಏನಾಯ್ತಂತೆ, ಆದ್ವಾನಿಯಲ್ಲಿ ಒಬ್ಬ ದಿವಾನರು ನೋಡಿಬಿಟ್ಟು ಏನು ಮಾಡಿದ್ರಂತೆ, ಒಂದು ಲೆಕ್ಕ ಬರೆಯುವ ಕೆಲಸ, ಲೆಕ್ಕ ಬರೆಯುವ ಕೆಲಸ ಕೊಡ್ತೀವಿ ಸಾಂಭೋಗ್ಯಕ್ಕೆ ಇದ್ದಾಗ, ಅದು ಕೆಲಸ ಕೊಡ್ತೀವಿ ಮಾಡಿಕೊಂಡಿರು ಅಂತ ಹೇಳಿದಾಗ ಕುಟುಂಬ ಸಮೇತ ಅಲ್ಲಿ ಹೋದರು. ಇಷ್ಟೊತ್ತಿಗೆ ತಂದೆ ಬೊಯ್ಕೊಟ್ಟೆ ಯಾತ್ರೆ ಮಾಡಿಬಿಟ್ಟು, ರಾಯರ ಜೀವನದಲ್ಲಿ ಹಾಗೆ ಇವರು ಜೀವನದಲ್ಲಿ ಹಾಗೇನೆ, ಚಿಕ್ಕ ವಯಸ್ಸಿನಲ್ಲೇ ತಂದೆ ಕಳ್ಕೊಂಡ್ರು, ಅವರು ತಂದೆನೇ ಕಳೆದ್ರು. ರಾಯರ ಕಳೆದು ತುಂಬ ಚಿಕ್ಕ ವಯಸ್ಸಿನಲ್ಲಿ ರಾಯರು, ತಂದೆ ತಿಮ್ಮಣ್ಣ ಭಟ್ರು ನಿರ್ವಹಣ ಹೊಂದಿದಾಗ ರಾಯರು ತುಂಬ ಉಪನಯನ ಕೂಡ ಆಗಿರಲಿಲ್ಲ ಆಗ ಅವರಿಗೆ, ಅಷ್ಟು ಚಿಕ್ಕ ವಯಸ್ಸು. ಇವ್ರದ್ದು ಹಾಗಲ್ಲ, ಒಂದು ವಿವಾಹವಾಗಿತ್ತು, ಅವತ್ತಿಗೆ ತಂದೆ ವೈಕುಂಠ ಯಾತ್ರೆ ಮಾಡಿದ್ರು. ಆದವಾನಿಯಲ್ಲಿ ಹೇಗೋ ಅಕ್ಕ ಕಷ್ಟಪಟ್ಟು, ಅವ್ರಿಗೆ ಹೆಚ್ಚು ಓದೇ ಇರಲಿಲ್ಲ ಆದ್ದರಿಂದ ಕಟ್ಟಿದ್ರು. ಇವ್ರು ದುರ್ಲಾಭವನ್ನು ಯಾರೋ ಪಡ್ಕೊಂಡ್ರು, ಯಾರೋ ಮೋಸ ಮಾಡಿದ್ರು ಇವ್ರ ಮೇಲೆ ಬಂತು. ಭಯಂಕರವಾದಂತಹ ಒಂದು ರಾಜನ ಕೋಪ ಬಂತು ಅಲ್ಲಿ ದಿವಾನ್ ಮೊದಲೇ ಅವರು ಆದವಾನಿ ನವಾಬರ ಹೆಸರು, ತುಂಬ ದುಃಖ ಆಯಿತು. ಏನು ಮಾಡಬೇಕೀಗ, ಯಾರ ದುಡ್ಡು ತಿಂದಾಗಿ ಇವ್ರ ಮೇಲೆ ಹಾಕಿದ್ದಾನೆ. ಮತ್ತೊಮ್ಮೆ ಕಾಶಿನೇ ಗತಿ ಅಂತ ಮತ್ತೆ ಕಾಶಿಗೆ ಕೊಟ್ರು ಇನ್ನೊಂದ್ಸ, ಅಲ್ಲಿಂದ 2ನೇ ಸರ್ತಿ ಕಾಶಿಗೆ ಕೊಟ್ರು. ನಾವು ಗಮನಿಸಬೇಕು, ಕಾಶಿ ಯಾತ್ರೆ ಮಾಡಿದ್ದರಿಂದ ಅವ್ರು ಎಷ್ಟು ಅನುಕೂಲ ಆಯಿತು ಅಂತ ಹೇಳೋದಕ್ಕೆ, ಕಾಶಿ ಯಾತ್ರೆ ಇನ್ನೊಂದು ಅರ್ಥ ಇದೆ. ಮನಸ್ಸು ತುಂಬ ಬೇಸರವಾದಾಗ ಯಾರನ್ನು ಆರಾಧನೆ ಮಾಡಬೇಕು ಅಂದರೆ ರುದ್ರದೇವರ ಆರಾಧನೆ ಮಾಡಬೇಕು. ಅವರೇ ಹೇಳ್ತಾರೆ, ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಒಳ್ಳೆ ವಿಶೇಷವಾದ ರೀತಿಯಲ್ಲಿ ರುದ್ರದೇವರ ಆರಾಧನೆ ಮಾಡಿ ಮನಸ್ಸು ಸರಿ ಹೋಗ್ತದೆ ಒಂದು ಪದ್ಧತಿ. ಅದಕ್ಕೆ ಅವ್ರು ಏನು ಮಾಡಿದರು, ಮತ್ತೆ ಕಾಶಿಗೆ ಹೋದರು. ಅಲ್ಲಿದ್ದರು ಆವತ್ತಿ ಬಂದೇ ಸತ್ತು 4 ವರ್ಷ ಇದ್ದರು. ಇಲ್ಲಿ ಸ್ವಲ್ಪ ದಿವಸ ಆಯ್ತು, ಹೊರಟಾಗಲೇ 30 ದಾಟಿ ಹೋಗಿಬಿಟ್ಟಿದ್ರು. ಹಿಂದೆ ಹೋಗ್ಬೇಕಾದ್ರೆ ತಿಂಗಳುಗಟ್ಟಲೆ ಬೇಕು ರೀಚ್ ಆಗಬೇಕಾದ್ರೇ. ಅಲ್ಲಿದ್ದರು ಕೆಲವು ದಿವಸ. ಆಗ ಒಂದು ದಿವಸ ರಾತ್ರಿ ಮಲಗಿದಾಗ ಮಾಮೂಲಾಗೇ ಮಲಗಿದರು. ನಾವು ಏನು ತಿಳಿ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದರೆ ನಾವು ತಷ್ಟ ಏನೂ ಕಾಣೋದಿಲ್ಲ, ಚೇಂಜು ಏನು ತಿಳ್ಕೊತೇವೆ, ವೇಸ್ಟ್ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೆ. ವಿದ್ಯಾರ್ಥಿ ಪರೀಕ್ಷೆ ಹೋಗಿ ಬರ್ತಾನೆ, ಅವತ್ತಿ ಬಟ್ಟಿಗೆ ಏನು ಗೊತ್ತಾಗೋದಿಲ್ಲ, ಬರೀ ಪೇಪರ್ ಕೊಟ್ಟು ಬಂದವನು ಗೊತ್ತಾಗಲ್ಲ, ಜನ ಬರೋರು ಗೊತ್ತಾಗಲ್ಲ, ರಿಸಲ್ಟ್ ಬಂದಾಗಲೇ ಗೊತ್ತಾಗಲ್ಲ. ಉಳಿದಂತೆ ಇವರು ಸಿರ್ಬೇಕು, ಅವನು ಸಿರ್ಬೇಕು ಹೋಗ್ತಾನೆ, ಏನೋ ಮಾಡ್ಕೊಂಡಿರ್ತಾರೆ, ಗೊತ್ತಾಗೋದು. ರಿಸಲ್ಟ್ ಬರೋರಿಗೆ ಹಾಗೆ ಗೊತ್ತಾಗೋದಿಲ್ವೋ, ತೀರ್ಥಯಾತ್ರೆ ಮಾಡಿ ಬಂದ ತಕ್ಷಣ ಫಲ ಕಾಣದೇ ಇರೋದು, ಅದೇ ಎಫೆಕ್ಟ್ ಶುರುವಾಗಿಬಿಟ್ಟಿರ್ತಾಗಲೇ. ಆ ಪೇಪರ್ ಬರ್ ಕೊಟ್ಟಾಗಲೇ ಡಿಸೈಡ್ ಆಗಿರುತ್ತಾಗಲಿ, ಎಲೆಕ್ಷನ್ನಲ್ಲಿ ಓಟ್ ಹಾಕಿದ್ರೆ ಗೊತ್ತಾಗಿರುತ್ತೆ, ಎಣಿಕೆ ಆದ್ಮೇಲೆ ಹೊರಗೆ ಬೀಳುತ್ತಷ್ಟೇ, ಹಾಕಿದ ತಕ್ಷಣ ಡಿಸೈಡೆಡ್ ಆಗಲಿ. ಆ ರೀತಿಯಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ನಡಬೇಕು, ತಕ್ಷಣ ಹಿಂದಿನ ಸರ್ತಿ ಏನಾಯ್ತು ನಮಗೆ, ಫಸ್ಟ್ ಟೈಮ್ ವೇಸ್ಟ್ ಆಯಿತು ಅಂತ ಕಾಣುತ್ತೆ, ವೇಸ್ಟ್ ಆಗಿಲ್ಲ, ಅದು ಸೆಕೆಂಡ್ ಡೆವಲಪ್ಗೆ ಅನುಕೂಲ ಆಯಿತು. ಅದರಿಂದ ಎಲ್ಲ ಪಾಪನ ಕಳೆದೋಯ್ತು, ಮನಃಶುದ್ಧಿ ಬರಲಿ. ನಮ್ಮ ಯಾವಾಗಲೂ ಮೈಂಡ್ ಬ್ಲಾಕ್ ಆದಾಗ ದಡತನ ಬರುತ್ತೆ, ದೇಹಕ್ಕೆ ರೋಗ ಬರುತ್ತೆ, ಮನಸ್ಸಿಗೆ ಮೆಮೊರಿ ಫೇಲ್ ಆಗುತ್ತೆ. ಅದರಿಂದಾಗಿ ಯಾವಾಗ ರುದ್ರದ ಆರಾಧನೆ ಮಾಡಿರ್ತಾರೆ ಮತ್ತೆ ಮೆಮೊರಿ ಶಾರ್ಪ್ ಆಯಿತು, ಎಲ್ಲ ಜ್ಞಾಪಕ ಬಂತು. ಅದೇ ಹೊತ್ತಿಗೆ ಪರಿಪಾಕದ ಕಾಲ, ಬೆಳಗಿನ ಜಾವ ಮಲಗಿದ್ದಾರೆ, ಆಗ ಪರಮಾತ್ಮ ಪುರಂದರದಾರ ವೇಷದಲ್ಲಿ ಬಂದಿರಂತೆ, ಬಂದು ಅವನು ಕರ್ಕೊಂಡು ಹೊರಡುತ್ತಾರೆ. ಇಲ್ಲಿಂದ ಆ ಕಡೆ ಇದು ಕಾಶಿ, ಅದು ವ್ಯಾಸಕಾಶಿ ಅಂತ ಆ ಕಡೆ ಕರೀತಾರೆ, ವ್ಯಾಸಕಾಶಿ. ಅಲ್ಲಿ ಕರ್ಕೊಂಡು ಹೋದ್ರಂತೆ, ಸ್ವಪ್ನದಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ದೊಡ್ಡ ಋಷಿಗಳ ವೃಂದ ಸಾಕ್ಷಾತ್ ವೇದವ್ಯಾಸ ದೇವರಿದ್ದಾರೆ. ಅವ್ರದ್ದ ಇವ್ರು ನೋಡ್ತಾರೆ, ಪರಮ ಆಶ್ಚರ್ಯ ಪಡ್ತಾರೆ. ಆಗ ಬಾಯಿ ತೆಗಿ ಅಂತ ತೆಗೆಸಿಬಿಟ್ಟು ವಿಜಯ ವಿಠಲ ಅಂತ ಬರೆದಂತೆ ನಾಲ್ಕೆ ಮೇಲೆ. ಈ ಕಾಳಿದಾಸರ ಕಥೆಯಲ್ಲಿ ಕೇಳ್ತೇವಲ್ಲ, ಹಾಗಾಯ್ತು. ಒಬ್ಬರೇ ಕಥೆ ಅನೇಕರಲ್ಲಿ ಕೇಳ್ತೇವೆ ನಾವು, ನಮ್ಮಲ್ಲೇ ಅನೇಕರಿಗೆ ಒಂದು ಕಥೆ ರಿಪೀಟ್ ಆಗೋದುಂಟು. ಅದು ಪುನರಾವರ್ತನೆ ಆದರೆ ತಪ್ಪೇನು, ಒಬ್ಬರು ಅದೇ ರೀತಿ ಆಗಬಾರ್ದು ಅಂತೇನು, ಇವನು ಎಮ್ ಎಸ್ ಸಿ ಅವನು ಎಮ್ ಎಸ್ ಸಿ ಒಂದು 4 ದಿನ ಓದಬಾರ್ದು ಅಂತೇನಿಲ್ವಲ್ಲ, ಒಂದೇ ಮೈ ಅನೇಕರು ರಿಪೀಟ್ ಆಗ್ಬೋದು. ಗಂಧದ ಕಥೆ ಹಾಗೆ ರಿಪೀಟ್ ಆಯ್ತಲ್ಲ ಹಾಗೆ, ರಾಯರು ಗಂಧತೆ ಇದ್ದರು, ವೆಂಕಟನಾಥನಾಗಿ ಇವರು ಗಂಧತೆ ಇದ್ರು. ಆ ರೀತಿಯಲ್ಲಿ ಇವರಿಗೂ ಕೂಡ ಆ ರೀತಿ ದರ್ಶನ ಆಯಿತು. ಕರ್ಕೊಂಡೋದ್ರು, ವಾಪಸ್ ಬಿಟ್ಟರು. ಯಾವಾಗ ವಿಜಯ ವಿಠಲ ಅಂತ ಹೇಳಿ ಹೇಳಿದರು, ಜ್ಞಾನ ಬಂತು ಅಂತ ತಲೆ ಮೇಲೆ ಕೈ ಇಟ್ಟು ಹೇಳಿದರು. ಬೆಳಗ್ಗೆ ಎದ್ದೇಳ್ತಾರೆ, ದಾಸಪ್ಪಲ್ಲ ವಿಜಯದಾಸರು ಅಂತ ಹೆಸರು, ವಿಜಯ ವಿಠಲ ಅಂಕಿತದಿಂದ ವಿಜಯದಾಸರು ಅಂತ ಹೆಸರು ಬಂತು. ಅವರು ಆಮೇಲೆ ದಿವ್ಯ ಅಪರೋಕ್ಷ ಜ್ಞಾನಿಗಳು, ಬರೀ ಜ್ಞಾನಿಗಳಲ್ಲ. ಇದು ಸ್ವಾರಸ್ಯ ಅಂದರೆ ಓದಿದವರೇ ಅಲ್ಲ ಫಸ್ಟ್, ಅವರು ಏನೇನೂ ಓದಿದವರಲ್ಲ. ಅವರಿಗೆ ಭಾಷೆನೂ ಬಂದಿಲ್ಲ, ಶಾಸ್ತ್ರನೂ ಗೊತ್ತಿಲ್ಲ. ಆಮೇಲೆ ಬರಲಿಕ್ಕೆ ಶುರು ಮಾಡಿದರೆ ಎಂಥ ಪ್ರೌಢವಾದ ಭಾಷೆ. ಪುರಂದರದಾಸರ ದೇವರನಾಮಕ್ಕಿಂತ ವಿಜಯದಾಸರ ದೇವರನಾಮ ಕಷ್ಟ ಸ್ವಲ್ಪ, ಭಾಷೆ ಇನ್ನೂ ಪ್ರೌಢ. ಜೊತೆಗೆ ವಿಷಯಗಳಂತೂ ವಿಚಿತ್ರ, ಭಾರಿ ಜಟಿಲ ವಿಷಯಗಳನ್ನು ಸಲೀಸಾಗಿ ಹೇಳ್ತಾರೆ. ಶಾಸ್ತ್ರ ಪ್ರಪಂಚ ಅತಿ ಹೆಚ್ಚು ವಿಷಯ ಒಂದೇ ನಾವು ಕಾಣಬೇಕು ಅಂತಿದ್ರೆ ವಿಜಯದಾಸರ ಕೃತಿಗಳಲ್ಲೇ ನೋಡಬೇಕು. ಈಗ ಒಪ್ಪಲೇಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ. ಇದು ಪೂರ್ವಜನ್ಮದ ಮಹತ್ವ, ಸ್ವರೂಪ ಯೋಗ್ಯತೆ ಗೊತ್ತಿಲ್ಲದವರಿಂದ ಒಪ್ಪಲಕ್ಕಾಗೋದಿಲ್ಲ. ಜೈತೀರ್ಥರೇ ಆಗಿದ್ದ ಹಾಗೆ 20 ವರ್ಷದವರೆಗೆ ಏನೂ ಓದಿಲ್ಲ ಅವರು. ಆಮೇಲೆ ಬದಲಾವಣೆ ಬಂದಿದ್ರು, ಸುಧಾ ಬರೆದವರು ಅವರು. ಆಮೇಲೆ ಜೀವನ ಪೂರ್ತಿ ಓದಿದ್ರು ಮುಗಿದಿದ್ದು. ಇವತ್ತು ನಾವು ಸುಧಾನ ಮಾಸ್ಟ್ರಿ ಮಾಡಿದ್ದೇವೆ ಅಂತ ಹೇಳೋದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಂಥ ಬರೀತಾರೆ. ಇವೆಲ್ಲ ಏನು ತೋರಿಸುತ್ತಾಗ, ಇವತ್ತು ಓವರ್ ನೈಟ್ ಜ್ಞಾನ ಬರಲಿಕ್ಕೆ 20-30 ವರ್ಷ ಓದಿದ್ರು ಬರದೇ ಇರೋ ಜ್ಞಾನ ಒಂದು ಕ್ಷಣಕ್ಕೆ ಬಂತು ಅಂದರೆ ಜನ್ಮಾಂತರದ ವಿಶೇಷವಾದ ಪ್ರಭಾವ, ಸ್ವರೂಪ ಯೋಗ್ಯತೆ ಅಂತ ಅರ್ಥ. ಅವರು ಏನಂದರೂ ಕೂಡ ಒಂದು ಕಡೆಗೆ ಸ್ತೋತ್ರ, ಒಂದು ಕಡೆ ಅಪಾರವಾದ ತೇಜಸ್ಸು, ಮತ್ತೊಂದು ಕಡೆಗೆ ಅನುಗ್ರಹ ಮಾಡಿದರೆ ಕೆಲಸ ಆಗಬೇಕು. ಇಂಥ ಸಿದ್ಧಿ ಬಂತು. ಆ ಎಷ್ಟು ಬಿಟ್ಟು ಕಾಶಿಯಲ್ಲಿ ಸಿದ್ಧಿ ಬಂತು ಅಂದರೆ ಕಾಶಿ ರಾಜ. ಇವತ್ತು ಎಲ್ಲ ಕಾಲಕ್ಕೂ ಎಲ್ಲ ದೇಶ ಇರುತ್ತೋ ಬಿಡುತ್ತೋ, ರಾಜ ಇಡ್ತಾನೋ ಇಲ್ಲೋ, ಕಾಶಿ ರಾಜ ಮಾತ್ರ ಇರಲೇಬೇಕು. ಯಾವ್ದಾರ ಕತೆ ಹೇಳಿದ್ರೆ ಕಾಶಿ ರಾಜ ಇದ್ದ ಅಂತ ಹೇಳಿಬಿಡ್ತಾರೆ. ಯಾವುದೋ ರಾಜ್ಯ ಗೊತ್ತಾಗದವರು ಕಾಶಿ ರಾಜ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ವೇದದ ಪಟ್ಟಣ ಅಂದರೆ ಕಾಶಿ ಒಂದೇ. ವೇದ ಕಾಲದಿಂದ ಪ್ರಸಿದ್ಧಿ ಇರೋದು ಕಾಶಿ ರೀತಿ ಅಂತ ಹೇಳಿ ವೇದದಲ್ಲಿ ಬರೋದು. ಅಷ್ಟು ಪುರಾತನವಾದ ನಗರ ಕಾಶಿ. ಅದನ್ನೇ ಇವತ್ತಿಗೂ ಕೂಡ ವಿದ್ವತ್ ಕೇಂದ್ರ ಅಂದರೆ ಕಾಶಿನೇ. ಇವತ್ತು ಬರೆದು ಎಷ್ಟೇ ನಮಗೆ ವಿದ್ಯಾಪೀಠ ಸೆಂಟ್ರಸ್ ಇದ್ದರೂ ಕೂಡ ಅದು ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಕಾಶಿಗೆ ಹೋಗಬೇಕು. ಇವತ್ತಿಗೂ ಕೂಡ ಅಷ್ಟರ ಮಟ್ಟಿಗೆ ಕಾಶಿಗೆ ಮಹತ್ವ ಇದೆ. ಅಲ್ಲಿ ವಿದ್ಯೆಗೂ ಮಹತ್ವ, ಅಧಿಕಾರಕ್ಕೂ ರಾಜಕೀಯವಾಗಿಯೂ ಮುಂದಿತ್ತು, ಧಾರ್ಮಿಕವಾಗಿಯೂ ಮುಂದಿತ್ತು. ಅಲ್ಲಿ ರಾಜರ ಕಿವಿಗೂ ಬಿತ್ತು. ಆತನು ಬಂದ, ಆತನೇ ಸಮಸ್ಯೆನೂ ಪರಿಹಾರ ಮಾಡಿಬಿಟ್ಟು ಏನು ಸನ್ಮಾನ ಶುರುವಾಯಿತು. ಅವರಿಗೆ ಮೊದಲು ಏನಿತ್ತಂತ ಅವರೇ ಹೇಳ್ತಾರೆ. ಅರೆ ಹೊಟ್ಟೆ ಗಂಜಿ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಕಂಡೇ ಇರಲಿಲ್ಲ ಅವರು ಆ ಸ್ಥಿತಿಯಲ್ಲಿ. ರಾಯರಿಗೂ ಹಾಗಾಗಿತ್ತು, 4-6 ವರ್ಷ ಅವರಿಗೆ ಹೊಟ್ಟೆ ತುಂಬ ಊಟ ಉಂಡಿಲ್ಲ, ವಾರಕ್ಕೊಮ್ಮೆ 60 ಊಟ ಮಾಡಿದವರು. ಇವರು ಹಾಗೆ ಸ್ಥಿತಿಯಲ್ಲಿ ಆವತ್ತಿನಲ್ಲಿ ವೈಭವ, ಭಾರಿ ವೈಭವ, ಪಲ್ಲಕ್ಕಿ ಏನು, ಮೆರವಣಿಗೆ ಏನು, ಮೈ ತುಂಬ ಆಭರಣಗಳೇನು, ಶಾಲು ಶಕ ಒಂದಲ್ಲ ಎರಡಲ್ಲ. ಅವತ್ತು ರಾಜ ಅವ್ರು ಕೊಡೋದಷ್ಟೇ ಅಲ್ಲ, ಹಿಂದೆ ಅವ್ರು ಆಳುಗಳು ಕಳಿಸ್ಕೊಡ್ತಾರೆ, ತೊಗೊಂಡೋಗ್ಲಿಕ್ಕೆ ಆಳು ಕಳಿಸ್ಕೊಡ್ತಾ ಇದ್ರಂತೆ. ಕೆಲವು ವರ್ಷ ಆಯಿತು, ಇನ್ನು ವಾಪಸ್ ಹೋಗ್ಬೇಕು ಸಂಕಲ್ಪ ಮಾಡಿದ್ರು. ದಾದವಾನಿಗೆ ಹೋಗಬೇಕು, ತಮ್ಮೂರಿಗೆ ಹೋಗಬೇಕು ಅಂತ ಹೊಡೆದಿದ್ದಾರೆ. ದಾರಿ ಉದ್ದಕ್ಕೂ ಬರಲಿಕ್ಕೆ ಅವ್ರಿಗೆ ಸಾಧ್ಯನೇ, ಜನರು ಅಷ್ಟರ ಮಟ್ಟಿಗೆ ಅವ್ರ ಕೀರ್ತಿ ಕೇಳಿಬಿಟ್ಟಿದ್ದಾರೆ. ಅವ್ರು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಆ ರೀತಿ ಬಂದರೆ ರಾಜ ವೈಭವದಿಂದ ಅವಾಗ ಕಳಿಸ್ಕೊಡ್ತಾ ಇದ್ದಾರೆ. ಸಂಚಾರ ಮಾಡ್ತಾ ಆದವಾನಿಗೆ ಬರ್ತಾರೆ. ಆಗ ವಿಷಯ ಗೊತ್ತಾಯಿತು, ಆ ವಾತಾವರಣನೇ ಚೇಂಜ್ ಆಗುತ್ತೆ, ಮನೆ ವಾತಾವರಣ ಪೂರ್ತಿ ಬದಲಾಯಿತು. ಮೊದಲು ಅವ್ರ ಮನೆ ಸರಿ ಇರಲಿದ್ರೆ ಮಠ ಆಯ್ತು ಅಂತ, ಅವ್ರ ಮನೆ ಮಠ ಆಯಿತು ಅಂತ ಕರೀತಾರೆ. ನಮ್ಮ ಇತಿಹಾಸದಲ್ಲಿ ಒಬ್ಬ ಗೃಹಸ್ಥರಿಗೆ ಮಠ ಅಂತ ಹೆಸರು ಬಂದು ವಿಜಯರಾಯರ ಕಾಲಕ್ಕೆ, ವಿಜಯರಾಯರ ಮಠ ಅಂತ ಹೆಸರಾಗಿಬಿಟ್ಟು. ಅಂದರೆ 8 ಜನ ಇರಬೇಕು ಅವ್ರ ಜೊತೆಗೆ, ಯಾವಾಗಲೂ ಕೂಡ 10-6 ಜನ 100-6 ಜನ ಯಾವಾಗಲೂ ಮನೆಯಲ್ಲಿ ಆಗ್ತಿರಬೇಕು. ಅವರ ಜೀವನದ ಮತ್ತೊಂದು ವ್ರತ ಅಂದರೆ ಅವರೇ ಬೆಳೀತಾರೆ. ಸಾಲ ಮಾಡಲಿ ಬೇಡ, ಸಾಲದಿಂದನ ಬೇಡ, ದಾಡಿಗೆ ಹೇಗೆಂಬ ಚಿಂತೆ ಬೇಡ, ಚಿರಜೀವಿಯಾಗೆಲ್ಲವೋ ಚಿನ್ನ ನೀನು ಅಂತ ಹೇಳಬೇಕಾದ್ರೆ ಸಾಲ ಮಾಡಲಿ ಬೇಡ, ಸಾಲದು ಎಂದೆನೆ ಬೇಡ, ನಾಳಿಗೆ ಹೇಗೆಂಬ ಚಿಂತೆ ಬೇಡ. ಅದಕ್ಕೆ ಅವತ್ತಿನ ಸಂಬಂಧ ಅವತ್ತೇ ಆಗಬೇಕಂತ. ಅದು ಗೋಪಾಲ, ಇನ್ನೇನಿಲ್ಲ, ಗೋಪಾಲ್ನಿಂದ ಏನು ಬರುತ್ತೋ ಅದೇ ಜೀವನ. ಅವ್ರ ಜೀವನ ಪೂರ್ತಿ ಹಾಗೆ ಮಾಡಿದವ್ರು. ಮುಂದೆ ಇವತ್ತು 73 ವರ್ಷ ಅವ್ರು ಇದ್ದಿದ್ದು, ನಮ್ಮ 33ಕ್ಕೆ ಅವರಿಗೆ ಅಪರೋಕ್ಷ ಜ್ಞಾನ ಆಯಿತು. 73 ವರ್ಷದವರೆಗೂ ಒಟ್ಟು 40 ವರ್ಷಗಳ ಕಾಲ, ಒಂದು ದಿವಸನೂ ಕೂಡಿಟ್ಟವ್ರು ಅಲ್ವತ್ತು. ಬೆಳಗ್ಗೆ ಹೋಗಬೇಕು, ಸಾಯಂಕಾಲವರೆಗೆ ಅಷ್ಟೇ ಬೋದೋದು, 10-12 ದಿವಸಕ್ಕೆ ಏನೂ ಇಲ್ಲ, 10-12 ದಿವಸಕ್ಕೆ ಬರೋದು. ಎಷ್ಟು ಬರ್ತಿತ್ತು ಅಂತ ಗೊತ್ತಾ ಅವರಿಗೆ. ಗೋಪಾಲದಾಸ್ ಹೇಳ್ತಾರೆ, ಭೂರಿ ಭೋಜನ ಅಂತಿಂಥದ್ದಲ್ಲ, ನಿತ್ಯವೂ ಮೃಷ್ಟಾನ್ನ ಭೋಜನ ಆಗಬೇಕು. ನಿತ್ಯವೂ ಮೃಷ್ಟಾನ್ನ ಭೋಜನ, 100 ಜನಕ್ಕೆ ಭೋಜನ, ಅಷ್ಟು ವೈಭವದ ಜೀವನ. ಆರಾಮೈಟಿ ಒಂದು ದಿವಸನೂ ಕೂಡಿಡದೆ ಮಾಡಿದ್ರು ಅಂದರೆ ಎಷ್ಟು ಆಶ್ಚರ್ಯ. ಆಗ ದೇವರು ನಂಬಿದರೆ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಯೋಗಕ್ಷೇಮಂ ವಹಾಮ್ಯಂ ಅನ್ನೋದಕ್ಕೆ ನಿದರ್ಶನವಾಗಿ ವಿಜಯದಾಸರ ಜೀವನ ಬೆಳೀತು. ಮುಂದೆ ಅವರು ಆಡಿದ ಮಾತೇ ಮಂತ್ರ ಇದ್ದಾಗಲೇ. ದಿವಸಕ್ಕೆ ಅತಿ ಕಡಿಮೆ ಅಂದರೆ 10 ಹಾಡು ಬರೀತಾ ಇದ್ದಾರೆ. ಅದರಲ್ಲಿ ಸಂಕಲ್ಪ ಮಾಡಿಬಿಟ್ರು, ಅವರು ಚರಿತ್ರೆಯಲ್ಲೇ ಬರೋದು. ದಿವಸಕ್ಕೆ 10 ದೇವರನಾಮ ಬೆರೀಲೇಬೇಕು. ಅವರು ದೇವರನಾಮಗಳು ವಿಶೇಷ ಆದರೆ ಈಗ ತುಂಬ ಕೆಲವು ದೇವರನ್ನ ದೊಡ್ಡ ದೇವರನಾಮಗಳು 3 ಉಡಿ 5 ಉಡಿಗಿಂತ ಜಾಸ್ತಿ ಇರೋ ದೇವರನಾಮಗಳು, ಅದು 10 ಬೆರೀಲೇಬೇಕು. ದಿವಸಕ್ಕೆ 10 ಮಿನಿಮಮ್. ಅದು ಎಷ್ಟೋ ಸರ್ತಿ ಒಂದು ದಿವಸ 43 ಬರೆದಿರುತ್ತೆ ಒಂದೇ ಸಲ. 43 ದೇವರನಾಮನ ತಿರುಪತಿಯಲ್ಲಿ ಬರೋದು ಅಂತ ಹೇಳ್ತಾರೆ. ಶ್ರೀನಿವಾಸ ದೇವರು ಹೇಳಿದ್ರು 43 ದೇವರನಾಮ ಬರೀಬೇಕು ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ ಬರೋದು ಅದರ ದೊಡ್ಡ ದೊಡ್ಡ ದೇವರನಾಮಗಳು ಅದೆಲ್ಲ ಬರೋದು ಅರ್ಪಣೆ ಮಾಡಿದರಂತೆ. ಈ ರೀತಿಯಲ್ಲಿ ವಿಶಿಷ್ಟವಾದ ಕೃತಿಗಳನ್ನು ಬರೆದು ಆ ರೀತಿ ಇನ್ನೊಂದು ಕಾರಣ ಇತ್ತು ಆ ರೀತಿ ಬರೀಲಿಕ್ಕೆ. ಪುರಂದರದಾಸರು 500,000 ಬರೀತೇವೆ ಅಂತ ಸಂಕಲ್ಪ ಮಾಡಿದರು. 500,000 ಬರಲಿಕ್ಕೆ ಸಂಕಲ್ಪ ಮಾಡಿದ್ದರು. 5 ಲಕ್ಷ ಆಗಿರಲಿಲ್ಲ. ಡಾಕ್ಟರ್ 75,000 ನಿಂತಿತ್ತು. ಮುಂದಿನ 25,000 ಇವರು ಪೂರ್ಣ ಮಾಡಿದರು ಅಂತ ಹೇಳಿ ಇವರು ಪೂರ್ಣ ಮಾಡಲಿಕ್ಕೆ ಬಿಟ್ಟಿದ್ರಂತೆ. ಅವ್ರು ಪೂರ್ಣಕ್ಕೆ ಮಾಡಿದರು ಅಂತ ಅರ್ಥ. ಅದರಲ್ಲಿ 2 ಭಾಗಗಳು, 40 ಲಕ್ಷ 4 ಲಕ್ಷದ 25,000 ಬರೆದಿದ್ರು ಅಂತ ಒಂದು ಪಾಠ, 75 ಒಂದು ಪಾಠ. ಅವರು 25,000 ಮಿನಿಮಮ್ ಬರೆದರು, ಇನ್ನೊಬ್ಬರ 75,000 ಆಗುತ್ತೆ ಅಂತೂ ಅಷ್ಟು ಅವರು ಸಂಕಲ್ಪಿಸಿದ ಉಳಿದ ಭಾಗವನ್ನು ಮುಗಿಸಿದ್ದಿವರು. ಅದಕ್ಕೆ ಪರಮಾತ್ಮ ಏನು ಮಾಡಿದನಂತೆ, ಪುರಂದರದಾಸ ರೂಪದಲ್ಲಿ ಯಾತಕ್ಕೆ ಬಂದ ಅಂತ ಕೇಳಿದರೆ ಅವ್ರ ಕಾರ್ಯ ಮುಂದುವರಿಸಬೇಕು ಅಂತ ಅರ್ಥ. ಅವರೇನು ಬಾಕಿ ಇಟ್ಟಿದ್ದಾರೆ ಮುಂದುವರಿಸಬೇಕು ಅಂತ ಹೇಳೋ ಸೂಚನೆಯಾಗಿ ಬಂದಿತ್ತು, ಅದನ್ನು ಮುಂದುವರಿಸಬೇಕು. ಅದನ್ನು ತಾವು ತಮ್ಮ ಕೃತಿ ತಾವೇ ಹೇಳ್ಕೋತಾರೆ ಕೂಡ ವಿಜಯದಾಸ. ಇಲ್ಲಿ ಸ್ವಾರಸ್ಯ ಅಂದರೆ ಅಷ್ಟು ಕೃತಿಗಳನ್ನು ಪೂರ್ಣ ಮಾಡೋ ಪದ್ಧತಿ ನಮ್ಮದು ಹೊಸ್ತಲ್ಲ. ನಮ್ಮರು ಕೂಡ ಜಯತೀರ್ಥರ ನ್ಯಾಯವಿವರಣ ಅನ್ನೋ ಆಚಾರ ಗ್ರಂಥಕ್ಕೆ ಪೂರ್ತಿ ಟೀಕಾ ಬರೀಲಿಲ್ಲ, ಸ್ವಲ್ಪ ಬರೆದ್ರಷ್ಟೇ. ಮುಂದೆ ಉಳಿದವರು ಬರೀತಾರೆ ಅಂತ ಹೇಳಿಬಿಟ್ರು. ರಘುತ್ವ ಸ್ವಾಮಿಗಳು ಮುಂದೆ ಬರೆದ್ರು, ಅದನ್ನು ಒಂದು ವ್ಯತ್ಯಾಸ ಆಯಿತು. ಆಮೇಲೆ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕ ಪೂರ್ತಿ ಬರಲಿಲ್ಲ, ತತ್ವಪ್ರಕಾಶಕ್ಕೆ ಪೂರ್ತಿ ಬರಲಿಲ್ಲ, 2 ಅಧ್ಯಾಯಕ್ಕೆ ಮಾತ್ರ ಬರೆದರು. ಉಳಿತು ಅಂತ ಕೇಳಿದರೆ ದಶಮೋ ಮತ್ಸಮೋ ಭವೇತ್, ನಮ್ಮಿಂದ ಮುಂದೆ 10 ಬರೀತಾರೆ ಅಂತ ಹೇಳಿದ್ರು. ಶೇಷ ಚಂದ್ರಿಕಾಚಾರ ಕೆಲಸವನ್ನು ಮಾಡಿದ್ರು. ಈ ರೀತಿ ನಮಗೆ ತುಂಬ ಪದ್ಧತಿ ಉಂಟು. ಅದೇ ರೀತಿಯಲ್ಲಿ ಇವ್ರದ್ದು ಹಾಗೆ ಆಯಿತು. ಇವರು ಪುರಂದರದಾಸ ಸಂಕಲ್ಪ ಮಾಡಿದ್ದನ್ನು ಇವರು ಪೂರ್ಣ ಮಾಡಿದ್ದರಿಂದ ವಿಜಯದಾಸರು ವಿಶೇಷವಾಗಿ ಪುರಂದರದಾಸರ ಅನುಗ್ರಹಕ್ಕೆ ಪಾತ್ರರಾದವರು ಅನ್ನೋ ಪ್ರಕೀರ್ತಿ ಅವರಿಗೆ ಬಂತು. ಈಗ ಒಂದು ತಮ್ಮ ಇನ್ನೂ ಅನೇಕರಿಗೆ ಗೊತ್ತಿರಬೇಕು, ಬರೀ ಅವ್ರು ಬರೆದು 25,000 75,000 ಅಲ್ಲ, ಅವ್ರು ಸಂಕಲ್ಪ ಮಾಡಿದ್ರೆ ಡ್ಯೂ ಮುಗಿಸಿದ್ರಷ್ಟೇ, ತಮ್ಮದು ಬೇರೆ. ಮತ್ತೆ ಜೊತೆಗೆ ಅವ್ರ ಜೊತೆಗೆ ತಮ್ಮದನ್ನು ಪೂರ್ಣ ಮಾಡಿದ್ದರಿಂದ ಶೇಷಚಂದ್ರಿಕಾಚಾರ್ಯರು ಬರೀ ಶೇಷಚಂದ್ರಿಕ ಅಷ್ಟೇ ಬರೀಲಿಲ್ಲ, ಕೃತಿ ಸಹಸ್ರ ವ್ಯಾಖ್ಯಾನ ಬರೀತಾರೆ, ತಂತ್ರಸಾರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಪದಾರ್ಥ ಇನ್ನೊಂದು ಗ್ರಂಥ ಬರೆದಿದ್ದಾರೆ. ಅದು ಪೂರ್ಣ ಮಾಡಲಿಕ್ಕೋಸ್ಕರ ಅದು ತಮ್ಮ ಬೇರೆ. ಈಗ ವಿಜಯರಾಯರ ಕೃತಿಗಳ ಸಂಖ್ಯೆ ಭಾರಿ ಜಾಸ್ತಿ ಆಯಿತು. ಇವತ್ತಿಗೂ ಕೂಡ ದಾಖಲೆ ಇಬ್ಬರದೇ ಹೆಚ್ಚು ಬರೆದವರು, ಒಂದು ಪುರಂದರದಾಸರು, ಒಂದು ವಿಜಯದಾಸರು. ಇನ್ಯಾರು ಹೆಚ್ಚು ಕೃತಿಗಳನ್ನು ಬರೆದವರು ಇಲ್ಲ. ಇವತ್ತು ಸಿಕ್ಕಿರೋದರಲ್ಲೂ ಕೂಡ ಅತಿ ಹೆಚ್ಚು ಕರೆದು ಇವರು ಇಬ್ಬರದೇನೆ. 4,75,000 ಅಷ್ಟೆಲ್ಲ ಅವರು ಬರೆದ್ರೆ ಸಿಕ್ಕಿರೋದು ಎಷ್ಟು ಗೊತ್ತು ಪುರಂದರದಾಸರದು? ಬರೀ 1,000 ಪ್ಲಸ್ ಅಷ್ಟೇ, ಜಾಸ್ತಿ ಇಲ್ಲ. ಎಷ್ಟು ಕಳ್ಕೊಂಡಿರೋ ಲೆಕ್ಕ ಆಗಿ 4,75,000 ಇನ್ವೆಸ್ಟ್ ಮಾಡಿ ಅದರಲ್ಲಿ 1,000 ರೂಪಾಯಿ ಲಾಭ ಬಂದರೆ ಗತಿ ಏನಾಗಬೇಕು ಲೆಕ್ಕ ಇಟ್ಕೊಳ್ಳಿ. ಆ ಸ್ಥಿತಿ ಬಂತು. ಅಂದರೆ ಅವರು ಸಂಸ್ಕೃತ ಕಷ್ಟ ಕಳ್ಕೊತಾರೆ ಸರಿನೇ, ಈ ಕನ್ನಡ ಕಳ್ಕೋಬೇಕಾಗಿತ್ತು? ಓದ್ದವ್ರು ಕನ್ನಡ ಏನು ಸಂಸ್ಕೃತ ಏನು, ಕಳ್ಕೊಳ್ಳೋ ಕೊಟ್ಟರೆ ಯಾವ್ದು ಬೇಕಾದ್ರೆ ಕಳ್ಕೊತಾರೆ. ಆ ರೀತಿಯಾಗಿ ನಿದರ್ಶನ ಇದು. ಅದು ಬೇಕಿಲ್ಲ ಅಂತ ಹೇಳಿದರೆ ಅವನು ರತ್ನನೇ ಕಳ್ಕೋಬೇಕು ಅಂತ ಏನಿಲ್ಲ, ಇದು ಯಾವ ವಸ್ತು ಬೇಕಾದ್ರೆ ಕಳ್ಕೊತಾರೆ. ಆ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು, ತಿಳುವಳಿಕೆ ಬೇಕು. ಇದರಿಂದಾಗಿ ಪುರಂದರದಾಸರ ಕೃತಿಗಳು ಎಷ್ಟು ಹೋಗಿದೆ ಅಂದರೆ ಸಂಸ್ಕೃತದಲ್ಲಿ ನಮಗೆ ಈ ರೀತಿ ಆಗ್ಲಿಕ್ಕೆ ಸಂಭವ ಇದೆ ಅಂತ ಕೇಳಿದರೆ ಆಚಾರ ಹೇಳ್ತಾರೆ. ಮೂಲರಾಮಾಯಣಗೂ ಎಷ್ಟು ಹೋಗ್ತಾ ಇರೋದು? ವಾಲ್ಮೀಕಿರಾಮಾಯಣ 24,000 ಶ್ಲೋಕ ಅಷ್ಟೇ. ಮೂಲರಾಮಾಯಣ ಇರೋದು ಶತಕೋಟಿ, 100 ಕೋಟಿ ಶ್ಲೋಕ ಇರೋದು. ಇವತ್ತು 1 ಶ್ಲೋಕನೂ ಇಲ್ಲ ಅಂದರೆ ಎಷ್ಟು ಕಳ್ಕೊಂಡಿರ್ಬೋದು ಲೆಕ್ಕ ಹಾಕಿ. ಸೊ ಆ 4 ಲಕ್ಷ ಇರೋದು ಏನು ಲೆಕ್ಕನೇ ಬರೋದಿಲ್ಲ ಆ ರೀತಿಯಾಗಿ. ಅದೇ ರೀತಿ ಪಂಚರತ್ನ ಇರೋದು ಎಷ್ಟು ಗೊತ್ತಾ? ಅದಿರೋದು ಕೂಡ ಶತಕೋಟಿ. ಆ ಸಿಕ್ಕರು ಬರೀ 1,000 ಶ್ಲೋಕ ಮಾತ್ರ, ಮೂಲರಾಮಾಯಣ ಒಂದೂ ಇಲ್ಲ, ಅದು 1,000 ಶ್ಲೋಕ ಅಷ್ಟೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇದು ಸಂಸ್ಕೃತ ಗ್ರಂಥಗಳನ್ನು ಕಳ್ಕೊಳ್ಳೋದು ನಮ್ಮ ಹೊಸ್ತೇನೂ ಅಲ್ಲ, ಶಾಸ್ತ್ರಗ್ರಂಥ ಕಳ್ಕೊಳ್ಳೋದು ಹೊಸ್ತಲ್ಲ, ಪುರಂದರದಾಸ ಕೃತಿಗಳು ಹೋಯ್ತು. ವಿಜಯದಾಸರ ಹಾಗೇನೆ 25,000 75,000 ಪ್ಲಸ್ ಇದ್ರೆ ಸಿಕ್ಕಿರೋದು ಅವ್ರದ್ದು ಎಷ್ಟು ಗೊತ್ತೇನು? ಬರೀ 1,414 ಅಷ್ಟೆ. 1,414 ಜಾಸ್ತಿ ಸಿಕ್ಕಿಲ್ಲ, 1,414 ಅಲ್ಲ, 1,214 ಅಷ್ಟೇ ಸಿಕ್ಕಿರೋ. ಇಷ್ಟೇ ಅವ್ರ ಕೃತಿಗಳು ಸಿಕ್ಕಿರು. ಎಷ್ಟು ಹೋಗಿದೆ ಲೆಕ್ಕ ಹಾಕಬೇಕು. ಅವ್ರು ಒಂದೊಂದು ಕೃತಿ ನೋಡಿದಾಗ ಇಂಥ ಕೃತಿ ಹೋಯಿತು ಅಂದರೆ ಯಾವ ರೀತಿ ಇರಬೇಕು? ಒಂದು ನೋಡಿದಾಗ ಇಷ್ಟದ ಇನ್ನೊಂದು ಕಳ್ಕೊಂಡ ಅಂತ ಕೇಳಿದರೆ ಬರೀ 1,000 ರೂಪಾಯಿ ನೋಟ್ಗಳಲ್ಲಿ ಒಂದು ಕಳ್ಕೊಂಡ್ರೆ ಎಷ್ಟು ಬೆಲೆ ಆಗಿ ಹೋಗುತ್ತಲ್ಲ ಆ ಥರ. ಅದು ಅಪೂರ್ವ ಕೃತಿಗಳಲ್ಲಿ ಅನೇಕ ಕೃತಿಗಳು ನಷ್ಟವಾಗಿ ಹೋಗಿದೆ. ಅದು ಇನ್ನೊಂದು ಕಾರಣ ಕೂಡ ಹೇಳ್ತಾರೆ, ಕೆಲವೊಂದು ಅವರೇ ನಾಶ ಮಾಡಿಬಿಟ್ರು ಅಂತ ಹೇಳ್ತಾರೆ. ಕೆಲವು ಅವರೇ ತೆಗೆದಾಕ್ಬಿಟ್ರು, ಬರದಾಯ್ತು ನನಗೆ ಅರ್ಪಣೆ ಮಾಡಿ ಆಯಿತು, ಮುಂಜಾನೆ ಇಟ್ಕೊಳ್ಳೋಕೆ ಹೋಗೋದಿಲ್ಲ, ಮಿಸ್ಯೂಸ್ ಮಾಡ್ತಾರೆ ಅಂತ ಅವರೇ ಅದನ್ನು ತುಂಗಾಭದ್ರ ನದಿಯಲ್ಲಿ ಬಿಟ್ಟುಬಿಟ್ರು ಅಂತ ಮಾತಿದ್ದೆ. ಆ ರೀತಿ ಕೆಲವು ಗ್ರಂಥಗಳ ಬಗ್ಗೆ ಉಲ್ಲೇಖನೂ ಉಂಟು. ಎಷ್ಟೋ ರಾಯರ ಚರಿತ್ರೆ ಮೊದಲು 16 ಸರ್ಗ ಇತ್ತು, 6 ಸರ್ಗನ ರಾಯರೇ, ಸುಭದ್ವೀಜ 16 ಇದೆ, ನಮ್ಮದು 16 ಇರಬಾರ್ದು, ಕಡಿಮೆ ಮಾಡಬೇಕು, 6 ಸರ್ಗನ ಅವರೇ ನದಿಯಲ್ಲಿ ಹಾಕಿಸಿಬಿಟ್ರು ಅಂತ ಹೇಳ್ತಾರೆ. ಈ ರೀತಿ ಪದ್ಧತಿ ನಮ್ಮಲ್ಲಿ ಇದೆ, ಆದ್ರಿಂದಾಗಿನೇ ಅದು ಹೊಸ್ತಲ್ಲ, ಅದು ನಡೆದೋಯ್ತು. ಇದು ಆದ್ರಿಂದ ಇವತ್ತು ನಮಗೆ ಸಿಗ್ತಿರ್ತಕ್ಕಂಥ 2 ಕಾರಣ, ಎಲ್ಲ ಹಾಕ್ಸಿದ್ರು ಅಲ್ಲ, ಹಾಕ್ಸಿ ಉಳ್ಕೊಂಡಿದ್ದು ನಮಗೆ ನಾವು ಕಳ್ಕೊಂಡಿದ್ದು. ಅವ್ರು ಹಾಕಿ ಅವರು ಹಾಕ್ತೀವಿ ಅಂತ ಹಾಕಿದ್ದಾಯ್ತು ಅಷ್ಟೆ. ಅವ್ರು ಹಾಗೆ ಸಂಕಲ್ಪ ಮಾಡಿದ್ರೆ ನಾವೇ ಪೂರೈಸಿಬಿಡ್ತೇವೆ ಅಂತೇಳಿ ಪೂರೈಸಿ ಜನ ಇದ್ದ. ಇನ್ನೊಂದು ತಮಾಷೆ ಅಂದರೆ ಇರೋದೆಲ್ಲ ಸಿಕ್ಕಿಲ್ಲ ನಮಗೆ, ಇರೋದು ಕೂಡ ಎಲ್ಲೆಲ್ಲ ಇವ ಹೊರಗೆ ಯಾರು ತಂದವರಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಉಂಟು. ಏನು ಪದ್ಧತಿ? ಹಿಂದವ್ರು ಬರೆದ್ರೆ ನಾವು ಓದಲೇ ಇನ್ನೊಬ್ಬರಿಗೂ ಕೊಡೋದಿಲ್ಲ ಅಂತ ಆ ಗುಂಪು ಜನ ಇರ್ತಾರೆ. ನಾವು ಓದಿ ಇನ್ನೊಬ್ರು ಯಾರಿಗೂ ಕೊಡೋದಿಲ್ಲ, ನಾವು ಇಟ್ಟಲ್ಲೇ ಗೆದ್ದಲಿಡೋದು ಹಾಳಾಗೋಗ್ಬಿಡ. ಅಂತ ಗ್ರಂಥ ಎಷ್ಟೋ ಸಿಗುತ್ತೆ, ತುಂಡು ತುಂಡಾಗಿ ಓದೋಕ್ಕೆ ಬರೋದಿಲ್ಲ ಅವನು, ಮಧ್ಯ ಪೇಜ ಕೊನೆ ಬಿಡುತ್ತಲ್ಲ ಹಿಟ್ಟು ಇದೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾಗಿ ಹರಿದಾಸ ಸಾಹಿತ್ಯದಲ್ಲಿ ಎಲ್ಲ ಸಿಕ್ಕಿಲ್ಲ ಅನ್ನೋದಕ್ಕೆ 2 ಕಾರಣ. ಒಂದು, ಕಳ್ಕೊಂಡು ಹೋಗಿರೋದು, ಕೆಲವು ಕಳೆದಿರೋದು. ಉಳಿದಿರೋದನ್ನು ನಾವು ಉಪಯೋಗ ಮಾಡ್ಕೊಡದೆ ಪಡ್ಕೊಡದೇ ಇರೋದು. ಅದು ಇನ್ನೂ ಹುಡುಕಿರೋ ಕೆಲಸ ಸಿಗ್ಬೋದು. ಅದೇ ನಾವು ವಿಜಯದಾಸ ದರ್ಶನ ಪುಸ್ತಕ ಬರೆದಾಗ ಒಂದು ಹೊಸ್ತು ಸಿಕ್ತು, ಅದನ್ನು ಹಾಕಿದೆ. ಅದರಲ್ಲಿ ಒಂದೇ ಒಂದು ಹೊಸ್ತು ಎಲ್ಲೂ ಪ್ರಿಂಟ್ ಆಗಿದ್ರೆ ಸಿಕ್ಕಿತ್ತು. ಸರಿಯಾಗಿ ಹುಡುಕಿದ್ರೆ ಇನ್ನು ಬೇಕಾಡ್ ಸಿಗ್ಬೋದು. ಇನ್ನು ಸಿಕ್ಕಿದ್ದನ್ನೆಲ್ಲ ಎಷ್ಟೋ ಮೈಸೂರಲ್ಲಿ ಯೂನಿವರ್ಸಿಟಿಯಲ್ಲಿ ದಾಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಎಷ್ಟೋ ಹಳೆಯ ಮನವಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಓದೋರು ಯಾರು ಇಲ್ಲ, ಸುಮ್ಮನೆ ಸಂಗ್ರಹ ಮಾಡಿಬಿಟ್ಟಿದ್ದಾರಷ್ಟೇ. ಅದು ಸರಿಯಾಗಿ ಅನಲೈಸ್ ಮಾಡಿಬಿಡಿಕಿದ್ರೆ ಇನ್ನೆಷ್ಟೋ ಸಿಗ್ಬೋದು. ಆ ರೀತಿ ಈ ರೀತಿ ವಿಜಯದಾಸರ ಕೃತಿಗಳ ಸಂಖ್ಯೆ ಅತಿ ಹೆಚ್ಚು, ಅದರಲ್ಲಿ ಸುಳಾದಿಗಳು ಅತಿ ಹೆಚ್ಚು ಇವರದೇ. ಪುರಂದ್ರದಾಸರು ಬರೆದಿದ್ದು ಹೆಚ್ಚು ಸುಳಾದಿಗಳು ಪುರಂದ್ರದಾಸ ಆದರೂ ಕೂಡ ಸಿಕ್ಕಿರೋದು ವಿಜಯದಾಸರದ್ದು ಒಂದೇ. 527 ಸುಳಾದಿ ಸಿಕ್ಕಿದ್ದೇವೆ, 514 ದೇವರನಾಮ, 524 ಸುಳಾದಿಗಳು. ಅದು ಸುಳಾದಿ ದಾಸರು ಅಂತಲೇ ಇವ್ರಿಗೆ ಹೆಸರು. ಒಂದೊಂದು ಸುಳಾದಿಯು ಕೂಡ ಒಂದು PhD ಥೀಸಿಸ್ ಇದ್ದಾಗೆ. ಗುರುಭಕ್ತಿ ಸುಳಾದಿ ಏನೇನು ಎಲ್ಲ ಹೇಳ್ಬಿಡ್ತಾರೆ ಒಂದೊಳಗೆ. ಹಬ್ಬದ ಸುಳಾದಿ, ಹಬ್ಬಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಬಿಡ್ತಾರೆ. ಚಕ್ರಾಭಿಜ ಮಂಡಲ ಇಡೀ ವಿಷಯ ಏನೇನು ಹೇಳೋಕೆ ಎಲ್ಲ ಹೇಳ್ಬಿಡ್ತಾರೆ. ಒಂದೊಂದು ಗ್ರಂಥ ಬರೀಬೇಕಾದ್ರೆ ಎಷ್ಟು ತಯಾರಿಬೇಕು ಅಂತ ಗೊತ್ತಾದರೆ ಎಷ್ಟು ಇದಿರುತ್ತೆ. ಒಂದು ಸರ್ತಿ ಕಾಶಿಯಲ್ಲ ತಿನ್ನೋದು ಸುಲಭ, ಮಾಡೋದು ಎಷ್ಟು ಕಷ್ಟ ಗೊತ್ತಿರುತ್ತೆ ನಮಗೆ. ಅದನ್ನು ಎಷ್ಟು ಕಷ್ಟ ಎಷ್ಟು ಕಷ್ಟ ಅಂತ ಗೊತ್ತಾಗಿಬಿಟ್ರೆ ತಿನ್ನೋದು 2 ನಿಮಿಷದ ಕೆಲಸ. ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಬರೆಯೋದು ಎಷ್ಟು ಕಷ್ಟ. ಅದನ್ನು ದಾಸರು ಎಷ್ಟು ದಿವ್ಯಜ್ಞಾನಿಗಳಾಗಿರ್ಬೋದು. ಮೊದಲೇ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಅವರಿಗೇನು ಇಲ್ಲ, ಮನೆತನ ಹಾಗೆ ಅಧ್ಯಯನ ಇಲ್ಲ, ಯಾವುದೂ ಇಲ್ಲ. ಬಂದಿದ್ದು ಕೇವಲ ಒಂದು ದೈವಿ ಪ್ರತಿಭೆಯಿಂದ ಬಂದಿದ್ದು, ಜನ್ಮಾಂತರ ಸುಕೃತ ಸ್ವರೂಪದ ಹಿರಿಮೆ ಅದರಿಂದ ಬಂದಿದ್ದೇ ಹೊರತು ಬೇರೆ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಗಳಿಗೆ ಎಷ್ಟೋ ಜನ ಇರ್ತಾರೆ 30-40 ಆಗಿರ್ತದೆ ಜ್ಞಾನ ಬಂದಿಲ್ಲ ಅಂತಾರೆ. ನಿರಾಶರಾಗಬೇಕಾಗಿಲ್ಲ, ಸರಿಯಾಗಿ ಮಾಡಿದರೆ ವಿಜಯದಾಸ ಬರದೇ ಹೋದರೂ ಕೂಡ ಸ್ವಲ್ಪಾರು ಬರೋ ಸಂಭವ ಇರೋದು. ನಾ ಹೇಗೋ ಬಂದಿಲ್ಲ ಹೇಗೆ ಮೇಂಟೈನ್ ಮಾಡಿದ್ರೆ ಪರಿಚಯ ಆಗುತ್ತೆ ಅಷ್ಟೇ. ಹೇಗೋ ಬಂದು ಇನ್ನೂ ಬರಬೇಕಾಗಿಲ್ಲ ಅಂತ ಹೇಳ್ಕೊಂಡ್ಬಿಟ್ರೆ ತಪ್ಪೋದು. ಯಾವ ವಯಸ್ಸಿಗೂ ಕೂಡ ನಾವು ಸಂಕೋಚ ಪಡಬಾರದು. ನಾನೇ ಒಂದು ಸರ್ತಿ ಹೇಳಿದ್ದೆ, ನಮ್ಮಲ್ಲೇ ಒಬ್ಬರಿದ್ದರು, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ರಿಟೈರ್ಮೆಂಟ್ ಆಯಿತು, ನೆನಪು 58 ಏನೋ ಇರ್ತೀನಿ, ನಂಗೆ ಗೊತ್ತಿಲ್ಲ. ನಾನು ಸಣ್ಣ ಹುಡುಗಾಗ ಅವ್ರು ರಿಟೈರ್ಮೆಂಟ್ ಆಯಿತು, ಏನು ಸಂಸ್ಕೃತನೇ ಬರ್ತಿದ್ದಿಲ್ಲ ಅವ್ರಿಗೆ. ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ ಬೇರೆ, ಜೊತೆಗೆ ಅವ್ರು ಓದೋ ಚಾನ್ಸ್ ಕೂಡ ಇರಲಿಲ್ಲ. ಆಮೇಲೆ ಓದಕ್ಕೆ ಶುರು ಮಾಡಿದ್ರು ಅವರು, ಸಂಸ್ಕೃತ ರಾಮಶಬ್ದ ಶುರು ಮಾಡಿದ್ರು ಕಲೀಲಿಕ್ಕೆ, ಶಾಸ್ತ್ರ ಓದಕ್ಕೆ ಶುರು ಮಾಡಿದರು. ಎಷ್ಟು ತಮಾಷೆ ಗೊತ್ತಾ ನಿಮಗೆ, 70 ವರ್ಷಕ್ಕೆ ಎಷ್ಟು ಪಂಡಿತರಾದರು ಅಂದರೆ ಸ್ವಾಮಿಗಳು ಅವ್ರಿಗೆ ಕನ್ಸಲ್ಟ್ ಮಾಡ್ತಿದ್ರು ಈ ವಿಷಯ ಹೇಗೆ ಹೇಳ್ತೀರಿ ಹೇಳಿ ಅಂತೇಳಿ. ಅಂಥ ಪಂಡಿತ ಸಂಪಾದನೆ ಮಾಡಿದ್ರು. ಅಂದರೆ ಪ್ರಯತ್ನ ಪಟ್ಟರೆ ವಿಜಯದಾಸರ ಕಥೆ ಅವೆಲ್ಲ ಭಾರಿ ದೊಡ್ಡವ್ರ ಕಥೆ, ನಾವು ನೋಡೋದಲ್ಲ, ನಾನು ಕಣ್ಣಾರೆ ಕಂಡಿದ್ದದು. ಅಷ್ಟರ ಮಟ್ಟಿಗೆ ವಿಚಿತ್ರವಾದ ಪಂಡಿತ ಸಂಪಾದನೆ ಮಾಡಿ. ಇದನ್ನು ಯೋಚನೆ ಮಾಡಿದರೆ ನಾವು ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪು ನಮಃ. ಒಳ್ಳೆ ಪ್ರಯತ್ನ ಇರಬೇಕು, ಒಳ್ಳೆ ಗುರಿ ಇರಬೇಕು. ಆಗ ಆಚಾರ ಅನುಗ್ರಹ ಮಾಡಿಯೇ ಮಾಡ್ತಾರೆ. ನಮ್ಮ ಪ್ರಯತ್ನಕ್ಕೆ ಬಂದು ಮಾಡಿದರೆ ನಾವು ಲೋನ್ಗೆ ಅಪ್ಲೈ ಮಾಡ್ತೀವಿ. ನಾವು ಇಷ್ಟ ಹಾಕಿದ್ರೆ ಸರ್ಕಾರ ಅಷ್ಟು ಹಾಕುತ್ತಲ್ಲ ಆ ಟೈಪ್. ನಾವು ಏನು 0 ಹಾಕಿದ್ರೆ ಅವ್ರು ಹಾಕೋದಿಲ್ಲ. ಸ್ವಲ್ಪ ಏನಾರು ನಾವು ಹಾಕಿದ್ರೆ ಅವ್ರು ಹ್ಯಾಕ್ ಕೊಡ್ತಾರೋ. ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಜಾನುಭಾವ ವರ್ಜಿತಾಹ ಹರೇನ ಅನುಗ್ರಹ ಉಜ್ಜಿತಾಹ ಮಹಾಪ್ರಯತ್ನ ವರ್ಜಿತಾಹ ಜನಾನ ಜಗ್ಬುರ್ ಉನ್ನತಿ. ಸ್ವರೂಪ ಯೋಗ್ಯತೆ ಇರಬೇಕು, ದೇವರ ದಯೆ ಇರಬೇಕು, ಒಳ್ಳೆ ಪ್ರಯತ್ನ ಮಾಡಬೇಕು. ಆಗ ಅನುಗ್ರಹ ಮಾಡ್ತಾರೆ ಅಂತ ಹೇಳೋದಕ್ಕೆ ಇವರು ಒಳ್ಳೆ ನಿದರ್ಶನವನ್ನು ಕಾಣ್ತೇವೆ. ಇನ್ನು ಇವರಿಗೆ ಯಾವ ರೀತಿ ಆಗಿದ್ದು ಆಶ್ಚರ್ಯ ಅಲ್ಲೇ ಅಲ್ಲ ನಡೆದೋಯ್ತು. ಮುಂದೆ ಪವಾಡಗಳ ಸುರಿಮಳೆ ಮಾಡಬೇಕು ಅಂತ ಮಾಡಿದ್ದಲ್ಲ, ಸಹಜವಾಗಿ ಆಗ್ತಾ ಇತ್ತು. ಅವರು ಕಂಡು ಅವ್ರನ್ನ ಆಕರ್ಷಿತರಾಗಿಬಿಟ್ಟು ದೊಡ್ಡ ದೊಡ್ಡ ಜ್ಞಾನಿಗಳಾಗ್ತಕ್ಕಂಥ ಮಹಾನುಭಾವರೆಲ್ಲ ಬಂದರು. ಗೋಪಾಲದಾಸರು ದೃಷ್ಟಾಂತ. ಅವ್ರದ್ದು ಇದೇ ರೀತಿ ಸ್ಥಿತಿನೇ. ಅವರ ತಂದೆ ಚಿಕ್ಕ ವಯಸ್ಸಲ್ಲೇ ಸತ್ತು ಹೋಗಿಬಿಡ್ತಾರೆ, ಮುರಾರಿ ರಾಯ ಅಂತ ತಂದೆ ಹೆಸರು. ತಾಯಿ ಬಹಳ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತಾಳೆ. 4 ಜನ ಮಕ್ಕಳು, ದಾಯಾದಿಗಳ ಕಾಟ ಬೇರೆ. ಕುಂತಿ ಸ್ಥಿತಿ ಆದಾಗ ಆಯ್ತಾಕಿ. ಅದು 5 ಜನ ಮಕ್ಕಳು, 4 ಜನ ಮಕ್ಕಳು, ಇಷ್ಟೇ ವ್ಯತ್ಯಾಸ. ಎಲ್ಲ ದಾಯಾದಿಗಳು ಒಲಿದು ಬಂದ ಭೂಮಿನ ಕಿತ್ಕೊಂಡು ಬಿಡ್ತಾರೆ. ರಾಜ್ಯ ಅವ್ರಿಗೆ ಕಿತ್ಕೊಂಡ್ರು, ಭೂಮಿ ಇವ್ರಿಗೆ ಕಿತ್ಕೊಂಡ್ರು. ಪಾಪ ಹುಟ್ಟಿದವರಿಂದ ಸಂಕಾಪುರಕ್ಕೆ ಬರ್ತಾರೆ, ಬಹಳ ಕಷ್ಟಪಟ್ಟು. ಇಲ್ಲ ಧರ್ಮೋಪನಯನವನ್ನು ಮಾಡಿಸ್ತಾರೆ, ಮಗನಿಗೆ ಧರ್ಮೋಪನಯನ ಮಾಡಿಸ್ತಾರೆ. ಪಾಪ ಉಪನಯನ ಮಾಡಿಸೋ ಸೇಗತೆ ಕೂಡ ಇರಲಿಲ್ಲ. ಯಾರೋ ಶಾನುಭಾಗರು ಮಾಸ್ ಉಪನಯನದಲ್ಲಿ ಮುಗಿದೋಯ್ತು ಕೆಲಸ. ಆಮೇಲೆ ಹಠ ಹಿಡಿದು, ಓದು ಬರ ಇಲ್ಲ, ಹೇಳ್ಕೊಡೋ ವ್ಯವಸ್ಥೆ ಇಲ್ಲ, ಏನು ಮಾಡಬೇಕೀಗ. ಆಗ ಅವ್ರು ಏನು ಮಾಡಿದರು, ಭಾಗಣ್ಣ ಗಾಯತ್ರಿ ಮಂತ್ರ ಹೇಳೋದು ಶುರು ಮಾಡಿದ್ರು. ಗಾಯತ್ರಿ ಮಂತ್ರ ಅದೊಂದು ಏನು ಬೇರೆ ಏನೂ ಇಲ್ಲಲ್ಲ, ಹೇಳಿದ್ದು 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 ಹೇಳಿದ್ದೆ. 8 ವರ್ಷಕ್ಕೆ ಉಪನಯನಾರು 16 ವರ್ಷದವರೆಗೂ ಬರೀ ಗಾಯತ್ರಿ ಮಂತ್ರ ಹೇಳಿದ್ದು. 1 ಕೋಟಿ ಜಪ ಆಯ್ತು, ಅದು ಒಳ್ಳೆ ಸಿದ್ಧಿ ಬಂದೋಯ್ತು. ಇದಕ್ಕೆ ನಿಮ್ಗೆ ಗಮನಿಸಬೇಕು, 10 ಗಾಯತ್ರಿ ಬೇರೆ, 100 ಗಾಯತ್ರಿ ಬೇರೆ, 1000 ಗಾಯತ್ರಿ ಬೇರೆ. 10 ಗಾಯತ್ರಿ ಮಾಡಿದರೆ ಬ್ರಾಹ್ಮಣ್ಯ ಉಳಿತದೆ ಅಷ್ಟೇ, ಬ್ರಾಹ್ಮಣ ಅಂತ ಕರಿಬಹುದು ಅವನು. ಅಟೆಂಡೆನ್ಸ್ ಮಿನಿಮಮ್ ಬಂದರೆ ಹೇಗೋ ಹಾಗೆ, ಜಾಸ್ತಿ ಇಲ್ಲ. 100 ಗಾಯತ್ರಿ ಜಪ ಮಾಡಿದರೆ ಅವನ ದಾನ ಧರ್ಮ ಇಸ್ಕೊಳ್ಳೋಕೆ ಬರುತ್ತೆ, ಸ್ವಲ್ಪ ಬೆಟರ್ ಅವನು. ಇದು 1000 ಮಾಡಿಬಿಟ್ರೆ ಪ್ರತಿನಿತ್ಯದಲ್ಲೂ 3 ಹೊತ್ತು ಮತ್ತೆ ಬೆಳಗ್ಗೆ ಒಪ್ಪತ್ತಲ್ಲ, 3 ಹೊತ್ತು ಅವನು ಸಿದ್ಧಿ ಪಡಿತಾನೆ. ಸಿದ್ಧಿ ಅಂದರೆ ವಾಕ್ ಸಿದ್ಧಿ, ವಾಕ್ ಎಲ್ಲ ಬಂದ್ಬಿಡುತ್ತೆ. ಗೋಪಾಲದಾಸರು ದೊಡ್ಡ ದುಷ್ಟ ಅಂತ. ಅವರ ಆ ಮುಖ ನೋಡಿದ್ರೆ ಇಡೀ ಬಂದು ಜಾತ್ರೆ ಏನು ಬೇಡ, ಡೇಟ್ ಆಫ್ ಬರ್ತ್ ಕೂಡ ಕೊಡಬೇಕಾಗಿಲ್ಲ. ಎದುರು ಬಂದು ಕುತ್ಕೊಂಡ್ಬಿಟ್ರೆ ಅವ್ರ ಭವಿಷ್ಯ ಪೂರ್ತಿ ಹೇಳ್ಬಿಡ್ತಾ ಇದ್ದು, ಹಿಂದಾಗಿದ್ದು ಮುಂದಾಗೋದೆಲ್ಲ ಕೂಡ. ಅಂಥ ಸಿದ್ಧಿ ಬಂತು. ಭಾಗಣ್ಣ ಭಾಳ ದೊಡ್ಡ ವಿದ್ವಾಂಸನಾಗಿ ಲೋಕ ಖ್ಯಾತಿ ಆಗಿಬಿಟ್ಟ. ಅವ್ರ ಮುಂದೆ ಮೊದಲು ಕ್ಯಾರಿ ಅಂತ ಕೇಳೋರಿರಲಿಲ್ಲ, ಆಮೇಲೆ ಅವ್ರ ಮುಂದೆ ನಿಂತ್ಕೊಳ್ಳೋಕೆ ರಾಜ ಮಹಾರಾಜರು ಕ್ಯೂ ಬರಬೇಕಾಗಿತ್ತು. ಅಂಥ ಸಿದ್ಧಿ ಬಂದೋಯ್ತು ಅವ್ರು, ಗದ್ವಾಲಿನ ರಾಜ ಕ್ಯೂದಲ್ಲಿ ಬರಬೇಕಾಗಿತ್ತು. ಅಂಥ ಮಟ್ಟಿಗೆ ಅವರಿಗೆ ಡಿಮ್ಯಾಂಡ್ ಶುರುವಾಯಿತು. ಒಳ್ಳೆ ಸಿದ್ಧಿ ಸಂಪತ್ತು ಎಲ್ಲ ಬಂದೋಯ್ತು ಅವ್ರಿಗೆ. ಅವ್ರ ಕಥೆ ಈಗ ಹೆಚ್ಚು ಬೇಡ. ಆದರೆ ಉಪಯೋಗ ಮಾಡ್ತಿದ್ದಲ್ಲಿ ಯಾವುದಕ್ಕೆ ಬರೀ ಭವಿಷ್ಯ ಹೇಳೋದಕ್ಕೆ ಉಪಯೋಗ ಮಾಡ್ತಿದ್ರು ಅಷ್ಟೇ. ವಿಜಯದಾಸರು ಗೊತ್ತಾಯಿತು, ದೇವ ತಕ್ಷಣ ಅಲ್ಲಿಗೆ ಬಂದರು. ಎಂಥ ಜ್ಞಾನಿಗಳು ನೋಡಿ, ಉದ್ಧಾರ ಮಾಡಲಿಕ್ಕೆ ಅಂತ ಬಂದರು. ಇವ್ರಿಗೆ ಒಳಗೆ ಬಿಡುವೇ ಇರಲಿಲ್ಲ ಈ ಮತ್ತೆ, ಇದ್ದಲ್ಲಿಗೆ ಬಂದರು. ಆ ಕ್ಯೂದಲ್ಲಿ ಇವರು ಸೇರ್ಕೊಂಡಿರುತ್ತೆ ಪಾಪ. ಕ್ಯೂ ಕೇಳೋದಕ್ಕೋಸ್ಕರ ಕ್ಯೂ ಸೇರಿದ್ರು, ಹೇಳೋದಕ್ಕೋಸ್ಕರ ಕ್ಯೂ ಸೇರಿಕೊಂಡ್ರೆ ಅಷ್ಟೇ. ಭವಿಷ್ಯ ಇವರೇ ಭವಿಷ್ಯ ಹೇಳಬೇಕಾಗಿತ್ತು. ಇವ್ರು ಸೇರಿ ಇವರು ಸರದಿ ಬಂತು. ಯಥಾ ಇವ್ರಿಗೆ ಪರಿಚಯ ಅವರಿಗಿರಲಿಲ್ಲ, ನೋಡಿದ್ರು ನೋಡಲಿಕ್ಕೆ ಆಯ್ತು, ಮುಖ ನೋಡ್ತಾರೆ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮುಖ ಕಂಡ್ರೆ ಕರಡಿ ಕಂಡ ಇವ್ರು ಕಂಡು ಟೋಟಲಿ ಬ್ಲ್ಯಾಕ್ ಆಗೋಯ್ತು. ಆಶ್ಚರ್ಯ ಆಯಿತು. ತಕ್ಷಣ ಮಾತಾಡಿದರು, ಭಾಗಣ್ಣ ಕಂಡವರು ಭವಿಷ್ಯ ಹೇಳ್ತಾ ನಿನ್ನ ಭವಿಷ್ಯ ಹಾಳು ಮಾಡ್ಕೋತಾ ಇದ್ದಿಲ್ಲ ಅಂತೇಳಿ ಆ ಒಂದು ಮಾತು ಚೇಂಜ್ ಮಾಡಿದ ತಕ್ಷಣ. ಕಿಂಪಶು ಪೂರ್ವದೇಹ ಹೇಳಿದಾಗೆ ಒಂದು ಕ್ಷಣಕ್ಕೆ ಅವರ ಮಾತು ಮಂತ್ರದಂತೆ ಕೆಲಸ ಮಾಡಿ ಕೋಣ ಮಂತ್ರ ಅಂತ ತಕ್ಷಣ ಕನಕದಾಸರಿ ಉಪಯೋಗ ಆಯ್ತಲ್ಲ, ಹಾಗೆ ತಕ್ಷಣ ಪೂರ್ತಿ ಅರ್ಥ ಆಯ್ತು. ಮತ್ತೆ ಭವಿಷ್ಯ ಇನ್ನೊಬ್ರು ಕಾಣಲೇ ಇಲ್ಲ, ಮುದೋಯ್ತು ಅವರಿಗೆ ತಮ್ಮ ಭವಿಷ್ಯ ಕಾಣಲಿಕ್ಕೆ ಶುರುವಾಯ್ತಲ್ಲ, ಇನ್ನೊಬ್ಬರು ಭವಿಷ್ಯ ಮುದೋಯ್ತು. ಆ ಕ್ಷಣಕ್ಕೆ ಅವರ ಶಿಷ್ಯರಾಗ್ತಾರೆ, ತಕ್ಷಣ ನಿನ್ನ ಜೊತೆಗೆ ಬರ ಜೊತೆಗೆ ಹೊರಟ್ಬಿಡ್ತಾರೆ. ಆ ಕ್ಷಣಕ್ಕೆ ಅವ್ರಿಗೆ ಮದುವೆ ಆಗಿರಲಿಲ್ಲ, ಗೋಪ ನೆನಪಿರು, ಭಾಗಣ್ಣ ಮದುವೆ ಆಗಿರಲಿಲ್ಲ, ಮುನ್ಸೂಚನೆ ಅವರಿಗಾಗಲೇ ಆಯುಷ ದಾನ ಮಾಡಿಬಿಡ್ತಾರಲ್ಲ, ಮದುವೆ ಆಗೋದೇ ಇಲ್ಲ. ಆಮೇಲೆ ಮದುವೆ ಆಗದಂತೆ ಇರ್ತಾರೆ, ಸೀದಾ ಅವ್ರ ಹಿಂದೆ ಹೋಗ್ತಾರೆ, ದಾಸರಾಗ್ಲಿಕ್ಕೆ ಇಷ್ಟಪಡ್ತಾರೆ, ಅವರ ಆದವಾನಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಂಗರಾಯ ಪ್ರಾಣದೇವರು ಹುಟ್ಟಿರ್ತಾರೆ, ಊರ ಹೊಡೆದ ಚಿಕ್ಕ ಬೆಟ್ಟ, ಅಲ್ಲಿ ಮಂಗರಾಯ ಯಂತ್ರೋದ್ಧಾರಕ್ಕೆ ಹೋಗೋ ಮಂಗರಾಯ ಅಂತ. ಇವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಪ್ರಸಿದ್ಧ ಪ್ರಾಣದೇವರು 732, ಅದರಲ್ಲಿ ಭಾರಿ ಮುಖ್ಯ ಎರಡು, ಒಂದು ಯಂತ್ರೋದ್ಧಾರಕ, ಒಂದು ಮಂಗರಾಯ ಪ್ರಾಣದೇವ. ಯಂತ್ರೋದ್ಧಾರಕ ಪುರಂದರದಾಸರಿ ಕೇಂದ್ರ ಆಗಿತ್ತು, ಮಂಗರಾಯ ವಿಜಯದಾಸರಿ ಕೇಂದ್ರ ಆಯಿತು. ಆ ದೃಷ್ಟಿಯಲ್ಲಿ ಎರಡೂ ಕೂಡ ವ್ಯಾಸರಾಯರು ಎಂಥ ದಿವ್ಯ ದೃಷ್ಟಿ ಅಂತ ಕೇಳಿದರೆ, ಅವ್ರು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಉಪಯೋಗ ಬರ್ತಾ ಇದೆ ನೆನಪಿರಬೇಕು. ಅವ್ರು ಮಾಡಿದ ಇಬ್ಬರು ಪ್ರಾಣದೇವರ ಸನ್ನಿಧಾನದಲ್ಲೂ ಕೂಡ ವಿಶೇಷ ನಡೆದೋಯ್ತು. ಅಲ್ಲೇ ಅವರಿಗೆ ದಾಸದೀಶ ಕೊಟ್ಟು, ಅಲ್ಲೇ ಮಂಗರಾಯ ಪ್ರಾಣದೇವರ ಹತ್ರನೇ ದಾಸದೀಶ ಕೊಟ್ಟು ಭಾಗಣ್ಣ ದಾಸರನ್ನು ಉದ್ಧಾರ ಮಾಡ್ತಾರೆ. ಮೊದಲು ಅವರು ಕೃತಿಗಳನ್ನು ಬರಿತಾ ಇದ್ರಂತೆ, ವೆಂಕಟಕೃಷ್ಣ ಅಂತ ಅಂಕಿತದಿಂದ ಮೊದಲೇ ಕವಿಗಳಾಗಿದ್ದರು ಆಗಲೇ. ಆದರೆ ನಿಜವಾದ ಅಪರೋಕ್ಷ ಜ್ಞಾನಿ ಕವಿಗಳಾಗಿದ್ದು ಗೋಪಾಲದಾಸರ ಅಂಕಿತ ಬಂದ ಮೇಲೆ ಗೋಪಾಲ ವಿಠಲನನ್ನು ಪೂಜೆ ಮಾಡುವೇನು ಅಂತ ಹೇಳ್ತಾ ಕೃತಿ ಬರೆದು ಅವರನ್ನು ದಿವ್ಯ ಜ್ಞಾನಿಗಳನ್ನಾಗಿ ಮಾಡ್ತಾರೆ. ಅವರು ತಮ್ಮಂದರಿಗೂ ದೀಕ್ಷೆ ಕೊಟ್ಟುಬಿಡ್ತಾರೆ. ಹೀಗಾಗಿ ಅಲ್ಲಿ 4 ಜನ ಪುರಂದರದಾಸರು ಮಕ್ಕಳು ಸಮೇತ ಆದರು, ಇವರು ತಮ್ಮಂದಿರು ಸಮೇತ ಆದರು. ಇಷ್ಟೇ ವ್ಯತ್ಯಾಸ. ರಾಯರು ಹೇಳಿದಾಗ ಕರಿಷ್ಯೆ ಕರ ಇಷ್ಯೇಚ, ತಾವು ದಾಸದಿ ಇಷ್ಟಪಡೋದು ತಮ್ಮಂದಿರಿಗೂ ದಾಸದಿ ಇಷ್ಟ ಕೊಡಿಸಿ ಎಲ್ಲರೂ ವಿಜಯರಾಯರ ಶಿಷ್ಯರಾಗಿಬಿಡ್ತಾರೆ. ಅದು ಒಂದು ಹಂತ. ಅವರು ದಿವಾನ ಇದ್ದ ತಿಮ್ಮಣ್ಣಯ್ಯ ಅಂತ, ಅವರ ದಿವಾನ ತಿಮ್ಮಣ್ಣಯ್ಯ ಅಂತ ಭಾರಿ ಪ್ರಸಿದ್ಧರಾದವರು. ವಿಜಯದಾಸರ ವಿಷಯ ಗೊತ್ತಾಯ್ತು ಅವರಿಗೆ, ಅವರು ಭಾರಿ ಆಧಾರ ಪಡಿಸಿದರು, ಅವರು ಸ್ವಾಗತ ಮಾಡಿದರು, ಎಲ್ಲ ಮಾಡಿದರು. ದಾಸದೀಕ್ಷ ಕೊಡಿ ಅಂತ ಗಂಟು ಬಿದ್ದರು. ಇವ್ರು ಹೇಳ್ತಾರೆ, ಇಲ್ಲ ಸುಲಭವಾಗಿ ಕೊಡೋದಕ್ಕಾಗೋದಿಲ್ಲ, ದಿವಾನರ ಕೆಲಸ ಸಾಮಾನ್ಯ ಕೆಲಸ ಅಲ್ಲ, ಲೋಕ ತುಂಬ ಉಪಕಾರ ಮಾಡೋಕ್ಕೆ ಬರುತ್ತೆ, ಕೆಲಸದಲ್ಲೇ ಮುಂದುವರಿರಿ ಅಂತ ಹೇಳಿದರು. ಇದು ಅರ್ಥ ಮಾಡ್ಕೋಬೇಕು. ಒಳ್ಳೆ ಅಧಿಕಾರ ಇದ್ದಾಗ ಬಿಡೋ ಜಾಣತನ ಅಲ್ಲ, ಅದು ಒಳ್ಳೆ ರೀತಿ ಉಪಯೋಗಿಸ್ಬೇಕಂತ. 4 ಜನಕ್ಕೆ ಉಪಯೋಗ ಮಾಡಬೇಕಾದ್ರೆ ಎಷ್ಟು ಹಣ ಇದ್ದರೂ ಕೂಡ ಅಧಿಕಾರದಿಂದ ಮಾಡೋಷ್ಟು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಒಬ್ಬ ತಹಸೀಲ್ದಾರ ಸಂಬಳ ಎಷ್ಟಿರುತ್ತೆ, ಅದು ಇಡೀ ತಾಲೂಕು ಕಂಟ್ರೋಲ್ ಮಾಡ್ತಾನೆ. ಎಷ್ಟು ಕೋಟ್ಯಾಧೀಶರ ಮುಂದೆ ಕೈ ನಿಂತ್ಕೋಬೇಕಾಗುತ್ತೆ, ಮುಂದೆ ಆ ರೀತಿ ಆಗುತ್ತೆ. ಪವರ್ ಸರಿಯಾಗಿ ಉಪಯೋಗಿಸಿಬಿಟ್ರೆ ಅದಕ್ಕೆ ಬರೋ ಸಿದ್ಧಿ ತುಂಬ ದೊಡ್ಡದು. ಇವತ್ತು ಕೋಟ್ಯಾಧೀಶ ಸೈನ್ ಮಾಡಿ ಟ್ರೂ ಕಾಪಿ ಆಗೋದಿಲ್ಲ, ಅವ್ರು ಮಾಡಿ ಟ್ರೂ ಕಾಪಿ ಆಗುತ್ತೆ. ಪವರಿನ ಮಹತ್ವ ಅದು, ಉಪಯೋಗ ಮಾಡ್ಕೋತಾರೆ ಸರಿಯಾಗಿ. ನೀವು ಕೆಲಸ ಮಾಡು, ಬಿಡಬೇಡ. ಇವತ್ತು ನಮ್ಮ ಅನೇಕರು ಇದ್ದಕ್ಕಿದ್ದಾಗ ನಾನು ಓದಕ್ಕೆ ಬಂದ್ಬಿಡ್ತೀನಿ, 40-50 ಆಗಿರ್ತದೆ, ಕೆಲಸ ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಹೆಂಡತಿ ಮಕ್ಕಳು ಕೆಲಸ ಎಲ್ಲ ಕೃಷ್ಣ ಅರ್ಪಣ, ಇವ್ರು ಲೈಫ್ ಹಾಳಾಗಿ ಹೋಗುತ್ತೆ, ಹಾಗೆಲ್ಲ ಮಾಡಬಾರ್ದು. ಕೆಲಸದಲ್ಲಿದ್ದೇ ಓದಿ, ಏನು ತಪ್ಪಲ್ಲ, ಯಾಕೆ 24 ಓದೋ ಸ್ಥಿತಿಯಲ್ಲಿ ನೀವಿಲ್ಲ. ಈಗ ಕೆಲಸ ಬಿಡಬೇಕಾಗಿಲ್ಲ, 4 ಜನಕ್ಕೆ ಉಪಯೋಗ ಆಗುತ್ತೆ ಕೆಲಸದಿಂದ ಹೇಳಿದರು. ಒಪ್ಕೊಂಡ್ರು, ಮುಂದುವರೆದು ಸ್ವಲ್ಪ ದಿವಸ ಆಯಿತು. ಆಮೇಲೆ ತಡ್ಕೊಳಕ್ಕಾಗಲಿಲ್ಲ ಅವ್ರ ಕೈಲಿ, ದಾಸರ ಆಗಲೇಬೇಕು ಅಂತ ಹಠ ಬಂತು. ಹಾಗೆ ಇವ್ರನ್ನ ಮತ್ತೆ ಕೇಳಿದರು, ಮತ್ತೆ ಆಗಲಿ ಅಂತ ಹೇಳಿದರು. ಏನು ಮಾಡಿದ್ರಂಥವ್ರು, ಇನ್ನು ಕಾದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇವರು ಸ್ನಾನ ಮಾಡ್ತಾ ಇದ್ದಾರೆ. ಆ ನೀರು ಆ ಹಿಂದಿನ ಕಾಲಕ್ಕೆಲ್ಲ ಬಚ್ಚನ ಮನೆಗಳಲ್ಲಿ ನೀರು ಹೀಗೆ ಬೀಳೋ ಪದ್ಧತಿ. ಇವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಇವರು ಸ್ನಾನ ಮಾಡಿದ್ದೆ ನಾವು ಸ್ನಾನ ಮಾಡ್ತಾ ಕೂತಿದ್ದಾರೆ. ಗಂಗಾ ಗಂಗೇತಿ ಒಬ್ರು ಯಾತಂತೇಳಿ ಇವ್ರು ಎಲ್ಲ ಶಬ್ದ ಕೇಳುತ್ತಾ ನೋಡಿದರೆ ತಾವು ಸ್ನಾನ ಮಾಡಿದರೆ ಅವರು ಸ್ನಾನ ಮಾಡ್ತಾ ಕೂತಿದ್ದಾರೆ. ನೋಡಿ, ಇನ್ನು ಇವ್ರನ್ನ ಬಿಡಲಿಕ್ಕಾಗಲ್ಲ ಅಂತ ಕರೆದು ಅವ್ರು ಅಂಕಿತ ಕೊಡ್ತಾರೆ. ವೇಣುಗೋಪಾಲ ವಿಠಲ ಅಂತ ಅಂಕಿತ ಕೊಡ, ಅವರು ಗೋಪಾಲ ವಿಠಲ, ಇವರು ವೇಣುಗೋಪಾಲ ವಿಠಲ ಅಂತ ಅಂಕಿತ ಸಿಕ್ಕು. ಅವರು ಕೂಡ ದೊಡ್ಡ ಜ್ಞಾನಿಗಳಾಗಿ ಬಿಡ್ತಾರೆ, ಒಳ್ಳೊಳ್ಳೆ ದೇವರನಾಮ ಬರೆದಿದ್ದಾರೆ. ಪ್ರಸಿದ್ಧವಾದ ಅನೇಕ ಕೃತಿಗಳು, ಗೋಪಾಲದಾಸರ ಕೃತಿಗಳಂತೂ ಭಾರಿ ಪ್ರಸಿದ್ಧ. ವಿಜಯದಾಸರಾದ್ಮೇಲೆ ಅವ್ರ ಕೃತಿಗಳಿಗೆ ಪ್ರಾಶಸ್ತ್ಯ, ಹೆಚ್ಚು ಸಂಖ್ಯೆ ಜಾಸ್ತಿ ಇಲ್ಲ ಅವರು. ಆದರೆ ಬಹಳ ಅಮೂಲ್ಯವಾದ ಕೃತಿ ಸುಳಾದಿಗಳು ಹೆಚ್ಚು ಸಿಕ್ಕರು ಕೂಡ ಗೋಪಾಲದಾಸರದೇ. ಮತ್ತೆ ವಿಜಯದಾಸರದ ಆದಮೇಲೆ ಹೆಚ್ಚು ಸುಳಾದಿ ಬರೆದವರು ಗೋಪಾಲದಾಸರು, ಆ ಹೆಸರಿದೆ. ಮುಂದೆ ವೇಣುಗೋಪಾಲದಾಸರು ಒಳ್ಳೆ ಸಿದ್ಧಿ ಪಡೆದು ಮುಂದುವರೆದು ಅದು ಸಾಲದವನ್ನ ಹಾಗೆ ಅವರು ಮಾನ್ವಿಗೆ ಬಂದರು. ಅಲ್ಲಿ ಒಬ್ಬರು ಉದ್ಧಾರ ಮಾಡಲಿಕ್ಕೆ ಬಂದರು. ಜಗನ್ನಾಥದಾಸರು ಬಂದಿದ್ದೇ ಇವರಿಂದ. ಶ್ರೀನಿವಾಸಾಚಾರ್ಯ ಅಂತ ಅವರ ಹೆಸರು, ದೊಡ್ಡ ವಿದ್ವಾಂಸರಾಗಿದ್ದರು, ಕತೆ ಗೊತ್ತಿದೆ ನಮಗೆ. ಊಟಕ್ಕೆ ಇವರೇ ಕರೆದರು, ಬರ್ತೀನಿ ಅಂತ ತಂದರು, ಹೋಗಲಿಲ್ಲ, ಹೊಟ್ಟೆ ನೋವಾಗುತ್ತೆ ಅಂತ ಹೇಳಿಬಿಟ್ರು. ಸತ್ಯ ಆಯಿತು, ಹೊಟ್ಟೆ ನೋವು ಬಂದೇ ಬಂತು. ತುಂಬ ದುಃಖಪಡೋ ಪ್ರಸಂಗ ಬಂತು, ಪ್ರಾರಬ್ಧ ಕಳೀತು. ಇವರಿಂದ ಉದ್ಧಾರವಾಗ್ತಾರೆ. ರತನ ದೊರಕಿತಲ್ಲ, ನನಗೆ ರತನ ದೊರಕಿತಲ್ಲ ಅಂತ ಇವರು ರತ್ನ ಅಂತ ಕೊಂಡಾಡ್ತಾರೆ ಅವರನ್ನು. ಈ ರೀತಿ ವಿಜಯ ಪರಿವರ್ತನೆ ಮಾಡಿದರು. ಎಷ್ಟು ಜನ ಬದಲಾಯಿಸ್ತಾ ಹೋಗ್ತಾರೆ, ಲೆಕ್ಕ ಇರಬೇಕು. ಗೋಪಾಲದಾಸರ ಆಯಿತು, ವೇಣುಗೋಪಾಲದಾಸರು ಇವರಾಯಿತು. ಇನ್ನೊಬ್ಬರು ದೊಡ್ಡ ಸುಧಾ ಪಂಡಿತರು, ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಂತ ಹೆಸರು, ಭಾರಿ ದೊಡ್ಡ ಪಂಡಿತರು. ಅವ್ರಿಗೆ ದಾಸರನ್ನು ಕಂಡ್ರೆ ಆಗ್ತಿದ್ದಿಲ್ಲ, ಇವರಿಗೂ ಆಗ್ತಿದ್ದಿಲ್ಲ, ಅವರಿಗೂ ಆಗ್ತಿದ್ದಿಲ್ಲ. ಇವರು ಮಾತ್ರ ಎಲ್ಲರೂ ಆಗ್ತಿದ್ರು, ಭಾರಿ ವಿಶೇಷ ಅಂದರೆ ಯೋಗ್ಯರೆಲ್ಲ ಇವರಿಗೆ ಬೇಕಾಗಿತ್ತು. ಅಲ್ಲಿಗೆ ಹೋದರು, ಇವ್ರು ನೋಡಿ ಕಷ್ಟ ಮುಖ ಸೊಟ್ಟೆ ಮಾಡಿದ್ರು. ದಾಸರು ಇಲ್ಲ ಯಾಕೆ ಬರ್ತಾರೆ ಸುಧಾಮಂಗಳಕ್ಕೆ ಇವರೆಲ್ಲ ಅಂತೇಳಿ. ಇವ್ರಿಗೆ ಅರ್ಥ ಆಗತ್ತೆ, ಅರ್ಥ ಆಗಲ್ಲ ಮಣ್ಣಿಲ್ಲ ಆ ಥರ ಅಸಡ್ಡೆ. ಇವ್ರು ಹೋದರು ಮಾತು ಕೂಡ ಆಳ್ತಿಲ್ಲ ಅವ್ರು ಪಾಪ. ಅಲ್ಲೇ ಉಳ್ಕೊಂಡ್ರು, ನೈಟ್ ಹಾಟ್ ಬೆಳಗ್ಗೆ ಹೊರಟರು. ಬೆಳಗ್ಗೆ ಕೂತಿದ್ದಾರೆ, ಆಗ ಸಮಸ್ಯೆ ಶುರುವಾಗಿತ್ತು ಅಲ್ಲಿ. ಆ ಹಿಂದಿನ ಕಾಲ ಮಂಗಳಗಳು ಅಂತ ಹೇಳಿದರೆ ಬಹಳ ಜನ ಸೇರೋ ಕಾಲ, ಇತ್ತೀಚೆಗೆ ಕಡಿಮೆ ಆಗಿದೆ ಅಷ್ಟೇ. ಹಿಂದಿನ ಊರ ಮಂಗಳ ಮತ್ತು ಸ್ವಾಮಿಗಳು ಬಂದರು ಅಂದರೆ ಅವ್ರು ಇರೋಷ್ಟು ದಿವಸ ಮನೇಲಿ ಯಾರು ಅಡುಗೆನೇ ಮಾಡ್ತಿರ್ಲಿಲ್ಲ. ಮಠಕ್ಕೆ ಓಪನ್ ನಗರ ಶಬ್ದ ನಗಾರಿ ಶಬ್ದ ಕೇಳಿಸ್ತು ಅಂದರೆ ಅಡುಗೆ ಕ್ಯಾನ್ಸಲ್ ಅಂತ ಅರ್ಥವ್ರು. ಅಂಥ ವಾತಾವರಣ ಇತ್ತು. ಈಗ ಅದು ಬುಚ್ಚ ಕರೆದವರು ಮಾತ್ರ ಹೋಗ್ತಾರೆ, ಬೇರೆಯವರು ಹೋಗೋದಿಲ್ಲ. ಹಿಂದೆ ಪದ್ಧತಿನೇ ಇರಲಿಲ್ಲ. ಇವರು ಸುಧಾ ಮಂಗಳ ಅಂದರೆ ಯಾರು ಆಹ್ವಾನ ಮಾಡಬೇಕಾಗಿಲ್ಲ, ಸಾವಿರಾರು ಜನ ಸೇರಿಬಿಟ್ಟಿದ್ದಾರೆ, ಅಡಿಗೆವರೇ ಬರಲಿಲ್ಲ. ಅಡಿಗೆ ಯಾವುದೋ ಕಾರಣಕ್ಕೆ ಅವ್ರು ಕೈ ಕೊಟ್ಬಿಟ್ಟು ಎಲ್ಲರಿಗೂ ಆತಂಕ ಆಯ್ತು, ಏನು ಮಾಡೋದು ಅಂತ. ಆಗ ಇವ್ರು ಏನು ಮಾಡಿ, ನಾನು ಬರ್ತೇನೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಇಷ್ಟೊತ್ತು ಆತ ಈಗ ದಾಸರು ಬೇಕಾದ್ರು ಪಾಪ ಅವ್ರಿಗೆ ಇಷ್ಟೊತ್ತು ಬೇಕಾಗಿದ್ದಿಲ್ಲ, ಅಡಿಗೆ ಮಾಡೋಕ್ಕೆ ಯಾರು ಬರುತ್ತವೆ ಮಾಡ್ಕೋಬೋ ಅಂತ ಹೇಳಿದ್ರು. ಬಂದರು ಪಾಪ ಅಲ್ಲೇ ಅಡಿಗೆ ಸುತ್ತಾಗ ಶುರುವಾದಾಗಲೇ 6 ಗಂಟೆ ದಾಟೋಗಿತ್ತು. ಆಗಲೇ ಸಾವಿರ ಜನಕ್ಕೆ ಏನು ಅಡುಗೆ ಮಾಡ್ತಾರೆ ಅಂದರೆ 9 ಗಂಟೆ ಎಲ್ಲ ಬೂಸಿ ಬಂದು ಕೂತ್ಕೊಂಡ್ಬಿಟ್ರೆ. ಆಗಲೇ ಮಂಗಳ ಮಾಡ್ತಾರೆ ಬಂದು ಕೂತ್ಕೊಂಡು ಮತ್ತೆ ಕೂತ್ಕೊಂಡೆ ಆಯ್ತಾ ಅಂತ ಅವ್ರಿಗೆ ಬೇಜಾರು. ಅಡಿಗೆ ಬೂದೋಗಿದೆ ಅಂತ ಹೇಳ್ತಾರೆ, ಏನು ಆ ಸದ್ಯ ಮಾಡಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಕೂತಿದ್ದಾರೆ. ಆಗ ಅವ್ರು ಏನು ವೈಭವನೇ ವೈಭವ ಪಾಪ ಅವರಿಗೆ. ಆ ಸಮಯಕ್ಕೆ ಹಾಗೆ ಕೆಡ್ತಾ ಕೂತಿದ್ದರಂತೆ. ಒಂದು ಸ್ಟೇಜ್ ಬಂತು, ಇವರು ದೂರ ಕಳಿಸ್ಬೇಕು ಅಂತ ಅವರಿಗೆ. ಮುಂದೆ ಕೂತ್ರೆ ಇವರು ಭಾಳ ಇನ್ಸಲ್ಟ್ ಥರ ಇರಿಟೇಟಿಂಗ್ ಆಗಿತ್ತು. ಇವ್ರು ನೋಡಿದ್ರಂತೆ, ಯಾರೋ ನೀರು ಅಲ್ಲಿ ಯಾರು ಅಡುಗೆ ಮಾಡೋ ಓಡಾಡ್ತಾ ಇದ್ದಾರೆ ನೀರು, ಇನ್ನೊಬ್ಬ ಅಸಿಸ್ಟೆಂಟ್ ಇವರಿಗೆ ಅವ್ರು ಕರೀತಾರೆ. ಅವ್ರ ಆಚಾರ್ಯ ಏನಾಯಿತು ಒಂದು ಪ್ರಸಂಗ ಸ್ವಲ್ಪ ಪ್ರಾಬ್ಲಮ್ ಆಯ್ತಾರೆ, ಅರ್ಥ ಹೇಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದಾಗಾಯ್ತು. ತಕ್ಷಣ ಇವರು ಕೈ ಹಿಡ್ಕೊಂಡಿದ್ದರು. ಇದು ಹೇಳಕ್ಕೆ ಶುರು ಮಾಡಿದ ಅದನ್ನ, ಏನೂ ಬರದೇ ಇದ್ದವರು ಅಂತ ಕುರುವಾದ ವ್ಯಕ್ತಿ ಇವರು. ಅಕುಶಲ ಅಕುಶಲ ಹೇಳ್ತಾರೆ ಇವರು ಪ್ರತ್ಯಾಯನಿದೆ ನಿತರಾಮ ನೃತ್ಯ ಅಂತ ಮಧ್ಯ ಹೇಳಿದಾಗೆ. ತೀರಾ ದೊಡ್ಡ ವ್ಯಕ್ತಿ ಅಲ್ಲ, ಕೈ ಹಿಡ್ಕೊಂಡಿದ್ದಾರೆ, ಸುಧಾರವಾದ ಶುರು ಮಾಡಿದ್ದಾನೆ. ಎಲ್ಲರೂ ಸುಬ್ಬಣ್ಣಾಚಾರ್ಯ ಏನು ಪ್ರಾಬ್ಲಮ್ ಬಂದಿದೆ ಆ ಪ್ರಾಬ್ಲಮ್ ಸರಿಯಾಗಿ ಸಾಲ್ವ್ ಮಾಡಿ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಆಗೋದು ಸುಬ್ಬಣ್ಣಾಚಾರ್ಯ, ಎಂಥ ಪಂಡಿತ ಗಂಟು ಬಿದ್ದ ಅಂತ ನೋಡ್ತಿದ್ರೆ ಕೈ ಬಿಟ್ಬಿಟ್ರೆ ಯಥಾ ಪ್ರಕಾರ ಏನೂ ಇಲ್ಲ. ಆಗ ಅರ್ಥ ಆಯಿತು, ದಾಸರು ಮುಟ್ಟಿದರೆ ಹೇಗಾಗಬೇಕಾದ್ರೆ ಅವರೇ ಆಗಿದ್ದಾರೆ ಅಂತ ಯೋಚನೆ ಮಾಡಿದ್ರು. ದಾಸರು ಮುಟ್ಟಿದರೆ ಎಂಥ ಜ್ಞಾನ ಬರೋದಾದರೆ ದಾಸರು ದೊಡ್ಡ ಜ್ಞಾನಿಗಳು ಅಂಥೇಳಿ ತಕ್ಷಣ ಕೆಳಗಿಡಿದು ಸಾಷ್ಟಾಗ ನಮಸ್ಕಾರ ಮಾಡಿ ಅವ್ರು ಶಿಷ್ಯರಾಗಿ ಬಿಡ್ತಾರೆ. ವ್ಯಾಸ ವಿಠಲ ಅಂತ ಅಂಕಿತ ಕೊಡ್ತಾರೆ ಕಲ್ಲೂರು ಸುಬ್ಬಣ್ಣಾಚಾರ್ಯ. ವ್ಯಾಸ ವಿಠಲ ಅಂಕಿತದಿಂದ ಅವರು ಪಂಡಿತರಾಗಿ ಹೆಸರು ಮಾಡಿದ್ದಕ್ಕಿಂತ ದಾಸರಾಗಿ ಹೆಸರು ಮಾಡಿದ್ದೇ ಜಾಸ್ತಿ. ಇವತ್ತು ಕಲ್ಲೂರು ಸುಬ್ಬಣ್ಣಾಚಾರ್ಯ ಅರ್ಥ ಆಗೋದು, ವ್ಯಾಸ ವಿಠಲ ಅಂದರೆ ಅರ್ಥ ಆಗೋದು. ಅವರು ವಿಜಯರಾಯರ ಮೇಲೆ ಇವತ್ತು ವಿಜಯ ಕವಚ ಅಂತ ಪ್ರಸಿದ್ಧ ಆಗಿದೆ. ಅದು ಕೃತಿ ಬರೆದವರು ಅವರೇ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಾಚಾರ್ಯರೋ ದುರಿತ ಕಳೆದು ಪೊರೆಯುವ ವಿಜಯ ಗುರುಗಳೆಂಬರ. ಸ್ಮರಿಸಿ ಬದುಕಿರೋ, ಯಾಕೆ ತಾವೇ ಬದುಕಿದ್ದಾರೆ, ಎಕ್ಸಾಂಪಲ್ ತಮ್ಮದೇ ಈಗ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಾಚಾರ್ಯರೋ ದುರಿತ ಕಳೆದು ಪೊರೆಯುವ ವಿಜಯ ಗುರುಗಳೆಂಬರ. ಒಳ್ಳೆ ಗೋಪಿಗೀತದ ಶೈಲಿಯಲ್ಲಿ ಬಂದಿರೋ ಹಾಡೋದು. ಹೇಳ್ತಾರೆ, ಉದಯ ಕಾಲದಿ ಈ ಪದವ ಪಠಿಸಲು ಮದಣನಾದರೂ ಜ್ಞಾನ ಉದಯವಾಹುದು. ಎಷ್ಟು ದಡ್ಡನಾದರೂ ಆಗಿರಲಿ, ಈ ವಿಜಯ ಸ್ಮರಿಸಿ ವಿಜಯನಾಯ ಸ್ಮರಣೆ ಮಾಡಿ ಒಳ್ಳೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಅದು ಶಾಸ್ತ್ರೀಯವಾದದ್ದು. ಜ್ಞಾನ ಇದ್ದವರು ಟಚ್ ಇದ್ರೂ ಜ್ಞಾನ ಬರುತ್ತೆ ನಮಗೆ ಸುಲಭ. ಇವತ್ತು ಕರೆಂಟ್ ಹೊಡೆದವ್ರನ್ನ ಮುಟ್ಟಿದ್ರೆ ನಮಗೆ ಹೊಡೆದೇ ಹೊಡೆಯುತ್ತೆ, ಶಾಕ್ ಬಿಡೋದಿಲ್ಲ. ಇದು ಹೊಡೆದ ಸಾಯಿಲ ಕೊಡಿಸುತ್ತಾ ಬದುಕ ಕೊಡಿಸುತ್ತೆ, ಅಷ್ಟೇ ವ್ಯತ್ಯಾಸ. ಜ್ಞಾನಿಗಳ ಸಂಪರ್ಕ ನಮಗೆ ತುಂಬ ಒಳ್ಳೆಯದು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ. ಅವರೇ ಹೇಳ್ತಾರೆ, ಎಷ್ಟು ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ, ರಂಗವನಲ್ಲಿ ಏನೋ ಭಗುತ ಸಂಘ ದೊರಕದೆ. ಎಷ್ಟು ಗಂಗಾ ಸ್ನಾನ ಮಾಡೋದಕ್ಕಿಂತ ಭಕ್ತರ ಸಹವಾಸ ಭಾರಿ ದೊಡ್ಡದು. ಆ ಗಂಗಾ ಸ್ನಾನಕ್ಕಿಂತ ಎಫೆಕ್ಟಿವ್ ಆಚಾರ್ಯರು ಮಾತದು ಒಂದು. ನದೇವ ಮೃಚ್ಛಿಲಾಮಯಾಹ ತೇಪುನನ್ ತುರುಕಾಲೇನ ದರ್ಶನಾದೇವ ಸಾಧವ. ಯಾವುದು ತೀರ್ಥಕ್ಷೇತ್ರಕ್ಕಿಂತ ಸಜ್ಜನರ ಸಹವಾಸ ಮೋರ್ ಎಫೆಕ್ಟಿವ್ ಆ್ಯಂಡ್ ಇಮಿಡಿಯೇಟ್ ಎಫೆಕ್ಟಿವ್. ಅದು ನಿದರ್ಶನವಾಗಿ ಬಂತು. ಆ ಉದ್ದೇಶದಿಂದ ಒಳ್ಳೆ ಸಿದ್ಧಿಯನ್ನು ಪಡೆದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲವನೋ ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಅಂತ ಮುಕ್ತಾಯ ಮಾಡ್ತಾರೆ. ಸಟೆ ಇದಲ್ಲವೋ ವ್ಯಾಸ ವಿಠಲ ಬಲ್ಲನು ರಾಘವೇಂದ್ರ ಸ್ತೋತ್ರಕ್ಕೆ ಸಾಕ್ಷಿ ಹಯಾಶ್ಚೋತ್ರ ಅಂತ ಹೇಳಿದಾಗೆ ವ್ಯಾಸ ವಿಠಲ ಬಲ್ಲನು ಅಂತ ಹೇಳಿ. ಅದಕ್ಕೆ ರಾಯರ ಸ್ತೋತ್ರ ಇವತ್ತು ಹೇಗೆ ಸಾವಿರಾರು ರಾಯರ ಸ್ತೋತ್ರ ಇರಬಹುದು. ರಾಘವೇಂದ್ರ ಸ್ತೋತ್ರ ಅಂದರೆ ಅಪ್ಪಣಾಚಾರ್ಯ ಬರೋ ಸ್ತೋತ್ರಕ್ಕೆ ಅಷ್ಟು ಮಹತ್ವ, ರಾಯರ ಅಕ್ಸೆಪ್ಟ್ ಮಾಡಿರೋದು. ಅದೇ ರೀತಿಯೇ ವಿಜಯರಾಯರು ತುಂಬ ಸ್ತೋತ್ರಗಳಿದೆ, ಅಲ್ಲಿ ವಿಜಯ ಕವಚ ಅಂದರೆ ಇದೇನೆ. ಇದರಿಂದ ಒಳ್ಳೆ ಸಿದ್ಧಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿಬಿಟ್ಟಿದ್ದಾರೆ. ಈಗ ಅನೇಕರಿಂದ ಉದ್ಧಾರ ಪಡ ಮತ್ತೆ ಹೇಳ್ತಾರೆ, ಗೋಪಾಲದಾಸ್ ಹೇಳ್ತಾರೆ, ಮತ್ತೆ ಮುಂಜಿ ಮದುವೆ ಎಷ್ಟರಿಗೆ ವಿವಾಹ ಮಾಡಿ ಧರ್ಮೋಪನಯನ ಧರ್ಮಗಳ ಲೆಕ್ಕನೇ ಇಲ್ಲಂತ ಅಷ್ಟು ವೈಭವದಿಂದ ಮಾಡಿಸ್ತಾ ಬಂತು. ಇನ್ನೊಬ್ಬರು ಮೋಹನದಾಸರು, ಅವ್ರ ಹುಟ್ಟಿಗೂ ಸ್ಥಿತಿನೂ ಹಾಗೇನೆ. ಆನೆಗೊಂದು ಎಲ್ಲಿದ್ದ ವ್ಯಕ್ತಿ ಯಾವುದೋ ಕಾರಣಕ್ಕೆ ಅವ್ರ ದೊಡ್ಡ ಕಥೆ ಅದೆಲ್ಲ ಬೇಡ ನಮಗೆ, ಹೆಗಸು ಪಾಪ. ಅವರು ತಮಾಷೆ ಅಂದರೆ ಗರ್ಭದಲ್ಲಿದ್ದಾಗಲೇ ಗಂಡ ತೀರಿ ಹೋಗಿದ್ದ. ಗೋವಿಂದಾಸರು ಗರ್ಭದಲ್ಲಿದ್ದಾಗಲೇ ಅವ್ರ ತಂದೆ ತೀರಿ ಹೋಗಿಬಿಟ್ಟಿದ್ದಾರೆ. ಅವ್ರ ಜನ ಏನು ಹೊರಗಾಕ್ಲಿಕ್ಕೆ ಒಂದು ಕಾರಣ ಬೇಕಲ್ಲ, ಮನೆಯಿಂದ ಹೊರಗೆ ಹಾಕಿಬಿಟ್ರು. ನಿನ್ನಿಂದ ಇವರು ಸತ್ತ ಅಂತ ದಾಯಾದಿಗಳು ಅಂತ ಅದಕ್ಕೆ ಇರೋದು ಭಾಗ ತಗೊಳ್ಳೋಕ್ಕೋಸ್ಕರವಾಗಿ ಇಲ್ಲದ ಕುತಂತ್ರ ಮಾಡ್ತಾರೆ. ಈಕೆ ಇದ್ರೆ ಸಂಪದ ಹಂಚು ಆಸ್ತಿ ವಿಭಾಗ ಮಾಡಬೇಕಾಗತ್ತೆ ಅಂತ ಅಪಖ್ಯಾತಿ ವರ್ಷ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ. ಎಲ್ಲೋ ಕಷ್ಟಪಟ್ಟು ತವ್ರ ಮನೇಲಿ ಬೆಳೀತಾಳೆ, ಅಲ್ಲೂ ಭಾರಿ ದಾರಿದ್ರೇ ಕೊನೆಗೆ ಏನು ಆಗ ಮತ್ತೆ ಮಗುವಿಗೆ ಒಂದು ರೋಗ ಬೇರೆ ಇರುತ್ತೆ, ಕಜ್ಜಿ ಮೈ ತುಂಬ ಕಜ್ಜಿ, ಹುಟ್ಟಿದಾಗಿನಿಂದ ಕಜ್ಜಿ ಕೂಸು ಅಂತಾನೆ ಹೆಸರು ಅದಕ್ಕೆ. ಹಾಗೆ ಯೋಚನೆ ಮಾಡಿದ್ಲು, ಎಲ್ಲೆಲ್ಲೂ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ, ತಾಯಿ ಕೂಡ ಸತ್ತು ಹೋಗಿಬಿಡ್ತಾಳೆ, ಕೊನೆಗೆ ಗಂಡನ ಮನೆ ಇಲ್ಲ, ತಾಯಿ ಮತ್ತು ಅವ್ರ ಮನೆಯೂ ಇಲ್ಲ. ಆಗ ಉತ್ಸವ ಮಾಡ್ತಿದ್ರು ವಿಜಯರಾಜ್ ಅಲ್ಲಿಗೆ ಬಂದರು. ಆಯ್ಕೆ ಒಂದು ಕಡೆಗೆ ಇನ್ನೇನು ಬದುಕೋದಕ್ಕಿಂತ ಉಪಯೋಗ ಇಲ್ಲ, ಸತ್ಯ ಹೋಗೋಣ ಅಂತ ಬಂದು. ಯಾಕೆ ಊಟದ ವ್ಯವಸ್ಥೆ ಇತ್ತಲ್ಲ, ಇದು ಮುಗಿದ ಮೇಲೆ ಸತ್ರ ಆಯಿತು ಅಂತೇಳಿ ಪೋಸ್ಟ್ ಪೋನ್ ಮಾಡಿದ್ಲು ಅಷ್ಟೇ. ಹಾಗೂ 10 ದಿವಸ ಅಂತ ಯೋಚನೆ ಇಲ್ಲ ಊಟಕ್ಕೆ ಅಂತ ಹೇಳ್ಕೊಂಡು ಇದ್ರು ಪಾಪ. ಮತ್ತೆ ಹಿಂದಿನ ಕಾಲಕ್ಕೆ ವಿಜಯದಾಸರು ಪುರಂದಾಸರ ಆರಾಧನೆನ 15 ದಿವಸ ಗಟ್ಟಲೆ ಮಾಡ್ತಿದ್ರು ಅಂತ ಬಂದು ಹಂಪಿಯಲ್ಲಿ. 15 ದಿವಸಗಳ ಕಾಲ ಹಿಂದಿನ ಕಾಲ ಉತ್ಸವಗಳೆಲ್ಲ ಒಂದೆರಡು ದಿವಸಕ್ಕೆ ಉತ್ಸವ ಅಲ್ಲ, ಯಾಕೆ ಜನ ಬರೋದು ಹೋಗೋದೇ ದೊಡ್ಡ ಕಷ್ಟ. ಬಂದಮೇಲೆ ತಕ್ಷಣ ವಾಪಸ್ ಹೋಗೋ ಪ್ರಸಂಗ ಇಲ್ಲ, ಬಂದಮೇಲೆ ಅನೇಕ ವರ್ಷಗಳ ದಿವಸಗಳ ಕ್ಯಾಂಪ್ ಹಾಕೋದು ಪದ್ಧತಿ. 8 ಜನಕ್ಕೆ ಅವ್ರು ಗೋಪಾಲಿಂದಲೇ ಅನ್ನ ಹಾಕ್ತಾ ಇದ್ರು. ಈಕಿನ ಅಲ್ಲಿ ಸೇರಿಕೊಂಡು ಇನ್ನೇನು ಮುಗಿಯೋ ಸ್ಥಿತಿ ಬಂದಿತ್ತಾಗಲೇ. ಆಗ ಭಾರಿ ದುಃಖ ಆಯ್ತು ಈಕೆಗೆ, ಆದರೆ ಜನಗಳ ಮಧ್ಯೆ ಕೊಡೋದು ಕಷ್ಟ ಇತ್ತು ಊಟಕ್ಕೆ. ಈಕೆ ಮಗುವಿನ ವಾಸನೆ ದುರ್ವಾಸನೆ ಬರ್ತಿದ್ದೆ ಅಂತ ಮೈಯಿಂದ, ಪಾಪ ದುರ್ವಾಸನೆ ಬರ್ತಕ್ಕಂಥ ಮಗು, ಏನು ಮಾಡೋದು, ದೂರ ಕೂಡ ಊಟ ಮಾಡ್ತಾ ಇತ್ತು. ಅದು ಮಗು ನೋಡಿದ ಜನ ತನ್ನ ಓಡಿಸಿಬಿಡ್ತಾರೆ ಅಂತೇಳಿ ಮುಚ್ಚಿಟ್ಕೊಂಡ್ಬಿಡಿ, ಬಟ್ಟೆ ಸುತ್ತಿ ಇಟ್ಕೊಂಡ್ಬಿಡ್ತದೆ ಮಗುವನ್ನು, ಪಾಪ ಉಸಿರಾಡಿಸ ಪೂರ್ತಿ ಜಾಗ ಬಿಟ್ಟು ಸುತ್ತಿಟ್ಟಿರಲಿಲ್ಲಂತ, ಅಷ್ಟು ಅಸಹ್ಯವಾಗಿ ಕಾಣ್ತಿತ್ತು ಮಗು. ಬರೀ ಒಂದು ದಿವಸ ತುಂಬ ಕೂತಿದ್ದ ವಿಜಯರಾಯರಲ್ಲಿ ಬಂದರಂತ ನೋಡ್ತಾರೆ, ಅರ್ಥ ಆಯ್ತು ಅವ್ರಿಗೆ ವಿಷಯ, ಒಳ್ಳೆ ದಿವ್ಯ ಜ್ಞಾನಿಗಳು. ಮರುದಿವಸ ಏನಾಗಿದೆ ಬೆಳಿಗ್ಗೆ, ಆ ಕಿನ್ನ ಎಲ್ಲ ಮುಗಿದೋಗಿದೆ, ಇನ್ನು ಸಾಯೋದ ವಾಸಿ ಅಂತೇಳಿ ಮಗುವಿನ ಸಮೇತ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಚಕ್ರತೀರ್ಥ ಅಲ್ಲಿಗೆ ಹೋಗಿದ್ದ. ಇನ್ನೇನು ಹಾರಬೇಕು, ಆಗ ವಿಜಯರಾಯರು ಅರುಣೋದಯ ಸ್ಥಾನಕ್ಕೆ ಅಂತ ಅಲ್ಲಿ ಹೋಗಿದ್ದ. ಅರುಣೋದಯದ ಕಾಲ ಸ್ಥಾನ ತುಂಬ ಶ್ರೇಷ್ಠ, ಕಾರ್ತಿಕ ಮಾಸ ಅದು ಕೂಡ ಆಚಾರ ಹೇಳ್ತಾರೆ. ಬೆಳಗ್ಗೆ ಚತ್ವಾರಃ ಕಲಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬಃ ಚತ ಸದೃಶ ಸ್ಮೃತಃ ಅಂತ ಹೇಳ್ತಾರೆ. ಮನೆಯಲ್ಲಿ ಸ್ನಾನ ಮಾಡಿದರೂ ಕೂಡ ಬೆಳೆ ಅರುಣೋದಯ ಕಾಲಕ್ಕೆ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಇರುತ್ತೆ, ಸೂರ್ಯ ಆದಮೇಲೆ ಸೂರ್ಯೋದಯ ಆದಮೇಲೆ ಎಫೆಕ್ಟ್ ಇರೋದಿಲ್ಲ, ಅಷ್ಟರೊಳಗೆ ಮಾಡಬೇಕು. ಅದಕ್ಕೆ ಪ್ರಾತಃ ಸ್ನಾನ ಅದರಲ್ಲೂ ಅರುಣೋದಯ ಸ್ನಾನಕ್ಕೆ ಶ್ರೇಷ್ಠ. ಅವರು ಆಚಾರ ದಾಸರು ಬಂದಿದ್ದಾರೆ, ಆಕೆ ಹಾರಬೇಕು ಅಂತ ಹೊರಟಿದ್ದ. ಇವ್ರು ಬಂದಿದ್ದಕ್ಕೆ ಸ್ವಲ್ಪ ಹಿಂದೆ ಸರ್ಕೊಂಡಿದ್ದಾಳೆ. ಇವ್ರಿಗೆ ಬಿಡ್ತಾರ ತಕ್ಷಣ ಯಾರು ಏನು ಅಂತೆಲ್ಲ ಕೇಳಿದೆ, ಎಲ್ಲ ಗೊತ್ತಾಗಿಬಿಟ್ಟಿದೆ, ವಿಷಯ ಕೇಳಿದ್ದಾರೆ, ಅರ್ಥ ಆಯಿತು ಈ ಮಗುನಿಂದ ನನಗೇನು ಉಪಯೋಗ ಇಲ್ಲ, ಅದಕ್ಕೆ ಹಾಕಿ ನಾನು ಸಾಯ್ತೇನೆ ಅಂತೇಳಿ ಹೇಳಿದೆ, ಏನು ಮಾಡೋಕ್ಕೆ ಹೋಗಬೇಡ ನಿನಗ, ನಿನಗಂತೂ ಮಗು ಬೇಡ ಹೋದಲ್ಲೋ ನಮಗೆ ಕೊಟ್ಬಿಡು ಅಂತ ಹೇಳಿ. ಅವ್ರು ಹೇಳಿ ಒಳ್ಳೆ ಮಗು ನಾನು ತೊಗೊಂಡು ಕೆಟ್ಟ ಮಗು ತೊಗೊಂಡು ಏನು ಮಾಡ್ತೀರಿ ಅಂತಾರೆ, ನಿನಗೆ ಕೆಟ್ಟ ಮಗು ನಮಗೆ ಕೊಟ್ಬಿಡು ಸಾಕು. ತಕ್ಷಣ ಆಯಿತು ಅಂತ ಕೊಟ್ಬಿಟ್ಟು ನೀನು ಈ ಮಠದಲ್ಲೇ ಎದ್ದುಬಿಡು, ಮನೆಯಲ್ಲೇ ಎದ್ದುಬಿಡು ಇದರಲ್ಲಿ ಅಂತ ಹೇಳ್ತಾರೆ, ಎದ್ದುಬಿಡ್ತಾಳೆ. ಆಗ ಅವರು ಚಿರಜೀವಿಯಾಗಲವೋ ಚಿನ್ನ ನೀನು, ನೋಡಿ ಆಯುಷ್ಯ ಮುಗಿದೋಗಿದೆ ರೋಗ, ಚಿರಜೀವಿಯಾಗಲವೋ ಚಿನ್ನ ನೀನು ಪರಮ ಭಾಗವತರ ಪದ ತೂಡಿ ಧರಿಸುತ್ತೆ. ಇವತ್ತಿಗೂ ಆಶೀರ್ವಾದ ಹಾಡೋ ಅಂದರೆ ಅದೇನೆ, ಇವತ್ತು ಆಶೀರ್ವಾದ ಮಾಡೋಕ್ಕೆ ಅದಕ್ಕಿಂತ ಒಳ್ಳೆ ಹಾಡು ಸಿಗೋದೇ ಇಲ್ಲ ಕನ್ನಡದಲ್ಲಿ. ಅಷ್ಟು ಒಳ್ಳೆ ಹಾಡನ್ನು ಬರೀತಾರೆ, ಮನುಷ್ಯ ಹೇಗೆ ಬದು ಅಡ್ವೈಸ್ ಅದು, ಜೀವನ ಪೂರ್ತಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಭೂಕಾಂತರನ್ನು ಸರಿಸಿ ಬೆಸಗೊಳ್ಳಲಿ ಬೇಡ, ಗಂಡು ಕಂಡ ರಾಜರ ಮುಂದೆ ಕೈ ಚಾಚಬೇಡ, ತೇರ ತಕ್ತೇನ ಪುಂಜೀತಾಹ ಮಾಗೃತ ಕಸ್ಯ ಸಿದ್ಧನಂ, ಆಚಾರ್ಯರ ಭಾಷೆ ರಾಜಾದೇಹಿ ಸಕಾಶತ್ ಅಂತ ಹೇಳ್ತಾರೆ. ಅದನ್ನೇ ಭೂಕಾಂತರನ್ನು ಸರಿಸಿ ಬೆಸಗೊಳ್ಳಲಿ ಬೇಡ, ಇಳೋದಕ್ಕೆ ಹೋಗಬೇಡ, ಯಾವ ಕಾಲಕ್ಕೂ ನೀನು ದಾರಿ ತಪ್ಪಳಕ್ಕೆ ಹೋಗಬೇಡ ಅಂತ ತಿಳಿಸಿಬಿಟ್ಟು ಪರಮ ಭಾಗವತರ ಪದಧೂಳಿ ಧರಿಸುತ್ತೆ. ಪರಮ ಭಾಗವತರ ಪದಧೂಳಿಯನ್ನು ಧರಿಸೋದು ಅಂದ್ರೆ ಒಂದೇ, ಅವರ ಶರಣಾಗಿ ಬದುಕೋದು, ಗೌರವ ಕೊಟ್ಟು ಬದುಕೋದು ಅಂದ್ರೆ ಒಂದೇ, ಆ ರೀತಿ ಮಾಡು ಬನ್ನೇ ನಿನಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸಂದೇಶವನ್ನು ಕೊಡ್ತಾರೆ. ಅಲ್ಲೇ ಹೇಳೋದು ಅಳಿಯ ಸೊಸೆ ಹೆಂಡಿರು ಮಕ್ಕಳು, ಅಳಿಯ ಸೊಸೆ ಮೊಮ್ಮಕ್ಕಳು, ಉಂಡುಟ್ಟು ದ್ವಿಜರಸಹ ಗಂಡುಗಲಿ ಅಲಿಯುತ್ತಿರು, ಸಂಸಾರ ಬೆಳೀಲಿ ಅಂತ ಆಶೀರ್ವಾದ ಮಾಡಿದರು. ಮುಂದೆ ಹಾಗೇ ಆಯಿತು, ಚಿಪ್ಪಗಿರಿಯಲ್ಲಿ ಉಳಿದು ಬಂದಿರೋ ವಂಶ ಮೋಹನದಾಸರ ವಂಶನೇ. ವಿಜಯದಾಸರ ಹಾಡು ಎಷ್ಟು ಸಿದ್ಧಿ ಕೊಡ್ತು ಅಂದರೆ ಅವ್ರು ಹೇಳಿದ್ದೆಲ್ಲ ಮುಂದೆ ನಡೆದೋಯ್ತು. ಅವ್ರ ಸ್ವಂತ ಮಗ ಶೇಷಗಿರಿದಾಸರು ಅಂತ ಒಬ್ಬರಿದ್ದರು, ಆದರೆ ಅವರು ಅಲ್ಪಾಯುಷ್ಯ ಆದ್ದರಿಂದ ಸ್ವಲ್ಪ ಆಯುಷ್ಯ ತಾವು 2 ವರ್ಷ ಆಯುಷ್ಯ ಕೊಟ್ಟಿರ್ತಾರೆ, ಮತ್ತೆ ಹೋಗಿಬಿಡ್ತಾರೆ ಅವರು. ಆದರೆ ಇಲ್ಲಿ ಉಳ್ಕೊಬಂದಿದ್ದೆಲ್ಲ ಇವ್ರದ್ದೇನೆ, ವಂಶ ಉಳಿದಿದ್ದು ಮೋಹನದಾಸರದೇ. ಕಡ್ಕೊಂಡು ಹೋಗ್ತಾರೆ, ಮುಂದೆ ಸ್ವಲ್ಪ ದಿವಸಕ್ಕೆ ನೋಡ್ತಾರೆ ರೋಗ ಹೆಸರು ಕೂಡ ಇಲ್ಲ, ಅಸಹ್ಯ ಪಡ್ಕೊತಿದ್ದಾರಲ್ಲ ಮೋಹನ, ಮೋಹನ ಭಾರಿ ಸುಂದರ ಅಂತ ಅರ್ಥ. ಅಂಥ ಒಂದು ಸೌಂದರ್ಯ ಬಂದು ಮೋಹನದಾಸ ಸುಂದರ, ಅದು ಕಜ್ಜಿಗಿಜ್ಜಿ ಏನು ಇಲ್ಲೇ ಇಲ್ಲ, ಎಲ್ಲ ವಾಸಿಯಾಯಿತು. ಮುಂದೆ ನವೃಂದಾವನಕ್ಕೆ ಹೋದಾಗ ಅಲ್ಲಿ ಅಂಕಿತ ಕೊಟ್ಟರಂತೆ, ಮೋಹನ ವಿಠಲ ಅಂಕಿತ ಕೊಡ್ತಾರೆ, ಪಾಹಿ ಮೋಹನ ವಿಠಲ ಪರಮ ಕರುಣಾಜಲ ದೇವರ ನಾಮಾವಳಿ ಅಂಕಿತ ಕೊಡ್ತಾರೆ. ಅಲ್ಲಿಂದ ಮೋಹನದಾಸರು ಸಾಕು ಮಗನಾಗಿ ಬೆಳೆದು ಅವರ ವಂಶ ಮುಂದುವರಿಸಿದ್ದೇ ಇವರು ಇವರು ಅಂತ ಕೀರ್ತಿ ಬಂತವರು. ನಾನು ಅದೇ ರೀತಿ ತುಂಬ ಕೆಲಸಗಳನ್ನು ಮಾಡ್ತಾ ಅವರು ರಾಮೇಶ್ವರಗಳು ಸಂಚಾರ ಹೊರಟ ಕಾಲಕ್ಕೆ ಒಂದು ಜಾಗ ಬಂತಂತೆ. ಅಲ್ಲಿ ವಿಚಿತ್ರವಾದ ಒಬ್ಬ ದರೋಡೆಕೋರ ರಂಗರಾಜು ಅಂತ ಅವನ ಹೆಸರು, ವಿಚಿತ್ರ ರೀತಿ ಸುಲಿಗೆ ಮಾಡೋ ಅಭ್ಯಾಸ ಮಾಡಿದ್ದ. ಇವರೆಲ್ಲ ಒಂದು ಕಡೆ ಇದ್ದಾರೆ, ಅವನು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ. ದಾಸರು ಏನು ಮಾಡಿದಾರಂತೆ, ಆ ಶಿಷ್ಯರನ್ನ ಸ್ವಲ್ಪ ದೂರ ಹೋಗಲಿಕ್ಕೆ ಕಳಿಸಿಬಿಟ್ಟು ತಾವು ನಿಂತ ಜಾಗದಲ್ಲಿ ಸುತ್ತ ಒಂದು ಗೆರೆ ಬರೆದು ಬಿಡ್ತಾರೆ. ಇವ್ರು ಹಿಡಿಬೇಕು ಅಂತ ಅವ್ನು ಒಳಗೆ ಬರ್ತಾನೆ, ತಷ್ಟ ಹೊರಗೆ ಬಂದುಬಿಡ್ತಾನೆ, ಒಳಗೆ ಹುಡ್ಕೊಂಡ್ಬಿಡ್ತಾರೆ ಅವ್ರು. ಹೊರಗೆ ಹೋಗಕ್ಕೆ ಆಗ್ತಾರೆ ಇಲ್ಲ ಅವ್ರಿಗೆ, ಅಲ್ಲೇ ಸರೆಂಡರ್ ಆಯ್ತು, ಪೂರ್ತಿ ಹೊರಗೆ ಬರಲಿಕ್ಕೆ ಇಲ್ಲ, ಲೈವ್ ವೈರ್ ಹಾಕಿದಾಗ ಆಗಾಯ್ತು ಅವ್ರಿಗೆ, ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗ್ಬಿಟ್ರಂತೆ ದಾಸರಾಗೇನೆ, ರಾಮೇಶ್ವರ ಯಾತ್ರೆ ಕೊಟ್ಬಿಡ್ತಾರೆ. ಯಾರು ಬಂದು ಒಡಗಲಿಕ್ಕೆ ಬರ್ತಾ ಇಲ್ಲ ಅಂತ, ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದ್ರ ಕೈ. ದೊಡ್ಡ ಟೆರರಿಸ್ಟ್ ಆಗಿದ್ದವನು ಹೊರಗೆ ಬರೋದಕ್ಕೆ ಜನ ಭಾರಿ ಖುಷಿಯಾಗೋಯ್ತು. ಬೋನಲ್ಲಿ ಹಾಕಿದ್ದೀವಿ, ಹುಲಿ ಆದಾಯಕ್ಕೆ ಆಗಿಬಿಟ್ಟಿದ್ದವನು. ರಾಮೇಶ್ವರ ಯಾತ್ರೆ ಬಿಟ್ಟು ವಾಪಸ್ ಬರ್ತಾರೆ, ಅಲ್ಲೇ ಇದ್ದಂಥವ್ರು, ಬೇರೆ ಕಡೆ ಹೋಗಿಲ್ಲ, ಅಲ್ಲೇ ಅವ್ರಿಗೆ ಊಟ ತಿಂಡಿ ಕೊಡ್ದು ಹಾಗೆ ಬದುಕೊಂಡು ನೋಡ್ಕೊಂಡಿದ್ದ. ಆಗ ಅವ್ರು ಕೇಳ್ಕೊತಾರೆ, ಸ್ವಾಮಿ ದಯವಿಟ್ಟು ನಮ್ಮ ಉದ್ಧಾರ ಮಾಡಿಬಿಡಿ, ಇನ್ಮೇಲೆ ಇಂಥ ಕೆಟ್ಟ ಕೆಲಸ ಏನು ಮಾಡಿದ್ರು ಮಾಡೋದಿಲ್ಲ, ಕ್ಷಮಿಸಿ ಅಂತ ಕೇಳಿದಾಗ ಆ ಮಂತ್ರ ತೆಗೆದರಂತೆ ಕಷ್ಟ ಹೊರಹೋಗ್ಬಿಡ್ತಾರೆ. ಇದು ಮಂತ್ರದ ಬಂಧನ. ಇದು ರಂಗೋಲಿ ಬರೀತಾರೆ, ಅದು ರಂಗೋಲಿಯಿಂದನೇ ಬಂಧನ, ಅದು ಬರೋದು ಮುಂದೆ ಬರೋಕ್ಕೆ ಬರೋದಿಲ್ಲ. ಅದು ಕೆಲಸ ಮಾಡುತ್ತಾ ಅಂದರೆ ಪೊಲೀಸ್ ಕೈ ಹಿಡಿತಾರೆ, ತಕ್ಷಣ ಸ್ಟಾಪ್ ಆಗ್ತಾರೆ. ಆ ಥರ ನಾವು ಕೈ ಹಿಡಿದ್ರೆ ಬೈ ಮೇಲೆ ಹೋಗ್ತಾರೆ, ಅದಲ್ಲ ಅವನು ಕೈ ಹಿಡಬೇಕು. ಪೊಲೀಸ್ ಕೈ ಹಿಡಿದ್ರೆ ಬೇರೆ ಎಫೆಕ್ಟ್ ಆಗೋ ಆ ಥರ ಸಿದ್ಧಿ ಇರಬೇಕು. ಅದಕ್ಕೆ ಸಿದ್ಧಿ ಇದ್ದರೆ ಒಂದು ಮಂಡರಗಳು ಬರೆದ್ರೆ ದಾಟ್ಲಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಬಹಳ ವಿಜಯದಾಸರ ಸಿದ್ಧಿ ಎಷ್ಟು ಅಮೂಲ್ಯವಾಗಿತ್ತು ಅಂತ ಹೇಳೋದು ಸಾಕ್ಷಿ. ಒಂದು ಹುಲಿ ಹಾಗೆ ಬಂತಂತೆ, ಹುಲಿ ಬಂದವಲ್ಲಿ ಹಾಗೆ ಮಾಡ್ತಾರೋ, ಹುಲಿ ಬರ್ತಲ್ಲಕ್ಕೆ ಬರೋದು, ಹುಲಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅಲ್ಲೇ ಸ್ಟಾಪ್ ಅದು. ಇದನ್ನು ಅರ್ಥ ಮಾಡಿಕೊಂಡಾಗ ಮಂತ್ರ ಸಿದ್ಧಿ ಬೇರೆ, ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ, ಅನುಷ್ಠಾನ ಎಲ್ಲವೂ ಸೇರಬೇಕು. ಅದಕ್ಕೆ ಎಲ್ಲ ಸೇರಿದ ಅತಿ ವಿರಳ ಮಹಾನುಭಾವರಲ್ಲಿ ವಿಜಯದಾಸರು ಸೇರಿದ್ದಾರೆ. ಅವರು ಮನ್ನಾರಗುಡಿಗೆ ಹೋಗಿದ್ದರಂತೆ, ಮನ್ನಾರಗುಡಿಗೆ ಹೋಗಿದ್ದಾರೆ. ಒಳ್ಳೆ ಕೃಷ್ಣರ ಸನ್ನಿಧಾನ, ಅಲ್ಲಿ ಸ್ನಾನ ಮಾಡಿಕೊಂಡು ಮೇಲೆ ಬರಲಕ್ಕೆ ಹೊರಟಿದ್ದಾರೆ. ಒಬ್ಬ ಹುಡುಗ ಬಂದ, ಅವ್ರ ಮೇಲೆ ಹೋಗಿದ್ ಬಿಟ್ಟ, ಹುಡುದವರಾಗಿದ್ದರೆ ಅವ್ನ ಕತೆ ಮುಗಿಸ್ಬಿಡ್ತು. ನಾವು ಸಿಕ್ಕಿದ್ರೆ ನಮ್ಮ ಕೈ ಸಿಕ್ಕಿದ್ರೆ ಪಾವ ಅನ್ಕಂಡ್ರೆ ಅವನು ಜನ್ಮ ಜಾಳಾಡ್ಬಿಡ್ತಿದ್ರು ಪಾಪ. ಬರೇನು ಸೀದ ಹೋದ್ರು ಮತ್ತೆ ಸ್ನಾನ ಮಾಡ್ಕೊಂಬಂದು ಮತ್ತೆ ಹೋಗುದ, ಬರೀ ನೀರು ಸಿಡಿಸಿದ್ರೆ ಸಾಕು ಮೈಲಿಗೆ ಆಗಲಿಕ್ಕೆ, ಬರೀ ಬಿಟ್ಟಿದ್ರೆ ಸಾಕು ಬಾಯಲ್ಲಿ ಹೋಗಿದ್ರೆ ಎಷ್ಟು ಮೈಲಿ ಆಗುತ್ತಲ್ಲ, ಒಂದಾಯ್ತು ಎರಡಾಯ್ತು ಮೂರಾಯ್ತು, ಹೋಗೋದು ಉಳಗೋದು ಬರೋದು, ಹೋಗೋದು ಉಳಗೋದು ಬರೋದು ಅಷ್ಟೇ. ಅವ್ರು ಒಂದು ಸ್ವಲ್ಪ ಕೋಪನೇ ಇಲ್ಲ ಅವ್ರ ಮನಸ್ಸಲ್ಲಿ. ಇದು ಅರ್ಥ ಮಾಡಿಕೊಂಡ್ರೆ ಕೋಪ ಹೇಗೆ ಗೆಲ್ಲಬೇಕು ಅಂತ ತೋರಿಸ್ಕೊಡ್ತಾರೆ. ನಿಜ ಶಾಂತವಾಗಿದ್ದಾರೆ. ಹುಡುಗ ಶಿಷ್ಯರೆಲ್ಲ ಅಂತಿದ್ದಾರೆ, ಸ್ವಾಮಿ ಏನು ಒಳ್ಳೆ ಕಿಡಿಗೇಡಿ ಹುಡುಗ ಸಿಕ್ಕಿಬಿಟ್ಟಿದ್ದಾನೆ, ದಂಡಿಸಬಾರ್ದ ಅಂತ ಕೇಳ್ತಾರೆ. ದಂಡಿಸಬಾರ್ದು, ಅವ್ನು ಹೊಗಳಬೇಕು ಅಂತ ಹೇಳಿದ್ರು. ಯಾತಕ್ಕೆ ಗೊತ್ತಾ, ಒಂದ್ಸಲ ಸ್ನಾನ ಮಾಡೋದೇ ಕಷ್ಟ, ನಾವು ಅನಾಯಾಸ 21 ಸ್ನಾನ ಮಾಡಿಸಿದ್ರೆ ಪುಣ್ಯಾತ್ಮ ಹೇಗೆ ಅನುಸಂಧಾನ ಮಾಡ್ತಾರೋ. ಒಂದು ಮೈಲಿಗೆ ಆದಾಗ ಮಕ್ಕಳು ಹೊಡೆದು ಬಿಡ್ತಾರೆ, ಮುಟ್ಟಿಬಿಟ್ರೆ ಅವ್ರ ಕತೆ ಮುದೋಯ್ತು ಅಂತ ಅರ್ಥ. ಆದರೆ ಆಯಿತು, ಹೇಗೋ ಒಂದು ಸ್ನಾನ ಮಾಡಿದ್ದೆ, ಇವತ್ತು ಯೋಗ ಕೊಟ್ಟು ದೇವರು 2 ಸ್ನಾನ ಮಾಡೋ ಯೋಗ ಬಂದಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಪುಣ್ಯ ಬರುತ್ತೆ. ಅದು ಅನುಸಂಧಾನದಿಂದ ಡಿಫರ್ ಆಗುತ್ತೆ ಯಾವಾಗಲೂ ಕೂಡ. ಒಂದೇ ವಿಷಯನ ಜ್ಞಾನಿಗಳ ಅನುಸಂಧಾನ ಮಾಡೋ ಕ್ರಮ ಬೇರೆ, ಅಜ್ಞಾನಿಗೆ ಮಾಡೋ ಕ್ರಮನೇ ಬೇರೆ. ಊಟ ಎಲ್ಲರೂ ಮಾಡ್ತಾರೆ, ಆದರೆ ಚಿತ್ರಾಹುತಿ ಬಿಟ್ಟು ಅನುಸಾರ ಪ್ರಾಣಾಹುತಿ ಮಾಡಿದಾಗ ಎಷ್ಟು ಯಜ್ಞ ಆಗುತ್ತೆ ಗೊತ್ತಾಯ್ತಾ? ತಿಂದರೆ ಯಜ್ಞ ಆಗೋದಿಲ್ಲ, ಈ ರೀತಿ ಮಾಡಿದರೆ ಯಜ್ಞ ಆಗುತ್ತೆ. ಊಟ ಊಟ ಕಾಮನ್. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಒಂದೇ ಒಂದು ಕೆಲಸ, ಅನುಸಂಧಾನ ಇದ್ದು ಮಾಡೋದಕ್ಕೂ ಇಲ್ಲದೆ ಮಾಡೋದಕ್ಕೂ ಡಿಫರೆನ್ಸನ್ನು ಇಲ್ಲಿ ಕಾಣಬೇಕು ನಾವು. ಆಗ ನೋಡ್ತಾರೆ ಕೊನೆ ಸತ್ ಬಂದಾಗ ಆ ಹುಡುಗ ನಗ್ತಾ ನಿಂತಂತೆ, ಸ್ವತಃ ಕೃಷ್ಣ ದರ್ಶನ ಕೊಟ್ಟಿದ್ದ ಅಂತ ಹೇಳ್ತಾ. ಸ್ವತಃ ಕೃಷ್ಣ ದರ್ಶನ ಕೊಟ್ಟಿದ್ದಾನೆ, ಆತನ ಪಾದೋದಕ ಗಂಗೆಯಾದಾಗ ಮುಖೋದಕ ಹೇಗಿರಬೇಕು, ಇದು ದೊಡ್ಡ ಯೋಗ ಇದೆ. ಅಂಥವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಅವರು ಕಾಶಿ ಯಾತ್ರೆಗೆ ಹೋದರು, ಬರ್ತಾ ವಾಪಸ್ ಬರ್ತಾ ಇದ್ದಾರೆ. ಅವರು 3 ಸತಿ ಒಟ್ಟು ಕಾಶಿ ಯಾತ್ರೆ ಮಾಡಿದ್ರು, 2 ಈ ರೀತಿ, ಆಮೇಲೆ ಇನ್ನೊಂದು ಸತಿ ಹೋಗ್ತಾರೆ. ಅಲ್ಲಿ ಒಂದು ಸಮಸ್ಯೆ ಬಂದಿತ್ತಂತೆ, ಅವರ ಪೂರ್ವಜರು ನಾಯಿ ಜನ್ಮ ಬಂದಿತ್ತಂತೆ, ಯಾವುದೋ ಕಾರಣಕ್ಕೆ ನಾಯಿಯಾಗಿ ಹುಟ್ಟಿದ್ರು. ಇದು ಮನೆಯಲ್ಲೇ ನಾಯಿ ಹುಟ್ಟೋದು ಹೊಸ್ತಲ್ಲ, ಋಷಭಜ್ಮಿ ಕಥೆಯಲ್ಲಿ ಬರುತ್ತೆ ನಾಯಿಯಾಗಿ ಹುಟ್ಟಿದ ಕಥೆ. ಆದ್ದರಿಂದ ನಾಯಿಯಾಗಿ ಹುಟ್ಟಿದ್ರು. ಅವರು ಹಿಂದಿನಿಂದೇ ಬರ್ತಾ ಇದ್ರು, ಹಿಂದಿನ ಪಾಪ ಅರ್ಥ ಆಯ್ತು ಅವರಿಗೆ. ಗಯಾಕ್ಷೇತ್ರಕ್ಕೆ ಹೋದರು, ಗಯಾಕ್ಷೇತ್ರಕ್ಕೆ ಹೋಗಿ ಸಾಧ್ಯಪಕ್ಷ ಎಲ್ಲ ಮುಗಿಸಿದ್ರು. ಆಮೇಲೆ ಬಂದರು, ನೋಡಿದರು, ಪ್ರೋಕ್ಷೆ ಮಾಡಿದರು, ಪೂರ್ತಿ ಸದ್ಗತಿ ಆಯಿತು. ಇದು ಗೋಪಾಲದಾಸರು ಬರೀತಾರೆ. ನಾಯಿ ಜನ್ಮ ಬಂದ ತಮ್ಮ ಪೂರ್ವಜನ ಉದ್ಧಾರ ಮಾಡಿದಂಥ ಹಿರಿಮೆ ವಿಜಯದಾಸರದಾಯಿತು. ಈ ಮೂಲಕ ನಮಗೇನು ಅರ್ಥ ಆಗುತ್ತೆ ಅಂದರೆ, ಗಯಾ ಶ್ರಾದ್ದ ಇತ್ಯಾದಿ ಎಫೆಕ್ಟ್ ತೋರಿಸ್ಕೊಡ್ತಾರೆ. ಗಯಾಗೆ ಬರೋವರೆಗೂ ಸುಮ್ಮನೆ ಇದ್ದು ಅಲ್ಲಿ ಶ್ರಾದ್ದ ಮಾಡಿದ ಮೇಲೆ ಈಗ ಮಾಡಿದ್ದಕ್ಕೋಸ್ಕರ ಪರಿಹಾರ ಆಯಿತು ಅಂದರೆ, ಗಯಾ ಶ್ರಾದ್ದದಿಂದ ಸದ್ಗತಿ ಆಗುತ್ತೆ ಮತ್ತು ಸಾಕ್ಷಿ. ಕೆಲ ಫ್ಯಾಕ್ಸ್ ಎಲ್ಲ ತೋರಿಸ್ತಾ ಬರ್ತಾರೆ. ವಾಪಸ್ ಬರಬೇಕಾದ್ರೆ ಗಂಗೆಯನ್ನು ತುಂಬಿಕೊಂಡು ಬಂದಿದ್ದ, ದೊಡ್ಡ ದೊಡ್ಡ ಕೊಡಗಳು, ಏನೇನು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ತುಳ್ಕೊಂತ ಬರ್ತಾ ಇದ್ದಾರೆ. ಮತ್ತೆ ಒಂದು ಕಾಡು, ಅಲ್ಲಿ ಬರ್ತಾ ಇದ್ದ ಕಾಲಕ್ಕೆ ಒಂದು ಕತ್ತೆ ಬಿದ್ದುಬಿಟ್ಟಿದೆ, ಅದೇ ಸಾಯ ಸ್ಥಿತಿಯಲ್ಲಿ ಇದೆ. ಕತ್ತೆ ಒದಾಡ್ತಾ ಇದೆ, ಸಾಯ ಕಾಲಕ್ಕೆ ಮನುಷ್ಯನಿಗೆ ಬೇಕಾಗೋದು ನೀರು ಅಂತ ಹೇಳ್ತಾರೆ. ಇಡ್ಲಿ ವಡೆ ಸಾಂಬಾರು ಯಾರು ತಿನ್ನಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ, ಬರೀ ನೀರಿಗೆ ಕಾಯ್ತಾರೆ, ನೀರು ಹಾಕಿದ್ರೆ ಸಾಕು ಅಂತ ಕಾಯ್ತಾರೆ. ಬಾಯಿ ತಕ್ಕೊಂಡು ಕತ್ತೆ ಮನೆಗೆ ನೋಡಿದ್ರಂತೆ, ತಾ ತಂದು ನೀರನ್ನು ಬಾಯಲ್ಲಿ ಹಾಕಿಬಿಡ್ತಾರೆ. ಶಿಷ್ಯರೆಲ್ಲ ನೋಡ್ಕೊಂಡು ಮುಂದೆ ಹೋಗ್ಬಿಡ್ತಾರೆ, ಇವರು ಬರ್ತಾರೆ ನೋಡ್ತಾರೆ ನೀರು ಹಾಕಿದ್ರೆ ಶಿಷ್ಯ ಅದು ಕುಡಿತು ಸತ್ತು ಹೋಗ್ಬಿಡ್ತಾ. ಆಮೇಲೆ ಆಗ ಶಿಷ್ಯರೆಲ್ಲ ತುಂಬ ದುಃಖಪಟ್ಟರು, ಸ್ವಾಮಿ ಎಷ್ಟು ಕಷ್ಟಪಟ್ಟು ತಂದಿದ್ದು ಗುರುಗಳೇ, ಕಾಶಿಯಿಂದ ಎಷ್ಟೋ ದೂರ ಬಂದಾಗಿದೆ, ವಾಪಸ್ಸು ತರಲಕ್ಕೂ ಬರೋದಿಲ್ಲ, ಎಂಥ ಕೆಲಸ ಮಾಡಿಬಿಟ್ರಿ ಅಂತ ಹೇಳಿದ್ರು. ಅವರೆಲ್ಲ ಮೇಲೆ ನೋಡಿ ನೋಡೋದು ಅಷ್ಟೇ, ಮೇಲ್ಮೇಲೆ ಪಂಚಾಮೃತ ಮಾಡಿದ್ರೆ ಎಷ್ಟು ಬಾಳೆಹಣ್ಣು ವೇಸ್ಟ್ ಮಾಡಿಬಿಟ್ರಿ, ಎಷ್ಟು ಹಾಲು ವೇಸ್ಟ್ ಮಾಡಿಬಿಟ್ರಿ ಅಂತ ಕಾಡುತ್ತಲ್ಲ. ಪಂಚಾಮೃತ ಗೊತ್ತಿಲ್ಲದೆ ಇದ್ದವರಿಗೆ ಎಲ್ಲ ಮಣ್ಣಿಗೆ ಹಾಕ್ತಾರೆ, ಪಾಪ ತುಪ್ಪ ವಯಸ್ಸು ಹಾಕಿಬಿಟ್ಟಾಗ ಸುಟ್ಟಾಕ್ಬಿಟ್ರು ಪಾಪಿಗಳು ಅಂತ ಬೈತಾರೆ. ಆ ಥರ ಆಯಿತು. ದಾಸರು ಹೇಳಿದ್ರು, ಏನೂ ಇಲ್ಲ, ನಾ ಇನ್ನೊಮ್ಮೆ ಕಾಶಿಗೆ ಹೋಗಲಿಕ್ಕೆ ಬರುತ್ತದೆ, ಗಂಗಾ ತರಲಿಕ್ಕೆ ಬರುತ್ತೆ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕತ್ತೆ ಸಾಯ್ಬೇಕಾದ್ರೆ ನೀರು ಹಾಕಿದರೂ ಪುಣ್ಯ ಬಂತು ಅಂತ ಹೇಳ್ತಾರೆ, ತಂದೆ ತಾಯಿಗೆ ಹಾಕೋದಿಲ್ಲ ಜನ ಎಂಥ ಕಾಲ ಇರ್ಬೋದು ನೆಂಟುಗಳು. ಅಂದರೆ ಕತ್ತೆಗೂ ಹಾಕಷ್ಟು ಸೌಜನ್ಯ ಅವರು ತೋರಿಸಿದರೆ, ತಂದೆ ತಾಯಿನೂ ಕೂಡ ಜನಗಳಿದ್ದವರು ಈ ಪಾಠ ಆಗಬೇಕಿದ್ವು. ಮಗನಿಗೆ ಯಾವ ಕೋಟಿ ಆಸ್ತಿ ಮಾಡಿದ್ರೂ ಅರ್ಥ ಇಲ್ಲ, ತಂದೆ ತಾಯಿ ಅಂತ್ಯಕಾಲಕ್ಕೆ ಅವನು ಬರದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಆ ಕಾಲಕ್ಕೆ ಬರಲಿ ಅಂತಾನೆ ಉಳಿದವ್ರಿಗೆ ಏನು ಕಮಿಟ್ಮೆಂಟ್ ಇರುತ್ತೆ, ಮಕ್ಕಳಿಗೆ ಕಮಿಟ್ಮೆಂಟ್ ಇರಬೇಕು. ಮತ್ತು ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ರೆ ಉಳಿದವ್ರಿಗೆ ಚಾನ್ಸೇ ಇಲ್ಲ. ಅರ್ಥ ಮಾಡಿಕೊಂಡ್ರೆ ವಿಧಿದಾಸರಿಂದ ಕರಿಬೇಕಾದ ಪಾಠ ಇದೆ. ಕತ್ತೆ ನೀರು ಕುಡಿಸೋ ದೊಡ್ಡ ವಿಚಾರ ಅಲ್ಲ, ಎಷ್ಟು ತತ್ವ ತೋರಿಸ್ಕೊಡ್ತಾರೆ ಆ ಮೂಲಕವಾಗಿ. ಜೀವನದಲ್ಲಿ ಅಂತ್ಯಕಾಲಕ್ಕೆ ಬೇಕಾಗ್ತಕ್ಕಂಥ ದೊಡ್ಡ ಒಂದು ಅಗತ್ಯವನ್ನು ಪೂರೈಸದೆ ಹೋದರೆ ನಮ್ಮ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಆ ಶಿಷ್ಯರಿಗೆಲ್ಲ ಭಾರಿ ಶಾಕ್ ಆದಾಗಾಯಿತು. ಅವರು ಅನುಸಂಧಾನ ಹೇಗೆ ಮಾಡ್ತಾರೆ ನೋಡಬೇಕು. ನಮ್ಮ ಜೀವನ ಅಭ್ಯಾಸ ಮಾಡ್ಕೋಬೇಕಲ್ಲ. ಯಾರು ಕಷ್ಟದಲ್ಲಿರ್ತಾರೆ ಆ ಕಾಲಕ್ಕೆ ಯಾರೋ ಎಕ್ಸಾಮ್ ಪ್ರಿಪೇರ್ ಆಗಿರ್ತಾರೆ, 100 ರೂಪಾಯಿ ಫೀಸ್ ಬೇಕಾಗಿರುತ್ತೆ ಅವ್ರಿಗೆ, ನಾವು ಕೊಡೋದಿಲ್ಲ. ಅವ್ರ ಕೆರಿಯರ್ ಪೂರ್ತಿ ಹಾಳಾಗೋಗುತ್ತೆ. ಅವ್ನು ಬೇಕಾದ 100 ರೂಪಾಯಿ ಅಷ್ಟೇ, ಜಾಸ್ತಿ ಅಲ್ಲ. ಆ 100 ರೂಪಾಯಿ ಆ ಕಾಲಕ್ಕೆ ಕೊಟ್ಬಿಟ್ಟ ಅಂತ ಕೇಳಿದರೆ ಅವ್ನ ಕೆರಿಯರೇ ಚೇಂಜ್ ಆಗೋದು ಕಂಪ್ಲೀಟ್ ಆಗಿ. ಮುಂದೆ ಜೀವನ ಪೂರ್ತಿ ಅವ್ರು ಎಷ್ಟು ನೆನೆಸ್ಬೋದು, ಯಾರಿಗೋ 100 ರೂಪಾಯಿ ಕೊಡೋದು ಬೇರೆ, ಎಕ್ಸಾಮಿಗೆ ಕೂಡ 100 ರೂಪಾಯಿ ಕೊಡೋದು ಬೇರೆ. ಅದು ಅರ್ಥ ಮಾಡಿಕೊಂಡ್ರೆ ಅಗತ್ಯವನ್ನು ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಜ್ಞಾನಿಗಳು ಮತ್ತು ತಿಳುವಳಿಕೆ ಇದ್ದವ್ರು ಮಾತ್ರ ಉಪಯೋಗ ಮಾಡ್ಕೊಡ್ತಾರೆ. ಏಕೆಂದರೆ ನಾಳೆ ಏಕಾಚಿ, ಎಲ್ರಿಗೂ ಏಕಾಚಿ ಬರುತ್ತೆ. ಎಷ್ಟೇ ಉಪವಾಸ ಮಾಡ್ತಾರೆ, ಅವಕಾಶ ಮಿಸ್ ಮಾಡಿಕೊಂಡ್ರೆ ಅಷ್ಟೇ. ಮತ್ತು ಅವಕಾಶ ಮನುಷ್ಯ ಭೂಲೋಕದಲ್ಲಿರೋರಿಗೆಲ್ಲ ಏಕಾಚಿ ಬಂದೇ ಬಂದರೂ ಕೂಡ ಕೆಲವೇ ಜನ ಮಾತ್ರ ಉಪಯೋಗ ಮಾಡಿಕೊಂಡ ಹಾಗೆ ಇವತ್ತು ಅವಕಾಶ ಜೀವನದಲ್ಲಿ ಬೆಳಗಿಂದ ಸಾಯಂಕಾಲದ ಅವಕಾಶ ಕೊಡ್ತಾನೆ ಇರ್ತಾನಂತೆ. ನಾವು ಮಿಸ್ ಮಾಡ್ಕೊತಾ ಹೋಗ್ತೇವೆ ಅಷ್ಟೇ, ಬರೀ ಮಿಸ್ ಮಾಡಿಕೊಳ್ಳೋದ್ರೆ ಬೈದು ಬಿಡ್ತೇವೆ, ಜೊತೆಗೆ ಬೈದು ಹೆಮ್ಮೆ ಪಡ್ತೇವೆ, ಹಬ್ಬ ಸಜ್ಜನ ಓಡಿಸ್ಬಿಟ್ಟೆ ಆ ಮನುಷ್ಯನ ಮನೆಯಿಂದ ಇವತ್ತು ಅಂತ. ಅದು ತಪ್ಪು. ಭೂತದಯ ಎಂಬುದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು. ಅದನ್ನೇ ಭಗವಂತ ದೈವಿ ಸಂಪತ್ತಿನ ಬಗ್ಗೆ ಹೇಳಬೇಕಾದ್ರೆ ದಯಾಭೂತೇಶು ಅಲೋಲುಪ್ತಮ್ ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ದಯ ತೋರಿಸೋ ಪ್ರತಿ ಬರದೇ ಹೋದರೆ ನೀವು ಜ್ಞಾನಕ್ಕೆ ದೂರ ಇದ್ದೀರಿ ಅಂತ ಅರ್ಥ. ಅಪ್ರೋಷನಾಗ ಚಾನ್ಸಸ್ಸೇ ಇಲ್ಲ. ಆಚಾರ್ಯರ ಮಾತು, ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತಿ ಈಶ್ವರ. ಪ್ರಾಣಿಗಳು ದೇವರಿನ ಉಪಕಾರ ಮಾಡೋ ಕಾರಣ ಇಲ್ಲ. ದೇವರು ಸರ್ವತಂತ್ರ ಸ್ವತಂತ್ರ ಪರಿಪೂರ್ಣ. ಆತನ ಉಪಕಾರ ಮಾಡೋ ಪ್ರಸಂಗ ಬರೋದಿಲ್ಲ. ಆದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ಕಷ್ಟ ಆಗ್ಬಾರ್ದು, ಆತನ ಒಪ್ಪಿಸ್ಬೇಕಷ್ಟೇ ಮಾಡೋದು. ಇನ್ನೊಬ್ಬರಿಗೆ ದೇವರೇ ಬಂದು ಕೇಳಿದ್ರೆ ಉಪಕಾರ ಮಾಡ್ತೀವಿ ಅಂದರೆ ಅದಕ್ಕಿಂತ ದಡತನ ಮತ್ತೊಂದಿಲ್ಲ. ದೇವರಿಗೆ ಯಾರು ಉಪಕಾರ ಮಾಡೋ ಕಾರಣ ಸರ್ವತಂತ್ರ ಸ್ವತಂತ್ರ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅಂತವ್ರು ಏನು ಮಾಡಬೇಕು? ನಾವೀಗ ಪಾಠ ಕಲಿಸಿಕೊಡ್ತಾರೆ. ಇನ್ನೊಬ್ರಿಗೆ ಉಪಕಾರ ಮಾಡಿ, ನಮಗೊಂದು ಯಾರೋ ಕೆಲಸ ಕೊಡಿಸಿರು ಅಂತ ತಿಳ್ಕೊಬೋಣ. ಕೆಲಸ ಕೊಡಿಸೋರಿಗೆ ಕೆಲಸ ಕೊಡೋ ಸಾಧ್ಯ ಇಲ್ಲ, ಯಾಕೆ ನಮಗೆ ಕೊಡಿಸೋವ್ರೆ ಅವರು, ಅವ್ರಿಗೆ ಕೊಡಿಸೋ ಸಾಧ್ಯ ಇಲ್ಲ. ನಾವೇನು ಮಾಡಬೇಕಾಗ, ನಮ್ಮ ಹತ್ರ ಯಾರೋ ಕೇಳ್ಕೊಂಬರ್ತಾರಲ್ಲ, ಈ ಕೆಲಸ ಮಾಡಿಕೊಟ್ರೆ ಅವ್ರ ಋಣ ತೀರಿಸ್ದಾಗಲಕ್ಕ. ನಾವು ಅವರಿಗೆ ವಾಪಸ್ ಕೊಡ್ತೀವಿ ಅಂದರೆ ಋಣ ತೀರಿಸ್ದಾಗಲ್ಲ, ಅವ್ರ ನೆಚ್ಚಿತೇನೆ ಇಲ್ಲ. ಇನ್ನೊಬ್ಬರಿಂದ ಸನ್ನಿವೇಶದಲ್ಲಿದ್ದಾಗ ನಮಗೆ ಇವ್ರು ಮಾಡಿದ್ರಲ್ಲ, ನಾವು ಇನ್ನೊಬ್ಬರಿಗೆ ಆ ರೀತಿ ಮಾಡೋಣ ಅಂತ ಬಂದರೆ ಅದು ಸೆಟ್ ಅದರ. ಇಲ್ಲಿ ಅಪ್ಲೈ ಮಾಡ್ಕೊಂಬೋದಿಲ್ಲ. ಅವೀಗ ಇಲ್ಲಿ ದಾರಿ ತಪ್ಪೋದ್ರಿಂದ ಸಿದ್ಧಿ ಆಗೋದಿಲ್ಲ. ವಿಜಯದಾಸರ ಜೀವನದಲ್ಲಿ ಅವ್ರು ಹೇಳಿದ್ದೆಷ್ಟು ಮುಖ್ಯನೋ ಬದುಕಿದ್ದು ಅಷ್ಟೇ ಮುಖ್ಯವಾದ ಸಂಗತಿಯಾಯಿತು. ಈ ರೀತಿ ಮಾಡ್ತಾ ತುಂಬ ಸಾಧನೆಗಳನ್ನು ಮಾಡ್ತಾರೆ. ಮೋಹನದಾಸರಿಗೆ ಅಪಮೃತ್ಯು ಬೇರೆ ಬಂದಿತ್ತಂತೆ. ಒಂದು ಕಡೆ ಹುಟ್ಟಿದಾಗಲೇ ಸಾಯ ಸ್ಥಿತಿ ಇತ್ತು, ಮುಂದೊಮ್ಮೆ ಸಾಯ ಯೋಗ ಬಂತು. ಅವರು ಪ್ರತಿನಿತ್ಯ ಎಲ್ಲಿ ಗೋಪಾಲದ ವಿಜಯದಾಸರು ಹೋದರೂ ಇದ್ದು ಹೋಗ್ತಾ ಇದ್ರು ಮೋಹನದಾಸ. ಆ ಸತ್ತೆ ಅವ್ರು ರಾಮೇಶ್ವರಿ ಹತ್ತಿರ ಹೊರಟಿದ್ದಾರೆ, ಈ ಸತ್ ಮಾತ್ರ ಬರೋದು ಬೇಡ ಅಂತ ಹೇಳಿ. ಗುರುಗಳಾಗ್ನೆ ಅಂದರೆ ಫೈನಲ್ ಅವರಿಗೆ, ಆದರೆ ಮನಸ್ಸಿಗೆ ಆತಂಕ, ಯಾಕೆ ಬೇಡ ಅಂದರೋ ಏನು ಗೊತ್ತಿಯೋ, ಆ ತಪ್ಪು ಮಾಡಿದ್ದೇನೋ ಆ ಥರ ಯೋಚನೆ ಮಾಡ್ತಾ ಇದ್ರು. ಅಲ್ಲೇ ಉಳ್ಕೊಂಡ್ಬಿಟ್ರು ಅವರು, ಮೋಹನದಾಸರು ಅವ್ರ ಹೆಂಡತಿ ಅಲ್ಲೇ ಉಳ್ಕೊಂಡ್ರು. ರಾಮೇಶ್ವರಿ ಹತ್ತಿರ ಹೊರಟುಬಿಟ್ರು. ಸೊಸೆಯನ್ನ ಕರೆದು, ನೋಡಮ್ಮ ಆಪತ್ತು ಬಂದಾಗ ಸ್ಮರಣೆ ಮಾಡು ನಮ್ಮ ಸ್ಮರಣೆ ಅಂತ ಹೇಳಿ ಹೋಗ್ಬಿಟ್ರಷ್ಟೇ. ಆಗ ಏನೋ ಅರ್ಥ ಆಗಲಿಲ್ಲಪ್ಪ, ಆಗೇನೋ ಅರ್ಥ ಆಗಲಿಲ್ಲ. ಅವ್ರು ಹೊರಟೋಗ್ಬಿಟ್ರು. ಸ್ವಲ್ಪ ದಿವಸಕ್ಕೆ ಏನಾಯ್ತಂತೆ, ಇದ್ದಕ್ಕಿದ್ದಾಗೆ ಬೆಳಿಗ್ಗೆ ಗೆದ್ರು, ಇನ್ನೇನು ಹೇಳ್ತಾರೆ ತಕ್ಷಣ ಬಿದ್ದೇ ಬಿಟ್ರು ಮೋಹನದಾಸ್. ಪ್ರಾಣ ಹೋಗೇ ಬಿಡ್ತು ಅಷ್ಟೊಂದು. ಆಗ ಭಾರಿ ಗಾಬರಿ ಆಯ್ತು. ಮುನ್ಸೂಚನೆ ಏನೂ ಇರಲಿಲ್ಲ, ಯಾವ್ಯಾವ ಯುವತಂಕನೂ ಇರಲಿಲ್ಲ. ಹೇಗಾಯಿತು ಅಂತ ದುಃಖಪಟ್ಟುಬಿಟ್ರು. ಜನಗಳೆಲ್ಲ ನೋಡಿದ್ರು, ಎಷ್ಟೊತ್ತು ಕಾಯ್ತಾರೆ, ಇನ್ನು ಏನು ಇದು ಮಾಡೋಣ ಅಂತ ಹೇಳಿಬಿಟ್ಟು ಶಾಸ್ತ್ರದ ಪ್ರಕಾರ ಬೇಗ ಮಾಡಬೇಕು, ತಯಾರಾಗ್ತಾ ಇದ್ದಾರೆ. ಈಕೆ ನೋಡಿದ್ರೆ ಭಾರಿ ದುಃಖ ಆಗಿತ್ತು. ಇದ್ದಕ್ಕಿದ್ದಾಗ ಜ್ಞಾಪಕ ಆಯಿತು ಅವ್ರು ಹೇಳಿದ್ದು, ಹೋಗಬೇಕಾದ್ರೆ ಆಪತ್ತು ಬಂದಾಗ ಸ್ಮರಣೆ ಮಾಡು ಅಂತ ಹೇಳಿದ ತಕ್ಷಣ ಈಗ ಓಹೋ ಇದಕ್ಕೆ ಹೇಳಿರ್ಬೋದು ಅಂತ ತಿಳ್ಕೊಂಡು ಆಗ ಸ್ಮರಣೆ ಮಾಡಿರ್ತಾರೆ. ಗುರುಗಳು ಸ್ಮರಣೆ ಮಾಡಿದ ತಕ್ಷಣ ವಿಜಯರಾಯರಲ್ಲಿ ಇರ್ತಾರೆ, ಆ ಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಸೀದಾ ಅಲ್ಲಿಂದ ಏನು ಮಾಡಿದ್ರಂತೆ, ಒಂದು ರೂಪದಿಂದ ಯಮಲೋಕಕ್ಕೆ ಹೋದ್ರಂತ ಸ್ವತಃ. ಅಲ್ಲಿ ಮೋಹನದಾಸರು ಕರ್ಕೊಂಡೋಗಿರ್ತಾರೆ, ಅಲ್ಲಿಗೆ ಕರ್ಕೊಂಡು ಕೇಳ್ತಾರೆ, ಏನಿದು ಯಾತ ಕರ್ಕೊಬೋದು ನಮ್ಮ ಶಿಷ್ಯನ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿದೆ. ಹೇಳ್ತಾರೆ ಆ ರೀತಿಯಾಗಿಲ್ಲ, ಆಯುಷ್ಯ ಮುಗಿದಿದ್ದರೆ ಕರ್ಕೊಂಬಂದಿದ್ದೀರಲ್ಲ, ಆಯುಷ್ಯ ಅವ್ರಿಗೆ ಮುಗಿದಿಲ್ಲ, ಆಯುಷ್ಯ ಬೇಕಾದಷ್ಟಿದೆ, ಮತ್ತೆ ಯಾಕೆ ಕರ್ಕೊಂಬಂದ್ರು ಅಂತ ತೆಗೆದು ನೋಡ್ತಾರೆ. ಆ ಊರಲ್ಲಿ ಇನ್ನೊಬ್ಬ ಇದ್ದ, ಮೋನಪ್ಪ ಅಂತ ಒಬ್ಬ ಇದ್ದ, ಅವನ ಆಯುಷ್ಯ ಮುಗಿದಿತ್ತು. ಕನ್ಫ್ಯೂಷನ್, ಇವತ್ತು ನಮ್ಮಲ್ಲೂ ಕನ್ಫ್ಯೂಷನ್ ಆಗಿ ಅಲ್ಲೂ ಆಗುತ್ತೆ ಅಂತ ಹೇಳ್ತಾರೆ. ಯಮದೇವರ ಆಫೀಸ್ನಲ್ಲೂ ಹೆಚ್ಚು ಕಡಿಮೆ ಆಗೋದುಂಟು, ಭಾರಿ ಕೇರ್ಫುಲ್ ಆಗಿರ್ಬೇಕು ನಾವು. ನಿತ್ಯ ಚಿತ್ರ ಇರೋ ಚಿತ್ರಗುಪ್ತ ಯಾಕಿರ್ತೀವಿ ಗೊತ್ತಾ, ಲೆಕ್ಕ ಸರಿಯಾಗಿ ಮೇಂಟೈನ್ ಮಾಡ್ತಾರೆ ಪಾಪ. ಏನಾದ್ರು ಮಾಡದೆ ಹೋದ್ರೆ ಹೋಗ್ಬಿಡು, ಸಂಧ್ಯಾ ಏನಾದ್ರು ಮಾಡಿದ್ರೆ ಸರಿಯಾಗಿ ಊಟ ಮಾಡದೆ ಹೋದರೆ ನಮ್ಮ ಲೆಕ್ಕ ಹೆಚ್ಚು ಕಡಿಮೆ ಬರೆದ್ರೆ ಪಂಚಿತ ಆಗುತ್ತೆ ಆಮೇಲೆ, ಅದು ಸರಿಯಾಗಿ ಬರೋದ್ರೆ. ಇಂಥ ಎಷ್ಟು ಕೇಸ್ ಆಗುತ್ತೆ ಗೊತ್ತಾ, ಎಲ್ಲೋ ಒಂದು ಲಕ್ಷ ಕೋಟಿಗೆ ಆಗತಕ್ಕಂಥ ಪ್ರಸಂಗಗಳಿವೆ. ನಾರ್ಮಲಿ ತಪ್ಪಾಗುತ್ತೆ, ಒಮ್ಮೊಮ್ಮೆ ತಪ್ಪಾಗುತ್ತೆ. ಅದು ಇವತ್ತು ರುಜುಗಳು ಬಿಟ್ಟರೆ ಉಳಿದವರು ತಪ್ಪು ಮಾಡೇ ಮಾಡ್ತಾರೆ. ಆದ್ದರಿಂದ ಒಂದಲ್ಲ ಒಂದು ಕಾಲಕ್ಕೆ ಮಾಡಿದ್ರು ಪಾಪ. ವಿಜಯದಾಸರು ಸಿಕ್ಕರು ಸೆಟ್ರೇಟ್ ಆಯಿತು, ಇಲ್ಲ ಹೋದರೆ ಸೆಟ್ರೇಟ್ ಆಗ್ತಿದ್ದಿಲ್ಲ. ಹೇಳಿದ್ರಂತೆ ತಕ್ಷಣ ಯಮದೇವರು ಇವರು ಗೌರವಿಸ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ. ಆಮೇಲೆ ಅವ್ರು ವಾಪಸ್ ಬಿಟ್ಟು ಅವ್ರನ್ನ ಕರ್ಕೊಂಬಿ ಅಂತ ಕಳಿಸ್ತಾರೆ. ಅವ್ರು ವಾಪಸ್ ಬಿಟ್ಟು ಕರ್ಕೊಂಬರ್ಲಿಕ್ಕೆ ಹೋಗ್ತಾರೆ. ಅವ್ರು ಇನ್ನೇನು ಆಗಲೇ ಇವತ್ತು ನಾವು ಚಿಕ್ಕಲಪರಿಗೆ ಹೋದ್ರೆ ಕಟ್ಟೆ ತೋರಿಸ್ತಾರೆ, ಅಲ್ಲಿ ಮಲಿಸಿದ ಕಟ್ಟೆ, ಅವರ ಶವನ ಮಲಿಸಿದ ಕಟ್ಟೆ, ಇನ್ನೇನು ಎತ್ತಬೇಕು ಅಂತ ಬರ್ತಿದ್ದಾರೆ. ಸರ್ಕಾರ ಬರ್ತಾರೆ, ಅದನ್ನು ತಂದು ಜೀವನ ಬಹಳ ಪ್ರವೇಶ ಮಾಡಿಸ್ತಾರೆ. ನೋಡಿ, ಜೀವ ದೇಹ ಬೇರೆ ಅಂತೇಳೋಕ್ಕೂ ಸಾಧಕ ಇದು. ಜೀವ ಬೇರೆ ದೇಹ ಬೇರೆ, ಒಳಗೆ ಎಂಟರ್ ಆಗ್ತಾರೆ. ನೋಡಿ, ಎಂಟಕ್ಕೆ ಹೋಗ್ತಾರೆ, ಅಲ್ಲಿ ಅಲ್ಗಾಡ್ತಾರೆ ಮೈ ಕೈ ಕಾಲು. ನೋಡಿ, ಎದ್ದು ಕುತ್ಕೊಂಡೇ ಬಿಟ್ರು. ತಂದೆ ವಿಜಯರಾಯ ವೇಳ್ಳಕ್ಕೆ ಬಂದ ವಿಜಯ ದೇವರಾಮ ಹೇಳ್ತಾರೆ, ಎದ್ದು ಬಿಟ್ರಂತ ಆಗ್ಲೇನೆ. ಅದಕ್ಕೆ ಅನುಭವಿಸ್ತವ್ರು ಅವರು, ವಿಜಯದಾಸರ ಬಂದು ಎಲ್ಲ ನೋಡಿದವರಾದ್ರಿಂದ ಸ್ತೋತ್ರ ಮಾಡಿ ಎಲ್ಲರೂ ಪರಮಾಶ್ಚರ್ಯ ಆಯ್ತು. ಅವರು ದೊಡ್ಡವರು ಬೇರೆ, ಸಣ್ಣವ್ರು ಬೇರೆ, ಜೊತೆ ಇವರು ದೊಡ್ಡವರು, ಊರು ಸಣ್ಣದು, ಎಲ್ಲ ಜನ ನೋಡಕ್ಕೆ ಸೇರಿದ್ರು. ಆ ಮೂರೊಬ್ಬರು ಸೇರ್ಕೊಂಡಿದ್ದ, ಇವ್ರ ಎದುರು ಅವ್ರು ಬಿದ್ದ ತಕ್ಷಣ ಅವ್ನು ಕರೋಡಿ ಅಟ್ಕೊಂಡು ಹೋಗ್ಬಿಟ್ರ ಆ ಕಡೆ ಆಗೋಯ್ತು. ಆಯುಷ್ ಆತನ ಮುಗಿದಿತ್ತು ಇವ್ರದ್ದಲ್ಲ, ಇಂಥ ಇದನ್ನು ಸರಿ ಮಾಡ್ಬೇಕಾದ್ರೆ ಯಾರಿಗೆ ಸಾಧ್ಯ? ಇದು ಅಫಿಷಿಯಲ್ ಲೆವೆಲ್ ಮಿಸ್ಟೇಕ್ ಆದಾಗ ಯಾರೂ ಸರಿ ಮಾಡಕ್ಕೆ ಬರೋದಿಲ್ಲ. ಆ ಕ್ಯಾಟಗರಿ ಇದ್ರೆ ಕ್ಯಾಲಿಬರ್ ಮಾತ್ರ ಮಾಡಕ್ಕೆ ಬರೋದು. ವಿಜಯದಾಸ ರೀತಿ ಮಾಡಿಬಿಟ್ಟು ಭುವನದಾಸನ ಕಾಪಾಡ್ತಾರೆ, ಅದನ್ನು ಅವ್ರು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. ಮೋಹನದಾಸರು ಜಗನ್ನಾಥ ದಾಸರು ಸಮವಯಸ್ಕರು, ಪೂರ್ತಿಯಾಗಿ ಅವ್ರ ಜೀವನ ಪೂರ್ತಿ ಸಮವಯಸ್ಕರೇ. ಇದ್ದಿದ್ದು ಹೆಚ್ಚು ಕಡಿಮೆ ಅಷ್ಟೈದು ದಿವಸಗಳ ಕಾಲ, ಮೂರ್ನಾಲ್ಕು ವರ್ಷ ವ್ಯತ್ಯಾಸ ಅಷ್ಟೇ. ಹುಟ್ಟಿನಲ್ಲಿ ಒಂದೆರಡು ವರ್ಷ ವ್ಯತ್ಯಾಸ, ಇದರಲ್ಲಿ ಎರಡು ಮೂರು ವ್ಯತ್ಯಾಸ ಅಷ್ಟೇ. ಮೋಹನದಾಸರು ಒಳ್ಳೆ ಜ್ಞಾನಿಗಳಾಗಿ ಕೋಲು ಹಾಡಂತ ಬರೆದವರು ಅವರೇ. ನಮ್ಮ ಕನ್ನಡದ ಕನ್ನಡ ಹರಿದಾಸ ಸಾಹಿತ್ಯದಲ್ಲಿ ಕೋಲು ಹಾಡು ಸಿಗೋದು ಬಹಳ ಕಡಿಮೆ. ಅದು ಬರೆದವರು ಅಂದರೆ ಮೋಹನದಾಸರೇ. ವಿಶೇಷ ಕೀರ್ತಿ ಪಡೆದವರು ಮೋಹನದಾಸರು. ಅವರು ಲಕ್ಷ್ಮಣದಾಸರು ಶಿಷ್ಯರು ಫಲಶ್ರುತಿ ಬೇರೆ ಬರೆದಿದ್ದಾರೆ, ಅದಕ್ಕೆ ಮೋಹನದಾಸರ ಸಾಧನೆ ಹಾಗಾಯಿತು. ಈಗ ಅನೇಕರು ಉದ್ಧಾರ ಮಾಡಿದ ಹಿರಿಮೆ ಶ್ರೀ ವಿಜಯದಾಸರದು. ಅಂಥ ಮಹಾನುಭಾವರು ಆದವಾಯನಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇತ್ತು. ಇನ್ನೊಂದು ವಿಶೇಷ, ತುಂಬ ತೀರ್ಥಯಾತ್ರೆ ಮಾಡಿದರು, ಅದರ ಜೊತೆಗೆ ಅದನ್ನೆಲ್ಲ ರೆಕಾರ್ಡ್ ಮಾಡಿದರು, ಮಾಡಿದ್ದನ್ನೆಲ್ಲ ಹಾಡುಗಳಲ್ಲಿ ಬರೆದರು. ಅದನ್ನು ವಿಶೇಷವಾಗಿ ಇವತ್ತು ನಮಗೆ ತೀರ್ಥಯಾತ್ರೆ ಬಗ್ಗೆ ಮಾಹಿತಿ ಬೇಕು ಅಂದರೆ ಎರಡೇ ಗ್ರಂಥಗಳು, ಒಂದು ತೀರ್ಥ ಪ್ರಬಂಧ, ಇನ್ನೊಂದು ವಿಜಯರಾಯರ ಬಹಿ ಸುಳಾದಿಗಳಷ್ಟೇ. ತುಂಬ ಸ್ತೋತ್ರಗಳು ಬರೀತಾರೆ, ಎಷ್ಟು ವಿಷಯ ಬರೀತಾರೆ ಅಂದರೆ ನಿಮಗೆ ಆಶ್ಚರ್ಯ. ಘಟಿಕಾಚಲ ಇದೆ ಅಂತ ತಿಳ್ಕೊಳ್ಳಿ, ಮನ್ನಾರಗುಡಿ ಇದೆ ಅಂತ ತಿಳ್ಕೊಬೇಕು. ಅದ್ರ ಹಿನ್ನೆಲೆ ಏನು ಅಂತ ಗೊತ್ತಾಗಬೇಕಾದ್ರೆ ಇವತ್ತು ಸ್ಥಳ ಮಹತ್ವ ಪುರಾಣಗಳು ಸಿಗೋದಿಲ್ಲ, ಅಷ್ಟರ ಮಟ್ಟಿಗೆ ಮಿಸ್ ಆಗಿಬಿಟ್ಟಿದೆ. ವಿಜಯದಾಸರ ಹಾಡಿನಲ್ಲಿ ಮಾತ್ರ ಸಿಗುತ್ತೆ. ಅದು ಎಷ್ಟು ಪ್ರೊಟೆಕ್ಟ್ ಮಾಡಿದರೆ ವಿಜಯದಾಸರು ಅಂದರೆ, ಸಂಸ್ಕೃತ ಅನೇಕ ವಿಚಾರಗಳನ್ನು ದಾಖಲೆ ಮಾಡಿ ಉಳಿಸಿದ ಕೀರ್ತಿ ಕೂಡ ವಿಜಯರಾಯರಿದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ಎರಡು ನಮ್ಮನ್ನು ಬರೀಬಾರ್ದು, ತೀರ್ಥಪರ್ವದಿಂದ ಬರದೇ ತಗೊಂಡು ಹೋಗಬೇಕು, ವಿಜಯದಾಸರ ಕೃತಿಗಳನ್ನು ಸರಿಯಾಗಿ ಓದ್ಕೊಂಡು ಹೋಗಬೇಕು. ಹಾಗಾದರೆ ಒಳ್ಳೆ ತೀರ್ಥಯಾತ್ರೆ ಮಾಡೋಕ್ಕೆ ಬರುತ್ತೆ. ತೀರ್ಥಕ್ಷೇತ್ರ ಸ್ತೋತ್ರ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ವಾದಿರಾಜ ಸ್ವಾಮಿಗಳು, ಮಹಿಮೆ ಏನೇ ತಿಳಿಸ್ಕೊಟ್ಟು ವಿಜಯದಾಸ. ಮತ್ತು ವಿಜಯದಾಸರಿಗೆ ವಾದಿರಾಜ ಮೇಲೆ ಭಾರಿ ಗೌರವ, ಅದೆಲ್ಲ ತಿಳ್ಕೊಂಡು ಇನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಇದೆ. ಇಷ್ಟು ಕೆಲಸವನ್ನು ಮಾಡ್ತಾರೆ. ಕೊನೆಗೆ ಒಂದು ಸರ್ತಿ ಅವ್ರಿಗೆ ಏನಾಯಿತು ಅಂದರೆ, ಚಿಪ್ಪಗಿರಿಯ ಜನ ಆದವಾಯನ ದೇವರ ಬಳಿಗೆ ಒಂದು ಬರತ್ತು, ಒಂದು ಗುಂಪೆ ಬರತ್ತು. ಆ ಊರಲ್ಲಿ ಒಬ್ಬ ಮಂತ್ರವಾದಿ ಸೇರ್ಕೊಂಡ್ಬಿಟ್ಟಿರ್ತಾರೆ, ವಾಮಾಚಾರ್ಯ. ಊರಿನ ಜನ ಭಾರಿ ಕಿರುಕುಳ ಕೊಡ್ತಾ ಇರ್ತಾರೆ. ಟೆರರಿಸ್ಟ್ಗಳು ಎರಡು ವಿಧ, ಈ ಶೂಟ್ ಮಾಡೋ ಟೆರರಿಸ್ಟು, ಬಾಂಬ್ ಟೆರರಿಸ್ಟ್ಗಳು ಬೇರೆ, ಈ ಬೂದಿ ಕೊಡೋ ಟೆರರಿಸ್ಟ್ಗಳು ಯಾರೋ ಒಂಥರ ಮಂಕು ಬೂದಿ ಹಾಕಿಬಿಡ್ತಾರೆ. ಇವ್ರ ದೇಹ ಇವ್ರು ಹೊಡಿತಾರೆ, ತಲೆ ಅವ್ರು ಕೆಡಿಸ್ತಾರೆ, ತಲೆ ಕೆಡಿಸೋ ಜನಗಳು ಅವರೆಲ್ಲ. ಅಂಥವ್ರು ತುಂಬ ಜನ ಸಿಗ್ತಾರೆ, ಅವರಿಂದ ಕಾಟ ಜಾಸ್ತಿ ಆಗಿಬಿಟ್ಟು ಎಲ್ಲರನ್ನು ಕೂಡ ವಾಮಾಚಾರದ ವಶ ಮಾಡ್ಕೊಂಡ್ಬಿಟ್ಟು ದಾರಿ ತಪ್ಪಿಸಿ ಕ್ಷುದ್ರ ದೇವತೆಗಳ ಆರಾಧನೆಗೆ ಮಣಿ ಮಾಡ್ತಾ ಇದ್ದ. ಚಿಪ್ಪಗಿರಿ ಭಾಸ್ಕರ ಕ್ಷೇತ್ರ ಅಂತ ಅದಕ್ಕೆ ಹೆಸರು, ಒಳ್ಳೆ ಕ್ಷೇತ್ರ. ಇಂಥವ್ರು ಸೇರ್ಕೊಂಡ್ಬಿಟ್ಟು, ಸಾಮಾನ್ಯ ಕೆಟ್ಟವರೆಲ್ಲ ಒಳ್ಳೆ ಕ್ಷೇತ್ರ ಆರಿಸ್ಕೋತಾರಂತ. ಕ್ಷೇತ್ರದಲ್ಲೇ ಭೀಮಸೆ ಮಹಾಭಾರತ ಓದಿದವರಿಗೆ ದೊಡ್ಡ ದೊಡ್ಡ ರಾಕ್ಷಸರೆಲ್ಲ ಇದ್ದು ತೀರ್ಥಕ್ಷೇತ್ರದಲ್ಲೇನೆ. ಭೀಮಸೇನ ದೇವರು ಹೋಗಿ ಅವ್ರನ್ನ ಕೊಂದಿದ್ದಕ್ಕೆ ತೀರ್ಥಕ್ಷೇತ್ರಗಳು ಪವಿತ್ರವಾದವು ಅಂತ ಹೇಳ್ತಾರೆ. ಇವನು ಅಲ್ಲೇ ಸೇರ್ಕೊಂಡಿದ್ದ. ಇವತ್ತು ನೀವು ಕುರುಕ್ಷೇತ್ರಕ್ಕೆ ಹೋಗಿ, ಅಲ್ಲಿ ಗೀತೋಪದೇಶ ಮಾಡಿದ ಸ್ಥಳ ಅಂತಿದೆ, ಅಲ್ಲಿಗೆ ಹೋಗಿ ನೋಡಿ, ಪಕ್ಕದಲ್ಲಿ ಯಾರ್ದೋ ಸಮಾಧಿ ಇದೆ, ಗೊತ್ತಾಯ್ತು? ಅಂಥ ಸ್ಥಳದಲ್ಲಿ ಸಮಾಧಿ ಆಗ್ಬೇಕಾದ್ರೆ ಎಷ್ಟು ಅಪವಿತ್ರ ಮಾಡೋ ಯೋಚನೆ ಲೆಕ್ಕ ಇಟ್ಕೊಳ್ಳಿ. ಅಂತ ಪವಿತ್ರ ಗೀತೋಪದೇಶ ಮಾಡಿದ ಸ್ಥಳ ಇಲ್ಲಿ, ಪಕ್ಕದಲ್ಲಿ ಯಾವನ ಸಮಾಧಿ ಆಗಿರ್ಬೋದು? ನಾವೇನು ತಿಳ್ಕೊಳ್ಳಿ, ಜನ ಭಾರಿ ಪುಣ್ಯವಂತಲ್ಲ, ಎಷ್ಟು ಅವಮಾನ ಅಮ್ಮಯ್ಯ ಮೇಲಿಗೆ ಮಾಡಿದಾಗಲಿಲ್ಲ. ಈಗ ಇದೆಲ್ಲ ಯೋಚನೆ ಮಾಡಬೇಕು. ಪುಣ್ಯಕ್ಷೇತ್ರಗಳಲ್ಲಿ ಯಾವ ಶುದ್ಧಿ ಮೇಂಟೈನ್ ಮಾಡಬೇಕೇ ಹೊರತು ಅಶುದ್ಧಿಯನ್ನು ತರಬಾರದು. ಒಳ್ಳೆ ನಿದರ್ಶನ ಇದೆ. ಇಷ್ಟನ್ನು ತಿಳಿಸಿ ವಿಜಯದಾಸರು ಅಷ್ಟೆಲ್ಲ ಮಾಡಿಕೊಂಡು ಒಳ್ಳೆ ಕ್ರಾಂತಿ ಮಾಡ್ತಾರೆ. ಇವರೆಲ್ಲ ಕೇಳ್ಕೊತಾರೆ, ಸ್ವಾಮಿ ತಾವು ಬರಬೇಕು, ಅವನ್ನು ಮೀರಿಸೋ ವರ್ಚಸ್ಸು ನಮಗಿಲ್ಲ, ಈ ಊರು ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ವಿಜಯರ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಅವರ ವರ್ಚಸ್ಸಿಗೆ ಅರ್ಥ ಸರಿ ಹೋಗ್ಬಿಡು. ಸೂರ್ಯೋದಯ ಆಗ್ತಿರ್ಲಿಕ್ಕೆ ಕತ್ತಲೆ ಹೇಗೆ ಪರಿಹಾರ ಆಗಬೇಕೋ, ಇವರು ಬರ್ತಿರ್ಲಿಕ್ಕೆ ವಾತಾವರಣ ತಿಳಿಯಾಗುತ್ತೆ. ಅವರೆಲ್ಲ ವಾಮಾಚಾರಕ್ಕೂ ಪ್ರತಿಯಾಗಿ ಮಂತ್ರಗಳನ್ನು ತಂತ್ರಸಾರೋಕ್ತ ಮಂತ್ರನ ಪಠಣೆ ಮಾಡ್ತಾರೆ. ಎಲ್ಲ ಸ್ತಬ್ಧ ಆಗಿಬಿಡುತ್ತೆ, ಊರಿನ ಜನದಲ್ಲಿ ಎಲ್ಲ ಶಾಂತಿ ಬರುತ್ತೆ, ತುಂಬ ಖುಷಿಯಾಗಿಬಿಡುತ್ತೆ. ಕೊನೆಗೆ ಊರು ಬಿಟ್ಟು ಹೋಗ್ಬಿಡ್ತಾರೆ, ವಾಮಾಚಾರಿಕರು ಹಾಳಾಗ್ತಾರೆ, ಬಿಟ್ಟೇ ಹೋಗಿಬಿಡ್ತಾರೆ. ಆ ಕ್ಷೇತ್ರ ಶುದ್ಧಿ ಮಾಡಿದ ಕೆಲಸ ಇದು, ಅರ್ಥ ಮಾಡ್ಕೋಬೇಕು. ನಾವು ಒಬ್ಬ ಎಫಿಷಿಯೆಂಟ್ ಪೊಲೀಸ್ ಆಫೀಸರ್ ಬಂದರೆ ಬಡಾವಣೆಯೆಲ್ಲ ಒಂದು ಶುದ್ಧವಾದ ಕಂಟ್ರೋಲಲ್ಲಿರುತ್ತೆ, ಇಲ್ಲ ಗುಂಡಗಳು ಸೇರ್ಕೊಂಡ್ಬಿಡ್ತಾರೆ. ಮತ್ತು ಜ್ಞಾನಿಗಳು ಬಂದು ಬರದೇ ಹೋದರೆ ಈ ಅಯೋಗ್ಯದವರು ದುರ್ಮತದ ಪ್ರಸಾರ ಮಾಡತಕ್ಕಂಥ ಜನ ತಲೆ ಕೆಡಿಸಿಬಿಡ್ತಾರೆ. ಅದು ನಿದರ್ಶನವಾಗಿ ಆದರೆ ವಿಜಯದಾಸರ ಮಾಡಿದ ರೆಮಿಡಿನ ಅರ್ಥ ಮಾಡ್ಕೋಬೇಕು. ಅಲ್ಲೇ ವಾಸ ಮಾಡ್ತಿದ್ದು ಭೋಗೇಶ್ವರ ದೇವಾಲಯ ಅಂತ ಇವತ್ತಿಗೂ ಊರಲ್ಲಿ ದೊಡ್ಡ ದೇವಸ್ಥಾನ ಇದೆ, ಅಲ್ಲೇ ವಾಸ ಮಾಡ್ತಿದ್ರು. ಅವ್ರ ಮನೆಗೇನೆ ಅಂತ ಮಾಡಿದವರಲ್ಲ, ಅಲ್ಲೇ ಇದ್ದರು. ಅಲ್ಲಿಯ ಈಶ್ವರನನ್ನೇ ಕೈಲಾಸವಾಸ ಗೌರೀಶ ಈಶ ಅಂತ ಸ್ತೋತ್ರ ಮಾಡಿದ್ದು. ಇವತ್ತು ಅಲ್ಲಿ ಹೋದ್ರೆ ಅವೆಲ್ಲ ನೋಡ್ಬೋದು ನಾವು. ಆ ದರ್ಶನ ಮಾಡಿಕೊಂಡು ಮುಂದೆ ಬರ್ತಾರೆ. ಅಲ್ಲಿ ಊರು ಹೊರಗೆ ಸಂಚಾರಕ್ಕೆ ಅಂತ ಬಂದ ಕಾಲಕ್ಕೆ ಒಂದು ದಿವಸ ನೋಡ್ತಾರೆ, ಒಳ್ಳೆ ತೀರ್ಥ ಅದು. ಹಿಂದಕ್ಕೆ ಕಪ್ಲಿ ಬಾವಿ ಅಂತ ಕರೀತಾರೆ, ಅದರಿಂದ ಗದ್ದೆಗಳಿಗೆ ನೀರು ಹರಿಸಕ್ಕೆ ಭಾಳ ಉಪಾಯ. ಅಲ್ಲಿ ಬಂದು ನೋಡ್ತಾರೆ, ಇದ್ದಕ್ಕಿದ್ದ ಹಾಗೆ ಭಾಳ ಸಂತೋಷ ಪಡ್ತಾರೆ. ಅಲ್ಲಿ ಸ್ನಾನ ಮಾಡ್ತಾರೆ, ಶಿವ ಸಾನ್ಯಕ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಮತ್ತು ಹಾಗೆಯೇ ಮಾಡ್ತಿರ್ತಾರೆ ಮುಂದಾಕೆ ದಿವಸ. ಅದರ ಒಡೆಯ ಚಂದಪ್ಪ ಅಂತ ಒಬ್ಬ, ನನಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ನಾ ಕಪ್ಲಿ ಹೊಡೆಯ ಬಾವಿ ಇದು ಒಂದು, ಇಲ್ಲಿ ರಾಯರು ಯಾರು ಇಷ್ಟು ಜನ ಯಾರು ಸ್ನಾನ ಮಾಡಿದ್ದು ನೋಡೇ ಇಲ್ಲ, ನಾನು ಕೂಡ ಮಾಡೋದಿಲ್ಲ ಇದರೊಳಗೆ, ಇವ್ರು ಯಾಕೆ ಇಷ್ಟು ಮಾಡ್ತಾರೆ ಅಂತ ಆಸಕ್ತಿ ಬಂತು. ಕೇಳಿದ, ಸ್ವಾಮಿ ಯಾಕೆ ಹೀಗೆ ಮಾಡ್ತಿದ್ದೀರಿ, ದಿವಸ ಯಾಕೆ ಇಲ್ಲಿ ಸ್ನಾನ ಮಾಡ್ತೀರಿ ಅಂತ ಕೇಳಿದರೆ, ನಮ್ಮ ದೇವರಿದ್ದಾರೆ ಅಂತ ಹೇಳಿದ್ರು. ನಿಮ್ಮದು ಇಲ್ಲಾಗಿ ಬರ್ತಾರೆ, ಏನಿದೆ ಅಂತ ಕೇಳಿದ್ರೆ, ನಮ್ಮ ಮೂರ್ತಿ ಇದೆ, ವಿಗ್ರಹ ಇದೆ ದೇವರದು ಅಂತ ಹೇಳಿದರೆ, ಸ್ವಾಮಿ ನೀವೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ, ಇದು ಕಪ್ಲಿ ಬಾವಿ. ಕಪ್ಲಿ ಬಾವಿ ಸಾಮಾನ್ಯ ಎಷ್ಟೊತ್ತಂತ ಪೂರ್ತಿ ಒಂದು ದಿವಸ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಒಂದು ಸಲ ತುಂಬ ಬೇಸಿಗೆ ಆದ ಕಾಲದಲ್ಲಿ ಬಂದಾಗ ನೀರು ಬೇಕಾಗುತ್ತಲ್ಲ, ಪೂರ್ತಿ ಖಾಲಿ ಮಾಡಿಬಿಡ್ತಾರೆ. ಈಗ ಎಷ್ಟೊತ್ತತ್ ಖಾಲಿಯಾಗಿದೆ, ಯಾವ ಮೂರ್ತಿನೂ ಇಲ್ಲದವರೊಳಗೆ ಅಂತ ಹೇಳ್ತಾರೆ. ಇಲ್ಲ, ಇದ್ದಾರೆ ಅಂತ ಹೇಳ್ತಾರೆ. ಇದು ಸ್ವಪ್ನ ಆಗಿತ್ತು ದಾಸರಿಗೆ, ಇಲ್ಲಿದ್ದಾರೆ ನಾರಾಯಣ ತೀರ್ಥರು, ನಾರಾಯಣ ದೇವರ ಕೆರೆ ಬರೀ ಅವರಿಗೆ ಹಾಗೆ ಸ್ವಪ್ನ ಆಗಿತ್ತು. ಇಲ್ಲಿದೆ ಅಂತ ಹೇಳಿದ್ದಾರೆ ದೇವರು, ಇದ್ದೇ ಇದೆ ಅಂತ ಹೇಳಿ ದೇವರು ಹೇಳಿದ್ದಾನೆ. ವೇಣುಗೋಪಾಲ ದೇವರು ಇದ್ದಾರೆ ಇಲ್ಲಿ, ಸ್ವಾಮಿ ನೋಡ್ತೇನೆ ಇಲ್ಲ ಅಂತ ಅವರು ಇದ್ದಾರೆ ಅಂತ ಇವರು. ಆಯ್ತು ನೋಡಬೇಡೋಣ ಅಂತ ಮತ್ತೆ ಖಾಲಿ ಮಾಡ್ತಾರೆ. ಆಗ ಒಂದು ಸ್ವಪ್ನ ಸೂಚಿಯ ಸ್ಥಳಕ್ಕೆ ಹೋಗಿ ನೋಡ್ತಾರೆ, ಕಲ್ಲು ಹೀಗಿರುತ್ತೆ, ತಿಳ್ಕೊಡ್ತಾರೆ ವೇಣುಗೋಪಾಲ ದೇವರು. ಪರಮಾಶ್ಚರ್ಯವಾಯ್ತು ಆತನಿಗೆ, ಸ್ವಾಮಿ ಏನಿದು, ಇಷ್ಟು ದಿವಸ ಏನೇನೋ ಮಾಡಿದ್ದೆ, ಏನು ಯೋಚನೆ ಕೂಡ ಬಂದಿಲ್ಲ, ಎಂಥ ಮಹಾನುಭಾವರು ಅಂಥೇಳಿ ದಾಸರಿಗೆ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಕಷ್ಟ ನಾನೇ ತಗೋತೀನಿ ಅಂತ ಹೇಳ್ತಾರೆ. ದಾಸರೆಲ್ಲ ಮಾಡ್ತಾರೆ. ಆಮೇಲೆ ಏನು ಮಾಡಿದನಂತೆ, ಸ್ವಾಮಿ ನನ್ನ ಮಕ್ಕಳು ಏನು ಮಾಡ್ತಾರೋ ಗ್ಯಾರಂಟಿ ಆಗೋದಿಲ್ಲ, ಆದ್ದರಿಂದ ಇದಿಷ್ಟು 10 ಎಕರೆ ಪೂರ್ತಿ ನಿಮಗೆ ಕೊಡ್ತೇನೆ ಅಂತ ಕೊಟ್ಟುಬಿಟ್ಟೆ. ದೇವರ ಆರಾಧನೆಗೋಸ್ಕರ ಮೀಸಲು ಅಂತ ಕೊಟ್ಟುಬಿಟ್ಟದ್ದು ಅಷ್ಟೇ ಅಲ್ಲ, ಆ ಆಸ್ತಿಯಲ್ಲಿ ಕೊಡಗಳ ಗಟ್ಟೆ, ಹಿಂದಿನ ಕಾಲಕ್ಕೆ ಬ್ಯಾಂಕಿಂಗ್ ಇರಲಿಲ್ವಲ್ಲ, ಕೊಡಗಳಲ್ಲಿ ನಾಣ್ಯ ತುಂಬಿಸಿಟ್ಟಿದ್ದಂತೆ ಬೇಕಾದಷ್ಟು. ಅದರಲ್ಲಿ ಮಕ್ಕಳಿಗೆ ಹಾಕಿ ಕೊಟ್ಟನೋ ದಾಸರಿಗೆ ಆ ರೀತಿ ಅರ್ಧ ಭಾಗ ಇವರಿಗೆ ಪೂರ್ತಿ ಕೊಟ್ಬಿಡ್ತಾರೆ. ಇವತ್ತು ಕೂಡ ಚಿಪ್ಪಗಿರಿಯಲ್ಲಿ ಒಳ್ಳೆ ಭಾವ ಆರಾಧನೆ ನಡೆಯಿತು, ತುಂಬ ವೈಭವದ ಅನೇಕ ಕಾರ್ಯಗಳು ನಡೆಯೋದಕ್ಕೆ ಕಾರಣ ಚಂದಪ್ಪಿಂದ ಪ್ರಾರಂಭ ಆಯಿತು. ಅನೇಕ ದಿವಸ ನಡೀತಾ ಹಾಗೇನೆ ದಾಸರ ಕೊನೆಯ ದಿನಗಳಲ್ಲ ಆಗಲೇ ಪ್ರತಿ ವರ್ಷ ಬ್ರಹ್ಮೋತ್ಸವಕ್ಕೆ ಹೋಗೋ ಸಂಕಲ್ಪ ಮಾಡಿದರು ದಾಸರು, ಹೋಗಿ ಬರ್ತಾ ಇದ್ರು. ಅದು ಕೊನೆಯ ದಿವಸ ಬಂದಾಗ ಆಗ ಹೇಳ್ತಾರೆ ಅವರು, ಬ್ರಹ್ಮೋತ್ಸವ ಮುಗಿಸ್ಕೊಂಡು ಬರ್ತಾರೆ, ಮೋಹನದಾಸರಿಗಳು ಸೂಚನೆ ಕೊಡ್ತಾರೆ. ಆಗ ಚಂದಪ್ಪ ಹೇಳಿದ್ನ, ಸ್ವಾಮಿ ನನಗೆ ಸದ್ಗತಿ ಕೊಡಿಸಿಕೊಂಡು ಗದ್ದು ಬಿಟ್ಬಿಡ್ತಾನೆ, ಮೋಕ್ಷ ಕೊಡಿಸಿ ಗಟ್ಟು ಬಿದ್ದುಬಿಟ್ಟಂತೆ. ಆಗ ಅವ್ರು ಹೇಳ್ತಾರೆ ಆಯಿತು ಆಯಿತು ಅಂತ ಹೇಳ್ತಿರ್ತಾರೆ. ಕೊನೆಗೆ ಸದ್ಗತಿ ಕೊಡಬೇಕು ಅಂತೇಳಿನೆ ಅವ್ರೇನು ಒಂದು ದಿವಸ ಏನು ಮಾಡಿದ್ರಂತೆ, ಆಯಿತು ನೀನು ಹೋಗು ಇವತ್ತಿನ ದಿವಸ ಅಂತ ಹೇಳ್ತಾರೆ. ಬೆಳಿಗ್ಗೆಲ್ಲ ಅನ್ನಕ್ಕ ಮುಗಿಸ್ಕೊಂಡು ಕೂಡ್ತಾನೆ, ಅವ್ರು ಶೂದ್ರ ಎಷ್ಟು ಮಾಡಬೇಕು ಅಷ್ಟು ಮಾಡ್ಕೊಂಡ್ಬಿಡ್ತಾನೆ. ಪಾಪ ಜಪ ಮಾಡ್ತಾ ಇದ್ದಾರೆ, ದೇಹ ಬಿಟ್ಟುಬಿಡ್ತಾನೆ. ಆಗ ಮುಂದೆ ಶಬ್ದ ಕೇಳಿಸ್ತಂತೆ, ಮೇಲೆ ಹೋಗೋ ಶಬ್ದ ಕೇಳಿಸ್ತಂತೆ ಜನಗಳಿಗೆಲ್ಲ. ಆಮೇಲೆ 15 ದಿವಸಕ್ಕೆ ದಾಸರು ತಾವು ಹೊರಡ್ತಾರೆ. ಈ ದಶಮಿ ಹಿಂದಿನ ದಶಮಿ ಆತ ಹೋಗಿತ್ತು, ಆ ರೀತಿ ಮಾಡಿದ್ರಂತೆ. ಇದು ದಾಸರ ವಿಶೇಷವಾದ ಮಹಿಮೆ. ಗೋಪಾಲದಾಸರು ಇದ್ದಿರಂತಾಗ ಜಗನ್ನಾಥ ಎಲ್ಲ ಇದ್ದಾರೆ ಚಿಪ್ಪಗಿರಿಯಲ್ಲಿ, ಅವರ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದಾರೆ. ಆ ಕೆಲವು ಸುಳಾದಿ ಬರೀತಾರೋ, 73 ವರ್ಷ ಈ ದೇಹದಲ್ಲಿದ್ದೆ ಅಂತ ಕೊನೆಯ ಸುಳಾದಿ ಅವರು, ತಮ್ಮ ಎಲ್ಲಿ ಇದೆಲ್ಲ ತಮ್ಮ ಜೀವನದ ಇದೆಲ್ಲ ತಿಳಿಸಿಬಿಟ್ಟು ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿ ವೈಕುಂಠ ಯಾತ್ರೆ ಮಾಡ್ತಾರೆ. ಅದು ಹುಟ್ಟಿದ ಊರು ಚೀಗಲ ಪರವಿ, ಅವರು ನಿರ್ಯಾಣ ಹೊಂದಿದ ಸ್ಥಳ ಚಿಪ್ಪಿಗೆ, 2 ಚೀಗಳಿಂದ ಶುರುವಾಗುತ್ತೆ. ಚಿಪ್ಪಗಿರಿ ಚೀಕಲ ಪರಿ ಎರಡು ಕಡೆ ಆರಾಧನೆ ನಡೆಯುತ್ತೆ. ಎಷ್ಟೋ ಜನ ದಾಸರು ಒಂದೊಂದು ಕಡೆಯಿಂದ ನಡೆಯೋದೇ ಕಡಿಮೆ, ಆದರೆ ಎರಡು ಕಡೆಯೂ ಭಾರಿ ವೈಭವ, ಸಾವಿರಾರು ಜನಗಳು ಸೇರ್ತಾರೆ. ತುಂಬ ಜನಗಳು ಸೇರ್ತಕ್ಕಂಥ ಎರಡು ಹರಿದಾಸರ ಉತ್ಸವಗಳಲ್ಲಿ ಅಂದರೆ ಪುರಂದಾಸರು ಹುಟ್ಟಿದವರು ನಮಗೆ ಇವತ್ತು ಸಿಕ್ಕಿಲ್ಲ ಯಾವುದು ಅಂತೇಳಿ, ಅಲ್ಲಿ ಸಿಗೋದಿಲ್ಲ. ವಿಜಯದಾಸರಿ ಮಾತ್ರ ಎರಡೂ ಇರೋದರಿಂದ ವೈಭವದ ಆರಾಧನೆ ನಡೆದು ಇಡೀ ದಿವಸ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಸೇವೆ ನಡೀತಾ ಇದೆ. ಗೃಹಸ್ಥರಾದ ಅವರಿಗೆ ಸಿಕ್ಕಿರ್ತಕ್ಕಂಥ ಗೌರವ, ಆಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಸ್ವಾಮಿಗಳು ವಾದೀಂದ್ರ ತೀರ್ಥರಂಥ ಮಹಾನುಭಾವರು ರಾಯರ ಮಠದಲ್ಲಿದ್ದರು, ಸತ್ಯಪೂರ್ಣ ತೀರ್ಥರು, ಸತ್ಯಬೋಧ ತೀರ್ಥರು ಮೊದಲಾದಂಥ ಜ್ಞಾನ ಉತ್ತರಾಯಣ ಮಠದಲ್ಲಿದ್ದರು. ಎಲ್ಲರಿಗೂ ತುಂಬ ಆಪ್ತರಾಗಿದ್ದವರು ವಿಜಯದಾಸರು. ಅವ್ರು ಎಷ್ಟೋ ಜನ ಸ್ವಾಮಿಗಳು ಅವನು ತಮ್ಮ ಜೊತೆಗೆ ಎಷ್ಟೋ ದಿವಸ ಕರ್ಕೊಂಡು ಹೋಗಿದ್ದದ್ದು ಉಂಟು. ಸತ್ಯಪ್ರಿಯ ತೀರ್ಥರು ಇವ್ರ ಕೈಯಲ್ಲಿ ವಾದ ಮಾಡಿಸಿ ಒಬ್ಬ ವಾದಿಯನ್ನು ಗೆಲ್ಲಿಸಿಬಿಟ್ರು, ಅಷ್ಟು ಪಾಂಡಿತ್ಯ ಇದೆ ಅಂತ ತೋರಿಸಿಕೊಡ್ತಾರೆ ಇವರಿಗೆ. ಅನೇಕ ಕಥೆಗಳು, ಸತ್ಯಬೋಧರಿಗೂ ಅತ್ಯಂತ ಆಪ್ತರಾಗಿದ್ದವರು. ಮುಂದೆ ಅವರು ವಿಶೇಷವಾದ ಕೃತಿಗಳನ್ನು ಬಿಟ್ಟು ಹೊರಟಿದ್ದಾರೆ. ಆ ಕಡೆ ಮೋಹನದಾಸರಿಂದ ವಂಶ ಬೆಳೀತು, ಅವರ ತಮ್ಮನ ಮಗನ ವಂಶ, ತಮ್ಮನ ವಂಶ ಬೆಳೆದು ಚೀಕಲಪರಿಯಲ್ಲಿ ತಮ್ಮನ ವಂಶದವರಿದ್ದಾರೆ, ಇಲ್ಲಿ ಮೋಹನದಾಸರ ವಂಶದವರಿದ್ದಾರೆ. ಅದು ಎರಡು ಆರಾಧನೆ ಅವರು ಇವ್ರಿಗೂ ನೋಡ್ಕೋತಾರೆ. ಅತ್ಯಂತ ಶ್ರೇಷ್ಠವಾದಂತಹ ವಿಜಯದಾಸರ ಹಿರಿಮೆ ಅವರ ಕೃತಿಗಳ ಮೂಲಕ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ. ಒಂದೊಂದು ಕೃತಿಗಳನ್ನು ಅಭ್ಯಾಸ ಮಾಡಲು ಪ್ರಯತ್ನ ಪಡಬೇಕು. ಅವ್ರ ಭಜನೆಗೆ ಎಷ್ಟು ಹಾಡೋತ್ತಾರೆ ಅಷ್ಟೇ ಮುಳಿದು ಓಡೋದಿಲ್ಲ, ಭಜನೆ ಪೂರ್ತಿ ಆಗಿಬಿಟ್ಟಿದೆ. ಆ ಭಜನೆನೋ ಯಾರಿಗೂ ತಿಳಿಯೋದೇ ಇಲ್ಲ ಅಂತ ಭಜನೆ ಮಾಡ್ತಿರ್ತಾರೆ. ಮೊದಲೇ ಸಂಸ್ಕೃತ ತಿಳಿಯೋದಿಲ್ಲ, ಕನ್ನಡನೂ ತಿಳಿಯೋದಿಲ್ಲ, ಅಕ್ಷರನೂ ತಿಳಿದಂತೆ ಮಾಡಿದರೆ ಭಜನೆ ಅಲ್ಲ. ಕೇಳಿದರೆ ಭಕ್ತಿ ಬರಬೇಕು, ಆ ರೀತಿ ಭಜನೆ ಮಾಡಬೇಕು. 100 ಹಾಡಬೇಕು ಸಂಕಲ್ಪ ಮಾಡಬೇಡಿ, 4 ಸರಿಯಾಗಿ ಹೇಳಿದರೆ ಸಾಕು. ಅದು ಎಫೆಕ್ಟ್ ಆಗಬೇಕು, ಅದರಿಂದ ಪರಿಣಾಮ ಆಗದೆ ಹೋದರೆ ಏನೋ ಟೈಮ್ ಪಾಸ್ ಆಗುತ್ತೆ ಹೊರತು ಏನೂ ಉಪಯೋಗ ಆಗೋದಿಲ್ಲ. ಸರಿಯಾದ ಭಜನೆ ಮಾಡಿ ಚಿರಜೀವಿಯಾಗಲು ಚಿನ್ನ ನೀಡಿ ಹಾಡು ಹೇಳಿಬಿಟ್ರೆ ಬಹುಶಃ ಅವ್ರು ಮತ್ತೆ ಕೆಟ್ಟ ದಾರಿ ಚಾನ್ಸಸ್ಸೇ ಇಲ್ಲ. ಅಂಥ ಒಂದು ಸಂದೇಶ ಕೊಡ್ತಕ್ಕ ನಮ್ಮ ತಾಯಿ ತಪ್ಪದೇ ಹೇಳ್ತಾ ಇದ್ರು. ಅದು ಪ್ರತಿನಿತ್ಯ ಅದನ್ನು ಹೇಳದೆ ಹೋದ್ರೆ ಅವ್ರು ಏನೂ ಮಾಡ್ತಿರ್ಲಿಲ್ಲ. ಇವತ್ತು ಹಾಡು ಕೇಳಿದಾಗಿನಿಂದ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ, ಎಚ್ಚರಿಕೆ ಗಂಟೆಗಿದ್ದಾಗಿರುತ್ತೆ. ಅದು ಅದು ಅದೇ ರೀತಿನೇ. ಇನ್ನು ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಅಂತ ಬೃಂದಾಸ್ತ್ರ ಹೇಳಿದರೆ, ಮಧ್ವಮತವು ಪೊಂದದವನ ಭಕುತಿ ಆತಕ್ಕೆ, ಊರ್ಧ್ವಕುಂಡ ತಿದ್ದದವನ ಕರ್ಮವೇ ಆತಕ್ಕೆ. ಇಡೀ ಸುಭಾಷಿತಗಳು, ಇಡೀ ಪದ್ಯದ ತುಂಬ ಸುಳ್ಳ ಸುಭಾಷಿತಗಳಿದೆ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಏಕಾದಶಿ ಮಾಡದವನ ವ್ರತವು ಯಾತಕ್ಕೆ, ಎಲ್ಲ ಒಂದೊಂದು ಮಾತಿನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಬರೀತಾರೆ ಅದು ಆಶ್ಚರ್ಯ ಆಗಿಬಿಡುತ್ತೆ. ಪಾದ ಮಹಿಮಾ ಸುಳಾದಿ, ದೇವರ ಪಾದ ಎಂಥದ್ದು, ವಾಯುದೇವರ ಪಾದ ಹೇಳಿದ್ದು ಹೇಳಿದ್ದು ಎಲ್ಲ ಪಾದಗಳು ಉಲ್ಲೇಖಲೆ ಮಾಡಿಬಿಡ್ತಾರೆ. ಹಸ್ತ ಮಹಿಮಾ ಸುಳಾದಿ, ವಾಯು ಪ್ರಾಣದೇವರ ಹಸ್ತ ಎಷ್ಟು ಕೆಲಸ ಮಾಡುತ್ತೆ ನೋಡಿದ್ರ, ಹಸ್ತ ಮಹಿಮಾ ಸುಳಾದಿ ಹೇಳುತ್ತಾರೆ. ಹರಿಯ ನೆನೆಸಿದ ದಿವಸ ಶುಭಮಂಗಳ, ಹರಿಯ ನೆನೆಸದ ದಿವಸ ಅವಮಂಗಳ, ಅದೊಂದು ಮತ್ತೆ ದೇವ ದೊಡ್ಡ ಸುಳಾದಿ ದೇವ್ರ ನಾಮಗಳು. ಈ ರೀತಿ ದಾಸರು ದುರ್ಗಾ ಸುಳಾದಿ ಏನು, ಧನ್ವಂತರಿ ಸುಳಾದಿ, ಕಪಿಲ ಸುಳಾದಿ, ವೇದವ್ಯಾಸ ಸುಳಾದಿ, ಹಯಗ್ರೀವ ಸುಳಾದಿ, ಎಷ್ಟು ವಿಷಯ ಸೇರಿಸ್ತಾರೆ. ಹಯಗ್ರೀವ ದೇವ್ರ ಬಗ್ಗೆ ಒಂದೇ ಮಾಹಿತಿ ಒಂದ್ ಕಡೆ ಸಿಗಬೇಕು ಅಂದ್ರೆ ಹಯಗ್ರೀವ ಸುಳಾದಿ ಹೋಗ್ಬಿಟ್ರೆ ಸಾಕು. ಪರಶುರಾಮ ಸುಳಾದಿ, ಮತ್ತೆ ದುರ್ಗಾ ಸುಳಾದಿ, ಹಬ್ಬಗಳ ಸುಳಾದಿ, ಈ ರೀತಿ ಸುಳ್ಳಾದಿ ಬೇಕಾಷ್ಟೇನ ತೋರಿಸ್ತಾರೆ. ಅದೇನು ದೊಡ್ಡದಲ್ಲ, ಆದರೆ ಸುಳ್ಳಾದಿ ಸುಳುವಿನ ಹಾದಿ ಅಂತ ಹೇಳಿ, ಸುಳುವಿನ ಹಾದಿ ಸರಿಯಾದ ಹಾದಿ ತೋರಿಸ್ಬೇಕಾದ್ರೆ, ಏನಾಹಮಿಹ ದುರ್ಮಾರ್ಗ ಉದ್ಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತ. ಒಳ್ಳೆ ಹಾದಿ ಹಚ್ಚತಕ್ಕಂಥವರೇ ಗುರುಗಳು ಅಂತ ಕೆಲಸ ಮಾಡಿದ ಮಹಾನುಭಾವರು ಇವರು. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂತ ದೇವ್ರ ನಾಮ ನೋಡಿ, ಬೇಕಾದ್ದು ಮಾಡಿ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ. ನಾಣ್ಯ ಪಂಥ ಏನಾಯ ವಿದ್ಯತೆ, ದಾಸರಾಯರು ಜ್ಞಾನಕ್ಕೆ ಮಹತ್ವ ಕೊಡಲಿಲ್ಲ ಅಂತ ಹಠ ಮಾಡೋದು. ಇಂಥ ದೇವ್ರನ್ನ ಓದಿಲ್ಲ ಯಾರು ಕೂಡ ಸ್ಪಷ್ಟ ಹೇಳ್ತಾರೆ. ನಿಜವಾಗಲೂ ಕೂಡ ಇದೇನೆ, ಜ್ಞಾನದಿಂದ ಮತ್ತೊಂದಲ್ಲ, ಜ್ಞಾನವೇ ಫೈನಲ್ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಧನೆ ಮಾಡಿದರೆ ಆಗ ನಾವು ದಾಸರಿ ಸಲ್ಲಿಸತಕ್ಕಂಥ ನಿಜವಾದ ಕೃತಜ್ಞತೆ ಅಂದರೆ ಬರೀ ಊಟದ ಆರಾಧನೆ ಮಾಡಿದ್ರಲ್ಲ, ಜ್ಞಾನದ ಸಮಾರಾಧನೆ ಮಾಡಿದಾಗ. ಅಂತ ಶ್ರೇಷ್ಠವಾದ ಕೆಲಸವನ್ನು ಕಾಲಕಾಲಕ್ಕೆ ಮಾಡ್ತಾ ಇದ್ರೆ, ಸಂಸ್ಕೃತ ಬರೋ ಸುಮ್ಮನೆ ದೈದಾಸ ಪುಸ್ತಕದೊಂದು ಓದ್ತಾ ಇರಿ ಹಾಗೆ, ಆದರೆ ಸುಮ್ಮನೆ ಓದಿ ಎಲ್ಲ ಅರ್ಥ ಆಗಬೇಕಾಗಿಲ್ಲ. ಅರ್ಥ ಆದಷ್ಟು ಒಳ್ಳೆ ಜ್ಞಾನ ಕೊಡು. ಕೆಲ ಒಂದೊಂದು ಮಾತುಗಳು ಕೂಡ ಅಷ್ಟು ಪರಿಣಾಮಕಾರಿಯಾಗಿದೆ. ಶ್ರೀಕಾಂತ ಸೇವೆಯನ್ನು ಮಾಡದಿರಬೇಡ, ಲೋಕವಾರ್ತೆಯಿಂದ ಕಿವಿಗೆ ಕೇಳಿಸಬೇಡ. ಎಂತ ಹೆಚ್ಚರಿ, ಲೋಕವಾರ್ತೆಯಿಂದ ಕಿವಿಗೆ ಕೇಳಿಸಬೇಡ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ತದಲಂ ಬಹುಲೋಕ ಚಿಂತನೆಯ ಭ್ರಮಣಂ ಕುರು ಮಾನಸ ಮೀಶ ಪದೇ. ಆ ಹಾಡನ್ನು ಒಳ್ಳೆ ಆಚಾರ್ಯರ ಮಾತನ್ನು ಹಾಗೆ ಕನ್ನಡಕ್ಕೆ ತರ್ತಾರೆ. ದಾಸಾಹಿತ್ಯ ನಿಜವಾಗಲೂ ಯಾತಕ್ಕೆ ಪಾಪ್ಯುಲರ್ ಆಯಿತು ಅಂದರೆ, ಸತ್ಸಿದ್ಧಾಂತವನ್ನು ಸರಿಯಾಗಿ ಹೇಳಿದ್ದಕ್ಕೆ. ಅವ್ರು ಬದಲಾಯಿಸಲಿಲ್ಲ ಸಿದ್ಧಾಂತನ, ನಮಗೆ ತಿಳಿಯಾಗಿ ಹೇಳಿದ್ರು, ಅದು ಬಹಳ ಮುಖ್ಯ. ಎಷ್ಟು ಜನ ಹೇಳ್ತಾರೆ ಅಂತ ತಮ್ಮ ಐಡಿಯಾಸ್ ಸೇರಿಸಿಬಿಡ್ತಾರೆ, ದಾಸರ ಹಾಗೆ ಮಾಡಲಿಲ್ಲ. ಅದರಿಂದ ಅಷ್ಟು ಮಹತ್ವಪೂರ್ಣವಾದಂಥ ಕ್ರಿಮೆ ಅವರಲ್ಲಿ ಕಾಣ್ತೇವೆ. ಅಂಥ ದಾಸರನ್ನು ಗೋಪಾದಾಸರ ಮೇಲೆ ಹಾಡು, ಪುರಂದರದಾಸರ ಮೇಲೆ ಗೋಪಾದಾಸರ ಆಶೀರ್ವಾದ ಮಾಡಿದ್ದು, ಪುರಂದರದಾಸ ಸ್ತೋತ್ರ ಮಾಡಿದ್ದು, ವ್ಯಾಸರಾಯರ ಮೇಲೆ ಹಾಡು, ವ್ಯಾಸರಾಯರ ಸ್ಮರಿಸಿರೋ ಅಂತ ಹಾಡು, ಪುರಂದರದಾಸರ ಮೇಲೆ ದೊಡ್ಡ ದೇವರ ನಾಮ ಇತಿಹಾಸವೆಲ್ಲ ಹೇಳಿಬಿಡ್ತಾರೆ. ಶ್ರೀಪಾದರಾದ್ರ ಮೇಲೆ ಎಷ್ಟು ಜ್ಞಾನಿಗಳ ಮೇಲೆ ಬರೀತಾರೆ ಅಂತ ಸಾಧ್ಯನೇ ಇಲ್ಲ, ಅಷ್ಟು ಉಪಕಾರ ಮಾಡ್ತಾರೆ. ದೇವತೆಗಳು, ತೀರ್ಥಗಳು, ಕ್ಷೇತ್ರಗಳು, ಗುರುಗಳು, ಮತ್ತು ಹರಿಯ ಮಹಿಮೆ, ವಾಯುದೇವರ ಮಹಿಮೆ, ಮತ್ತು ದುರ್ಗಾದಿ ಮಹಾಲಕ್ಷ್ಮಿ ಮಹಿಮೆ, ಎಲ್ಲ ರೀತಿಯಿಂದ ಕ್ರೋಢೀಕರಿಸಿ ಹೇಳ್ತಾರಲ್ಲ, ಅದನ್ನು ಸರಿಯಾಗಿ ಓದೋ ಅಭ್ಯಾಸ ಮಾಡಿಕೊಂಡ್ರೆ ತಿಳಿದಷ್ಟು ತಿಳ್ಕೊಂಡ್ರು ಕೂಡ ಖಂಡಿತ ಒಳ್ಳೆಯದಾಗತ್ತೆ. ಅದು ನಿಜವಾದ ಆರಾಧನೆ ಅಂತ ಹೇಳ್ತಾ, ಹೆಚ್ಚಿಡೋದಕ್ಕೆ ಗೊತ್ತಿಲ್ಲ. ಇದು ಒಳ್ಳೆಯ ಪರ್ವಕಾಲ ಅವರು ಸ್ಮರಣೆ ಮಾಡಿದೆ. ಇವತ್ತು ವ್ರತ ಮುಗಿತಾ ಇದೆ, ಭಾರಿ ವಿಶೇಷ ಆದ ಜನಗಳಿಗೆ ವ್ರತ ಮುಗಿಯುತ್ತೆ ಒಂದು ಭಾರಿ ಖುಷಿ. ವಿಜಯರಾಯರ ಕೊನೆಯ ವ್ರತ ಶುರುವಾಗುತ್ತೆ ಜಯತೀರ್ಥರ ಆರಾಧನೆ ಇವತ್ತಿಗೆ. ಜಯರಾಯರು ವಿಜಯರಾಯರು ಮೊದಲೇ ವ್ರತದಲ್ಲಿ ಅವರು, ಕೊನೆಯ ವ್ರತದಲ್ಲಿ ಇವರು. ಕೊನೆಯ ವ್ರತದ ಕೊನೆಯ ದಿವಸ ಆಷಾಢ ಶುಕ್ರ ಕೃಷ್ಣ ಪಂಚಮಿ, ಅವರಾದರೆ ಕಾರ್ತಿಕ ಶುದ್ಧ ದಶಮಿ ಇವರು. ವ್ರತ ಮುಗಿದು ನಾಳೆಯಿಂದ ನಾಳೆ ಇದು ನೆನೆಸಿರಲಿ ಉತ್ಥಾನ ದ್ವಾದಶಿ ಅಂತ ನಾಡಿದ್ದ ಹೆಸರು. ಶಯನ ಏಕಾದಶಿ, ಉತ್ಥಾನ ದ್ವಾದಶಿ, ಶಯನ ಏಕಾದಶಿ ಚಾತುರ್ಮ ಆಷಾಢ ಶುಕ್ಲ ಏಕಾದಶಿ ಪರಮಾತ್ಮ ಯೋಗ ನಿದ್ರೆಯನ್ನು ಮಾಡ್ತಾನೆ, ನಿಜವಾದ ನಿದ್ರೆ ಅಲ್ಲ. ಇವತ್ತು ಉತ್ಥಾನ ದ್ವಾದಶಿ, ನಾಡಿದ್ದು ಬೆಳಗ್ಗೆ ವ್ರತ ಮುಗಿಸಿ ಮಂತ್ರ ಹೇಳಬೇಕಲ್ಲ. ಬೆಳಗಾಗಿದೆ ಈಗ, ಯಾವಂಥ ಬೆಳಗು, ಚಾತುರ್ಮಾಸ್ಯ ಮುಗಿದಿದೆ, ರಾತ್ರಿ ಮುಗಿದು ಬೆಳಗಾಗಿದೆ. ದೇವರೇ ಅಂಥೇಳಿ ದೇವರ ಮೇಲೆ ಹೂವು ಹಾಕಿಬಿಟ್ಟು ದೇವರನ್ನು ಇಬ್ಬಿಸ್ಬೇಕು, ಇಬ್ಬಿಸಿ ಪ್ರಾರ್ಥನೆ ಮಾಡಬೇಕು. ವಿಹೆಚ್ಚ ನಿರ್ಮಲಾ ನಿರ್ಮಲಾ ದಿಶಃ ಗತಾ ಮೇಘಾಹ ವಿಹೆಚ್ಚೈವ ನಿರ್ಮಲಾ ನಿರ್ಮಲಾ ದಿಶಾ, ಮೇಘಗಳು ಹೋಗಿದೆ, ಶುದ್ಧವಾದ ವಾತಾವರಣ ಬಂದಿದೆ ಪರಮಾತ್ಮ ಹೇಳು ಅಂತ ಪ್ರಾರ್ಥನೆ ಮಾಡಿ, ಆಗ ದೇವರು ಮನಸ್ಸಿರಬೇಕು. ಹೇಗೆ ಏಕಾದಶಿ ನಾಡಿದ್ದು ದೆಬ್ಬಿಸ್ಬೇಕಾ, ಮೂರ್ತಿ ನಿಲ್ಲಿಸಿಬಿಟ್ಟು ಎಲ್ಲ ದೇವರು ಮನಸ್ಸಬಾರ್ದು, ಮತ್ತೆ ಒಬ್ಬರು ಮಾತ್ರ ಮನಸ್ಸಿರಬೇಕು. ನಾಡಿದ್ದು ದೆಬ್ಬಿಸಿ ಮತ್ತೆ ಪೂಜೆ ಶುರು ಮಾಡಿ, ಅವತ್ತು ಸಾಯಂಕಾಲ ಅವು ಕ್ಷೀರಾಬ್ಧಿ ಪೂಜಾ ಅಂತ ಹೇಳಿದ್ರು. ತುಳಸಿ ವೃಂದಾವನದ ಮುಂದೆ ದೇವರಿಗೆ ಅಭಿಷೇಕ ಮಾಡೋದು, ಬೆಳಗ್ಗೆ ದಿವಸ ರಾತ್ರಿ ಅಭಿಷೇಕ ಇಲ್ಲ, ಉತ್ತಾನದಾಸಿ ಮಾತ್ರ ಅದು ಮಹತ್ವ. ಅದು ಕ್ಷೀರಾಭಿಷೇಕವನ್ನು ಸಾಲಿಗ್ರಾಮವನ್ನು ತೆಗೆದಿಟ್ಕೊಂಡ್ಬಿಟ್ಟು ಕ್ಷೀರಾಭಿಷೇಕ ಮಾಡಿ ದೇವರಿಗೆ ಪೂಜೆ ಮಾಡೋದು ಒಂದು ಭಾಗ, ತುಳಸಿ ವಿವಾಹ ಇನ್ನೊಂದು ಭಾಗ, ಎರಡು ಸೇರುತ್ತೆ ಅವತ್ತಿನ ದಿವಸ. ಎರಡು ನರಹರಿ ತೀರ್ಥ ಮೂಲರಾಮದೇವರ ತಂದೆ ಆ ದಿವಸ ಅಂತ ಒಂದು ಪ್ರಸಿದ್ಧಿ ಉಂಟು. ಈ ಶುಕ್ಲದಾಚೆನ ಆಚಾರ್ಯ ಒಪ್ಪಿಸಿದ್ರು ಅಂತ ಹೇಳ್ತಾರೆ. ಅದೆಲ್ಲ ಜ್ಞಾಪಕ ಮಾಡಿಕೊಂಡು ಸಾಯಂಕಾಲ ದಿವಸ ಸರಿಯಾಗಿ ಮಾಡಿ, ಬೆಳಗ್ಗೆ ಎದ್ದು ದ್ವಾಸಿ ಪಾರಣೆ ಎಲ್ಲ ಆಗಿರುತ್ತೆ, ಸಾಕಾದವ್ರಿಗೆ ಏನೂ ತಗೋಬಾರ್ದು, ಉಪವಾಸ ಇದ್ದುಬಿಟ್ಟು ಮತ್ತೆ ಸ್ನಾನ ಮಾಡಿ ಆಗೆಲ್ಲ ಪೂಜೆ ಎಲ್ಲ ಮುಗಿಸಿಬಿಟ್ಟು ಆಮೇಲೆ ಸಾಯಂಕಾಲದ ಫಲಹಾರ ಎಂದೇನಂತ ನಾರ್ಮಲ್ ಆದ ಮಾಡಿಕೊಂಡ್ರಾಯ್ತು. ಇದು ಹೇಗೆ ಅಖಂಡ ಮಾಡೋರು ಮಾಡಬೇಕಾದ ಕಾರಣ ಇಲ್ಲ, ಆಗಲೂ ಉಪವಾಸ ಇರ್ಬೋದು. ಇದು ತುಳಸಿ ವಿವಾಹ ಬಹಳ ಮುಖ್ಯ. ಇನ್ನೊಂದು ಕಾರಣಕ್ಕೂ ಮುಖ್ಯ, ಜಾತ್ರಾ ಮಾಸದಲ್ಲಿ ವಿವಾಹ ನಿಷಿದ್ಧ, ನಾಳೆ ಜಾತ್ರಾ ಮಾಸ ಮುಗಿತಲ್ಲ ಆಗ ವಿವಾಹ ಶುರು, ಮೊದಲು ದೇವರ ವಿವಾಹ, ಆಮೇಲೆ ಧನುಮಾಸದವರೆಗೂ ಟೈಮ್ ಇರುತ್ತೆ, ಆಮೇಲೆ ಮತ್ತೆ ಒಂದು ಧನುಮಾಸದಲ್ಲಿ ವಿವಾಹ ಮಾಡೋಕ್ಕೆ ಬರೋದಿಲ್ಲ, ಮತ್ತೆ ಅದು ಮುಗಿದ ಮೇಲೆ ಮತ್ತೆ ವಿವಾಹ ಮುಂದುವರಿ. ಆ ದೃಷ್ಟಿಯಿಂದ ಕೂಡ ಅದು ಬಹಳ ಮುಖ್ಯ. ದೇವ್ರ ವಿವಾಹ ಮಾಡಿನೇ ನೈವೇದ್ಯ ಮಾಡಿ ಹೇಗೆ ಊಟನೋ ದೇವ್ರ ಮದುವೆ ಮಾಡಿ ಮುಂದುವರಿಸ್ಬೇಕು. ಪ್ರತಿನಿತ್ಯ ತುಳಸಿನ ಮೊದಲೇ ಏಕಾಶ ತುಳಸಿ ಹಾಕ್ಬಿಟ್ಟು ಬಳಸ್ಬೇಕಾದ್ರೆ ನಾಲ್ಕು ತಿಂಗಳಾಗಿರುತ್ತೆ, ಈಗ ಅದನ್ನು ವಿವಾಹ ಅಂತ ಕರಿಬೇಕಾದ್ರೆ. ಇಲ್ಲದೆ ಹೋದ್ರೆ ಎರಡು ತಿಂಗಳಾಗಿಂತ ಮುಂಚೆ ಪೂಜೆ ಮಾಡಕ್ಕೆ ಬರೋದು ತುಳಸಿನ. ಮಾಸದ್ವಯದೊಳೆಯ ತುಳಸಿ ಅಪ್ರಸವಗೂ ವಿವಾಹ ವರ್ಜಿತ ಅಶ್ವತ್ಥ, ಅವು ಪೂಜೆ ಮಾಡಿದರೆ ದೈತ್ಯ ಅಂತ ಕರೀತಾರೆ ರೇಖತಾಂಬಸ್ತಾರದ. ಎರಡು ತಿಂಗಳು ಬೆಳೆಸಿಬಿಟ್ಟು ಆಮೇಲೆ ಪ್ರೌಢ ಆ ರೀತಿಯಲ್ಲಿ ಇದ್ದಿದ್ದಾಗಲೇ ವಿವಾಹಕ್ಕೆ ಯೋಗ್ಯವಾದ ವಯಸ್ಸಿದ್ದಾಗಲೇ ಅದನ್ನು ಅದು ತುಳಸಿ ಮತ್ತು ತುಳಸಿ ಸನ್ನಿಧಾನದಲ್ಲೇ ವೃಂದಾವನದ ಬಳಿಯೇ ತುಳಸಿ ಕಲ್ಯಾಣವನ್ನು ಮಾಡಬೇಕು. ಅದು ಬಹಳ ಮುಖ್ಯವಾದ ಅಂಶ. ಇವತ್ತಿನ ದಿವಸ ವಿಜಯದಾಸರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಮ್ಮ ವ್ಯಾಸಮತ ಸಂಶೋಧನಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ಶ್ರೀಯುತ ಹೆಚ್ ಎಸ್ ವಾಸ್ತವಮೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು ಭಾಗವಹಿಸಿದ್ದಾರೆ. ಜೊತೆಗೆ ಒಬ್ಬ ಅಂತರಂಗ ಭಕ್ತರು ವಿಶೇಷವಾಗಿ ವಿಜಯದಾಸರ ಸೇವೆಗೋಸ್ಕರವಾಗಿ ಅವರು ಭಾಗವಹಿಸಿದ್ದಾರೆ. ಆ ದಂಪತಿಗಳು ಇದನ್ನು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಪ್ರವಚನ ಗೀತಾ ಜಯಂತಿ ಡಿಸೆಂಬರ್ 6 ಗೀತಾ ಜಯಂತಿ, ಅವತ್ತು ಏಕಾದಶಿ ಇರುತ್ತೆ, ಅವತ್ತು ಸಾಯಂಕಾಲ ಭಗವದ್ಗೀತೆಯ ಬಗ್ಗೆ ಪ್ರವಚನ ಇರುತ್ತೆ, ಕೃಷ್ಣ ಸಂದೇಶ ಅಂತೇಳಿ. ಆವತ್ತಿನ ದಿವಸ ಎಲ್ಲರೂ ಬರಬೇಕು ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಯದವೋಚಮಹಂ ತೇನ ಪ್ರಿಯತಾಂ ಕಮಲಂ.